ನಿಶ್ಚಯನ ಕೊಡ್ತಕ್ಕಂಥ ಸ್ತೋತ್ರ. ಕಡೆ ಸರ್ ಹೇಳಿದ್ರು ಕೂಡ ಇನ್ನೊಮ್ಮೆ ಅಂದ್ರಿಗೂ ಬರಲಿ ಅಂತೇಳಿ ಸತ್ ಇನ್ನೊಂದು ಸತಿ ಅದನ್ನು ಹೇಳ್ತಾ ಇದ್ದೆ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿ ಚತುರ್ಭುಜಾತ್ತಚಕ್ರಾಸಿ ಗದಾಶಂಖಾದ್ಯುಧಾಯುಧ ದೇವಕೀನಂದನ ಶ್ರೀಶೋ ನಂದಗೋಪ್ರಿಯಾತ್ಮಜ ಯಮುನಾವೇಗ ಸಂಹಾರೀ ಬಲಭದ್ರ ಪ್ರಿಯಾನುಜ ಪೂತನಾಜೀವಿತಹರ ಶಕಟಾಸುರಭಂಜನ ನಂದೌರಜ ಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಖಃ ನವನೀತ ನವಾಹಾರೋ ಮುಜುಕುಂದ ಪ್ರಸಾದಕಃ ಷೋಡಶ ಸ್ತ್ರೀ ಸಹಸ್ರೇಶಃ ತ್ರಿಭಂಗೀ ಮಥುರಾಕೃತಿಃ ಶುಕವಾಗಮೃತಾಬ್ಧೀಂದುಃ ಗೋವಿಂದೋ ಯೋಗಿನಾಂ ಪತಿಃ ವತ್ಸಪಾದಹರೋ ಅನಂತೋ ಧೇನುಕಾಸುರಭಂಜನಃ ತೃಣೀಕೃತತೃಣಾವರ್ತೋ ಯಮುಲಾರ್ಜುನಭಂಜನಃ ಉತ್ತಾಲತಾಲಭೇತ್ತಾ ಚ ತವಾಲಶ್ಯಾಮಲಾಕೃತಿಃ ಗೋಪಗೋಪೀಶ್ವರೋ ಯೋಗೀ ಕೋಟಿಸೂರ್ಯಸಮಪ್ರಭಃ ಇದಾಪತಿಃ ಪರಂಜ್ಯೋತಿಃ ಯಾದವೇಂದ್ರೋ ಯದೂದ್ವಹಃ ವನಮಾಲೀ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನಾಚಲೋದ್ಧರ್ತಾ ಗೋಪಾಲಃ ಸರ್ವಪಾಲಕಃ ಅಯೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಃ ಮಧುರಾನಾಥೋ ದ್ವಾರಕಾನಾಯಕೋ ಬಲೀ ವೃಂದಾವನಾಂತಃ ಸಂಚಾರೀ ತುಲಸೀದಾಮಭೂಷಣಃ ಶ್ಯವಂತಕಮಣಿರ್ಹರ್ತಾ ನರನಾರಾಯಣಾತ್ಮಕಃ ಕುಬ್ಜಾಗಂಧಾನುಲಿಪ್ತಾಂಗೋ ಮಾಯೀ ಪರಮಪೂರುಷಃ ಮುಷ್ಟಿಕಾಸುರಚಾಣೂರ ಮಲ್ಲಯುದ್ಧವಿಶಾರದಃ ಸಂಸಾರವೈರೀ ಕಂಸಾರಿಃ ಮುರಾರಿಃ ನರಕಾಂತಕಃ ಅನಾದಿಬ್ರಹ್ಮಚಾರೀ ಚ ಕೃಷ್ಣಾವ್ಯಸನಕರ್ಷಕಃ ಶಿಶುಪಾಲಶಿರಚ್ಛೇತ್ತ ದುರ್ಯೋಧನಕುಲಾಂತಕಃ ವಿದುರಾಕ್ರೂರವರದೋ ವಿಶ್ವರೂಪಪ್ರದರ್ಶಕಃ ಸತ್ಯವಾಕ್ ಸತ್ಯಸಂಕಲ್ಪಃ ಸತ್ಯಭಾಮಾರತೋ ಜಯೀ ಸುಭದ್ರಾಪೂರ್ವಜೋ ವಿಷ್ಣುಃ ಭೀಷ್ಮಮುಕ್ತಿಪ್ರದಾಯಕಃ ಜಗದ್ಗುರುಃ ಜಗನ್ನಾಥೋ ವೇಣುನಾದವಿಶಾರದಃ ವೃಷಭಾಸುರವಿಧ್ವಂಸೀ ಬಾಣಾಸುರ ಕರಾಂತಕ ಯುಧಿಷ್ಠಿರ ಪ್ರತಿಷ್ಠಾತ ಬರಿಹಿ ಬರ್ಹಾವತಂಸಕ ಪಾರ್ಥಸಾರಥಿ ರವ್ಯಕ್ತೋ ಗೀತಾಮೃತ ಮಹೋದಧಿ ಕಾಲೀಯಫಣ ಮಾಣಿಕ್ಯ ರಂಜಿತ ಶ್ರೀಪದಾಂಬುಜ ದಾಮೋದರೋ ಯಜ್ಞಭುಕ್ತ ದಾನವೇಂದ್ರ ವಿನಾಶನ ನಾರಾಯಣ ಪರಂ ಬ್ರಹ್ಮ ಪನ್ನಗಾಶನ ವಾಹನ ಜಲಕ್ರೀಡಾ ಸಮಾಸಕ್ತ ಗೋಪೀ ವಸ್ತ್ರಾಪಹಾರಕ ಪುಣ್ಯಶ್ಲೋಕ ತೀರ್ಥಪಾದೋ ವೇದವೇದ್ಯೋ ದಯಾನಿಧಿ ಸರ್ವತೀರ್ಥಾತ್ಮಕ ಸರ್ವಗ್ರಹ ರೂಪೀ ಪರಾತ್ಪರಃ ಏವಂ ಶ್ರೀಕೃಷ್ಣದೇವಸ್ಯ ನಾಮ್ನಾಮಷ್ಟೋತ್ತರಂ ಶತಂ ಕೃಷ್ಣೇನ ಕೃಷ್ಣಭಕ್ತಾನಾಂ ಗೀತಂ ಗೀತಾಮೃತಂ ಪರಂ ಸ್ತೋತ್ರಂ ಕೃಷ್ಣಪ್ರಿಯತಮಂ ಶ್ರುತಂ ತಸ್ಮಾನ್ ಮಯಾ ಪರಂ ಕೃಷ್ಣನಾಮಾಮೃತಂ ನಾಮ ಪರಮಾನಂದಕಾರಣಂ ಈತಿ ಬಾಧಾದಿ ದುಃಖಘ್ನಂ ಪರಮಾಯುಷ್ಯವರ್ಧನಂ ದಾನಂ ವ್ರತಂ ತಪಃ ತೀರ್ಥಂ ಯತ್ಕೃತಂ ತಿಹ ಜನ್ಮನಿ ಜಪತಾಂ ಶೃಣ್ವತಾಮೇತತ್ ಕೋಟಿ ಕೋಟಿ ಗುಣಂ ಭವೇತ್ ಪುತ್ರಪ್ರದಂ ಅಪುತ್ರಾಣಾಂ ಅಗತೀನಾಂ ಗತಿಪ್ರದಂ ಧನಾವಹಂ ದರಿದ್ರಾಣಾಂ ಜಯೇಚ್ಛೂನಾಂ ಜಯಾವಹಂ ಶಿಶೂನಾಂ ಗೋಕುಲಾನಾಂ ಚ ಪುಷ್ಟಿದಂ ಪೂರ್ಣಪುಣ್ಯದಂ ಬಾಲರೋಗಗ್ರಹಾದೀನಾಂ ಶಮನಂ ಶಾಂತಿಮುಕ್ತಿದಂ ಸಮಸ್ತಕಾಮದಂ ಸದ್ಯಃ ಕೋಟಿಜನ್ಮಾಘನಾಶನಂ ಅಂತೇ ಕೃಷ್ಣಸ್ಮರಣದಂ ಭವತಾಪತ್ರಯಾಪಹಂ ಕೃಷ್ಣಾಯ ಯಾದವೇಂದ್ರಾಯ ದಾನಪುತ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಇಮಂ ಮಂತ್ರಂ ಜಪನ್ ನಿತ್ಯಂ ವ್ರಜನ್ ತಿಷ್ಠನ್ ದಿವಾನಿಸಿ ಸರ್ವಗ್ರಹಾನುಗ್ರಹಭಾಕ್ ಸರ್ವಪ್ರಿಯತಮೋ ನರಃ ಪುತ್ರಪೌತ್ರೈಃ ಪರಿವೃತಃ ಸರ್ವಸಿದ್ಧಿಮಸಮೃದ್ಧಿಮಾನ್ ನಿರ್ವಿಶ್ಯ ಭೋಗಾನಂದೇಪಿ ಕೃಷ್ಣಸಾಯುಜ್ಯಮಾಪ್ನುಯಾತ್ ಇತಿ ಶ್ರೀ ಬ್ರಹ್ಮಾಂಡಪುರಾಣೇ ಬ್ರಹ್ಮನಾರದ ಸಂವಾದೇ ಕೃಷ್ಣಾಷ್ಟೋತ್ತರಶತನಾಮಸ್ತೋತ್ರಂ. ಈಗ ಈ ಸಲ ಮಹಾಲಕ್ಷ್ಮಿ ಮತ್ತು ಮಹಾರುದ್ರದೇವರು ಅವರಿಬ್ಬರ ಬಗ್ಗೆ ಪರಿಚಯಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಮೊದಲನೇದಾಗಿ ಮಹಾಲಕ್ಷ್ಮಿ, ಆಮೇಲೆ ರುದ್ರದೇವರು. ಒಂದು ದೃಷ್ಟಿಯಿಂದ ಎಲ್ಲರೂ ಸಹ ಕೇಳಿರ್ತಕ್ಕಂಥ ದೇವತೆ ಹೆಸರು ಅಂದರೆ ಮಹಾಲಕ್ಷ್ಮಿ. ಲಕ್ಷ್ಮಿ ಎನ್ನುವುದು ಪ್ರತಿಯೊಬ್ಬರೂ ಕೂಡ, ಆಶ್ಚರ್ಯ ಅಂದರೆ ಬೇರೆ ಯಾವುದೇ ಜಾತಿಯವರಾದರೂ ಕೂಡ, ಯಾವುದೇ ದೇವರ ಆರಾಧನೆ ಮಾಡ್ತಾ ಇದ್ರು ಕೂಡ ಅಲ್ಲಿ ಲಕ್ಷ್ಮಿ ಅಂದರೆ ಯಾರು ವಿರೋಧ ಮಾಡೋ ಪ್ರಸಕ್ತಿನೇ ಮಾಡೋದಿಲ್ಲ. ಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಧನದ ಮತ್ತೊಂದು ಪ್ರತೀಕವಾಗಿ ಸಾಕ್ಷಾತ್ ಸಕಲ ಸಂಪತ್ತಿನ ಅಭಿಮಾನ ದೇವತೆಯಾಗಿ ಭಾಗ್ಯದ ಲಕ್ಷ್ಮಿಯನ್ನ ಹೆಸರಿನಿಂದ ಲಕ್ಷ್ಮೀ ದೇವಿ ಸುಪ್ರಸಿದ್ಧರು. ಜಗತ್ತಿನಲ್ಲೇನೆ ಇವತ್ತು ನಿಂತಿರೋದೆಲ್ಲ ಲಕ್ಷ್ಮಿ. ಆರ್ಥಲ್ಲಿ ಯೋಚನೆ ಮಾಡೋದಾದರೆ ಎಲ್ಲದನ್ನು ಇವ್ಯಾಲ್ಯೂಯೇಟ್ ಮಾಡೋದು ಯಾವ ರೀತಿ ಮಾಡ್ತಾರೆ ಮನುಷ್ಯರು ಅಂತ ಹೇಳಿದರೆ ಲಕ್ಷ್ಮಿಯಿಂದನೇ. ಲಕ್ಷ್ಮಿ ಬೇಕು, ಸಂಪತ್ತು ಬೇಕು. ಲಕ್ಷ್ಮಿ ಎಷ್ಟಿದೆ ಅದ್ರ ಮೇಲೆ ಯೋಗ್ಯತೆ ಆಡಿದ್ದ. ಹಣವಿಲ್ಲದವನೊಬ್ಬ ಹಣಕ್ಕಿಂತ ಕಡೆಯಯ್ಯ. ಆದರೆ ಆಶ್ಚರ್ಯ ಅಂದರೆ ಲಕ್ಷ್ಮೀ ತತ್ವ, ಅದು ಮಹಾಲಕ್ಷ್ಮಿ ಇದ್ದಾರೆ ಎಂಬ ಎಚ್ಚರ ಬಹಳ ಜನಕ್ಕಿಲ್ಲ. ಆ ಧನವೇ ಅಲ್ಟಿಮೇಟ್. ಜಡವಾದ ಸಂಪತ್ತಿಗೋಸ್ಕರ ಮನುಷ್ಯ ಪ್ರಯತ್ನ ಪಡ್ತಾ ಇರ್ತಾರೆ. ಅದು ಮನುಷ್ಯನ ಒಂದು ವಿಚಿತ್ರವಾದ ವಿಕೃತವಾದ ಚಿಂತನೆ. ಅದು ನಿಜವಾದ ಅರ್ಥದಲ್ಲಿ ಎರಡು ಅರ್ಥ ಮಾಡ್ಕೋಬೇಕು. ಅದು ಸಂಪತ್ತು, ಜಡವಾದ ಸಂಪತ್ತು ಲಕ್ಷ್ಮೀ ಅಲ್ಲ ಅಂದ್ಬಿಟ್ಟು ಹೋಗಬೇಕು. ಜಡವಾದ ಸಂಪತ್ತು ಲಕ್ಷ್ಮೀ ಅಲ್ಲ, ಅಭಿಮಾನಿ ದೇವತೆ ಇದ್ದಾಳೆ ಅವಳು ಮಹಾಲಕ್ಷ್ಮಿ. ಜಡವಾದ ಸಂಪತ್ತು ಬರೀ ಸಂಪತ್ತಷ್ಟೇ, ಆದರೆ ಅಭಿಮಾನಿ ದೇವತೆ ಇದ್ದಾಳೆ ಆಕೆ ಮಹಾಲಕ್ಷ್ಮಿ. ಇದು ಒಂದು ಭಾಗ. ಅಂತ ಮಹಾಲಕ್ಷ್ಮಿಯಲ್ಲೂ ಕೂಡ ಸಂಪತ್ತಿನಲ್ಲಿ ಎರಡು ವಿಧ, ಸಾತ್ವಿಕ ಸಂಪತ್ತು ಬೇರೆ, ತಾಮಸ ಸಂಪತ್ತು ಬೇರೆ. ಸಾತ್ವಿಕ ಸಂಪತ್ತು ಮಹಾಲಕ್ಷ್ಮಿಯ ಸಂಕೇತ, ತಾಮಸ ಸಂಪತ್ತು ಅಲಕ್ಷ್ಮಿಯ ಸಂಕೇತ. ಲಕ್ಷ್ಮಿಯರು ಇಬ್ಬರಿದ್ದಾರೆ, ಅದರಿಂದ ಗೊತ್ತಾಗೋ ವಿಚಾರ ಲಕ್ಷ್ಮಿಯರಿದ್ದಾರೆ. ನಮ್ಮಲ್ಲೂ ಅಷ್ಟೇ, ವೈಟ್ ಮನಿ ಬ್ಲಾಕ್ ಮನಿ ಅಂತೇವಲ್ಲ, ಇಬ್ಬರು ಲಕ್ಷ್ಮಿಯರಿದ್ದಾರೆ. ವೈಟ್ ಲಕ್ಷ್ಮಿ, ಬ್ಲಾಕ್ ಲಕ್ಷ್ಮಿ ಅಂತಾರಲ್ಲ. ವೈಟ್ ಮನಿ ಅನ್ನೋದೆಲ್ಲ ಮಹಾಲಕ್ಷ್ಮಿ ಅಂದರೆ ಅಕೌಂಟೆಂಟ್ ಅಂತ ಅರ್ಥ. ಬ್ಲಾಕ್ ಮನಿ ಎಲ್ಲ ಅಲಕ್ಷ್ಮಿ. ಅಲಕ್ಷ್ಮಿ ಬಣ್ಣನೂ ಕಪ್ಪು, ಅದಕ್ಕೆ ಬ್ಲಾಕ್ ಮನಿ ಎಂಬ ಹೆಸರು ಸರಿಯಾಗಿದೆ ಅದಕ್ಕೆ. ಬ್ಲಾಕ್ ಮನಿ ಅಂದರೆ ಅರ್ಥ ಸರಿಯಾಗಿ ಬ್ಲಾಕ್ ಲಕ್ಷ್ಮಿ ಅಧಿಪತಿಯಾಗಿರೋ ಮನಿ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ನಾವು ಸಂಪತ್ತಿನಲ್ಲಿ ಎರಡು ಭಾಗ ಇದೆ. ಜಡವಾದ ಸಂಪತ್ತನ್ನು ಫಸ್ಟ್ ತೆಗಿಬೇಕು, ಆಮೇಲೆ ಚೇತನ ಸಂಪತ್ತು. ಅದರಲ್ಲಿ ಎರಡು ವಿಧ, ಮಹಾಲಕ್ಷ್ಮಿ ಅಲಕ್ಷ್ಮಿ ಅಂತ ಹೇಳಿ. ಮಹಾಲಕ್ಷ್ಮಿ ಅಭಿಮಾನಿಯಾಗಿರ್ತಕ್ಕಂಥ ಸಂಪತ್ತು ಸಾತ್ವಿಕ ಸಂಪತ್ತು, ಅಲಕ್ಷ್ಮಿ ಅಭಿಮಾನಿಯಾಗಿರ್ತಕ್ಕಂಥ ಸಂಪತ್ತು ಅದು ತಾಮಸ ಸಂಪತ್ತು. ಸಾತ್ವಿಕ ಸಂಪತ್ತಿನಿಂದ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತೆ, ತಾಮಸ ಸಂಪತ್ತಿನಿಂದ ಸಾಧನೆ ಎಲ್ಲ ನಿಂತು ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಸಾತ್ವಿಕ ಸಂಪತ್ತಿನಿಂದ ಸಾಧನೆ ಮುಂದುವರಿಯುತ್ತೆ, ತಾಮಸ ಸಂಪತ್ತಿನಿಂದ ಸಾಧನೆ ಕುಂಠಿತವಾಗುತ್ತೆ. ಅದಕ್ಕೆ ನಮಗೆ ಸಂಪತ್ತು ಬೇಕು ಅಂತ ಅಷ್ಟೇ ಯೋಚನೆ ಇರಬಾರದು, ನಮಗೆ ಸಾತ್ವಿಕ ಸಂಪತ್ತು ಬೇಕು ಅನ್ನೋ ಭಾವನೆ ಇರಬೇಕು. ಆ ದೃಷ್ಟಿಯಲ್ಲಿ ಭಾಗವತ ಪುರಾಣದಲ್ಲಿ ಸಂಪತ್ತಿನ ಉಪಯೋಗ ಏನು ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸಂಪತ್ತು ಯಾತಕ್ಕೆ ಇರಬೇಕು, ಸಂಪತ್ತಿನ ಪ್ರಯೋಜನ ಏನು? ಅಪೂರ್ವವಾದ ಮಾತು, ಧನಂ ಹಿ ಧರ್ಮೈಕಪದಂ ಯಥೋಶ್ಯ ಜ್ಞಾನಂ ಸವಿಜ್ಞಾನಂ ಅನುಪ್ರಶಾಂತಿ. ಧನದಿಂದ ಮೋಕ್ಷ ಸಿಗುತ್ತೆ ಹೇಗೆ ಎಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಧನಂ ಹಿ ಧರ್ಮೈಕ ಫಲಂ, ಯಾವುದೇ ಧರ್ಮದ ಮುಖ್ಯವಾಗಿರ್ತಕ್ಕಂತಹ ಸಾಧನೆ ಅಂದರೆ ಧನ. ಧನ ಇಲ್ಲದೆ ಹೋದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಪ್ರತಿಯೊಂದು ಸಾಧನೆಗೂ ಧನ ಬೇಸಿಕ್. ಧರ್ಮೈಕ ಫಲಂ ಮೊದಲನೇದು, ಧರ್ಮ ಕಾರ್ಯಕ್ಕೆ ಸಾಧನವಾದರೆ ಅದು ಧನ. ಧನಂ ಹಿ ಧರ್ಮೈಕ ಫಲಂ, ಅದು ಎಚ್ಚರಿಕೆ ತಿಳ್ಕೊಳ್ಬೇಕು. ಧರ್ಮಕ್ಕೂ ಒಂದು ಫಲ ಅಲ್ಲ, ಧರ್ಮೇ ಫಲ. ಧನ ಎಲ್ಲ ಪೂರ್ತಿಯಾಗಿ ಧರ್ಮವಾಗಿ ಕನ್ವರ್ಟ್ ಆಗಬೇಕು ಫಸ್ಟ್. ಧನ ಧರ್ಮವಾಗಿ ಕನ್ವರ್ಟ್ ಆಗಬೇಕು. ಹಾಲಿಗೆ ಹೆಪ್ಪಾಕಿದಾಗ ಇಡೀ ಹಾಲು ಮೊಸರಾಗಬೇಕೆ ಹೊರತು ಸ್ವಸ್ವಲ್ಪ ಆದರೆ ಅದಲ್ಲ, ಟೋಟಲ್ ಟ್ರಾನ್ಸ್ಫಾರ್ಮೇಷನ್. ಧನದಲ್ಲಿ ನಾವು ಧರ್ಮಕ್ಕೊಂದಿಷ್ಟು ಧನ, ಬೇರೆ ಧನ ಅನ್ನೋ ಕಾನ್ಸೆಪ್ಟ್ ಇಟ್ಕೋಬಾರ್ದು. ಸಮಸ್ತ ಧನವೂ ಕನ್ವರ್ಟ್ ಆಗಬೇಕು, ಧರ್ಮವಾಗಬೇಕು. ಧರ್ಮದಿಂದ ಏನು ಉಪಯೋಗ ಅಂದರೆ, ಧರ್ಮೈಕ ಫಲಂ ಯಥೋಶ್ಯ ಜ್ಞಾನಂ, ಅದರ ಫಲ ಜ್ಞಾನ. ಧನದಿಂದ ಧರ್ಮ, ಧರ್ಮದಿಂದ ಜ್ಞಾನ. ಜ್ಞಾನದಿಂದ ಏನು ಪ್ರಯೋಜನ? ಯಥೋಶ್ಯ ಜ್ಞಾನಂ, ಆಮೇಲೆ ಸವಿಜ್ಞಾನಂ, ಅದರಿಂದ ಅಪರೋಕ್ಷ ಜ್ಞಾನ. ಯೋಚನೆ ಮಾಡಿ, ಧನದಿಂದ ಧರ್ಮ, ಧರ್ಮದಿಂದ ಜ್ಞಾನ, ಜ್ಞಾನದಿಂದ ಅಪರೋಕ್ಷ ಜ್ಞಾನ, ಅನುಪ್ರಶಾಂತಿ, ಅದರಿಂದ ಮೋಕ್ಷ. ಈ ಧನದಿಂದ ಮೋಕ್ಷ ಸಂಪಾದನೆಯ ಒಂದು ಪ್ರೊಸೆಸ್ ಇದೆ. ಆದರೆ ಒಂದು ಧನ ನಮಗೇನಾಗಿದೆ ಅಂದರೆ, ಧನನ ಮುಂದೆ ಉಪಯೋಗಿಸ್ಬೇಕು, ಅದರಿಂದ ಜ್ಞಾನ ಬರಬೇಕು, ಅದರಿಂದ ಅಪರೋಕ್ಷ ಜ್ಞಾನಿಗಳಾಗಬೇಕು, ಅದರಿಂದ ಮೋಕ್ಷ ಆಗಬೇಕು ಅಲ್ಲ. ಧನ ಸಂಪಾದನೆ ಮಾಡಿ ಅದೇ ಫೈನಲ್, ಮನೆ ಮುಂದಕ್ಕಿಲ್ಲೇ ಇಲ್ಲ, ಧನನೇ ಅಲ್ಟಿಮೇಟ್. ಎಲ್ಲ ಮಾಡಿ ಧನನ ಮಾಡಬೇಕು, ಉಪಯೋಗ ಏನು ಅದರಿಂದ ಆಗಿದ್ರೆ ಏನು ಪ್ರಯೋಜನ? ಧರ್ಮ ಅಂಬೋದು, ಧನ ಅಂಬೋದು ಸಾಧನ ನೆನ್ಬಿಟ್ಟು ಹೋಗ್ಬೇಕು. ಧನ ಅಂಬೋದು ಸಾಧನ, ಸಿದ್ಧಿ ಅಲ್ಲ ಅದು, ಸಾಧನ. ಅದರಿಂದ ಉಪಯೋಗ ಮಾಡ್ಕೋಬೇಕು ಹೊರತು ಎಂದು ಹಾಗೆ ಧನ ಇಟ್ಕೊಳ್ಳೋಕೆ ಬರೋದಿಲ್ಲ. ಇದು ಜಡವಾದ ಧನದ ಪರಿಚಯ ಮೊದಲು ಮಾಡಿಕೊಂಡ್ರೆ ಅಭಿಮಾನಿ ದೇವತೆಯ ಪರಿಚಯ ಯಾವಾಗ ಆಗುತ್ತೆ? ಇನ್ನು ಧನ ಹಾಗೆ ಇದ್ರೆ ಏನಾಗುತ್ತೆ ಯೋಚನೆ ಮಾಡಿ? ಧನ ಹಾಗೆ ಇದ್ರೆ ಹಾಳಾಗುತ್ತೆ ಅಷ್ಟೇ, ಏನು ಪ್ರಯೋಜನ? ಧನ ಎಂದೂ ಕೂಡ ಹಿಂದೆಂತೂ ಬರೋದಿಲ್ಲ, ಫಸ್ಟ್ ಬರೋದಿಲ್ಲ. ಧನ ಎಂದೆಂದೂ ಹಿಂದೆ ಬರೋದಿಲ್ಲ ಫಸ್ಟ್. ಸೆಕೆಂಡ್, ಅದರಿಂದ ಧರ್ಮಕ್ಕೆ ವಿನಿಯೋಗ ಮಾಡದೆ ಹೋದರೆ ಅಧರ್ಮಕ್ಕೆ ವಿನಿಯೋಗ ಆಗೇ ಆಗುತ್ತೆ ಫಸ್ಟ್. ಇವನಾದರೂ ಮಾಡ್ತಾನೆ, ಇವನು ಮಕ್ಕಳಾದರೂ ಮಾಡ್ತಾರೆ, ಬಿಡೋದಿಲ್ಲ. ಧನ ಅಧರ್ಮಕ್ಕೆ ವಿನಿಯೋಗವಾದರೆ ಆಪೋಸಿಟ್ ಅದು. ಧರ್ಮದಿಂದ ಧನದಿಂದ ಧರ್ಮ, ಧರ್ಮದಿಂದ ಜ್ಞಾನ, ಅದರಿಂದ ವಿಜ್ಞಾನ, ಅದರಿಂದ ಮೋಕ್ಷ ಹೇಗೋ, ಧನದಿಂದ ಕೆಟ್ಟ ಧನದಿಂದ ಅಧರ್ಮ, ಅಧರ್ಮದಿಂದ ಅಜ್ಞಾನ ಮಿಥ್ಯಾಜ್ಞಾನ, ಅದರಿಂದ ಅದರಲ್ಲಿ ದೀಕ್ಷೆ, ಕೊನೆಗೆ ಸರ್ವ ಪತನ, ದುಡ್ಡಿನಿಂದ ಹಾಳಾದ ಮನುಷ್ಯ ಅಂತಾರಲ್ಲ. ಸೊ ಧನದಿಂದ ಉದ್ಧಾರ ಆಗಲಿಕ್ಕೂ ಬರುತ್ತೆ, ಧನದಿಂದ ನಾಶ ಆಗಲಿಕ್ಕೂ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು, ಧನದಲ್ಲಿ ಎರಡು ಭಾಗ ಇದೆ, ಸಾತ್ವಿಕ ಧನ, ತಾಮಸ ಧನ. ಸಾತ್ವಿಕ ಧನ ಉದ್ಧಾರ ಮಾಡೋದಕ್ಕೆ ಕಾರಣ ಅದು ಮಹಾಲಕ್ಷ್ಮಿ, ತಾಮಸ ಧನ ನಾಶ ಮಾಡಲಿಕ್ಕೆ ಕಾರಣ ಅದು ಅಲಕ್ಷ್ಮಿ. ಮಹಾಲಕ್ಷ್ಮಿ ಪತಿ ನಾರಾಯಣ, ಅಲಕ್ಷ್ಮಿ ಪತಿ ಕಲಿ. ಅದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಮಹಾಲಕ್ಷ್ಮಿ ಪತಿ ಸರ್ವೋತ್ತಮ, ಅಲಕ್ಷ್ಮಿಯ ಪತಿ ಸರ್ವಾಧಮ. ಆಕ್ಚುಯಲ್ ಆಪೋಸಿಟ್ಸ್ ಅವರಿಬ್ಬರು ಕೂಡ. ಆದ್ದರಿಂದ ಉತ್ತಮನ ಸರ್ವೋತ್ತಮನ ಪತ್ನಿಯಾದ್ದರಿಂದ ಮಹಾಲಕ್ಷ್ಮಿ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ, ಇವಳು ಕೆಟ್ಟ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಧನದ ಒಂದು ವಿವೇಚನೆ, ಮಕ್ಕಳು ಅಂತಷ್ಟು ಒಳ್ಳೆಯವರಾಗಿರ್ಬೇಕಲ್ಲ, ದುರ್ಯೋಧನ ಅಂತ ಮಕ್ಕಳಿದ್ರೆ ಹಾಗೆ ವಂಶ ಹಾಳಾಗ್ತಾರಲ್ಲ, ಆತ ಮಕ್ಕಳು ಅಂದರೆ ಒಳ್ಳೆಯವರಲ್ಲ, ಒಳ್ಳೆ ಮಗ ಅಂತ ಅದಕ್ಕೆ ಕರೀತಾರೆ, ಸತ್ಪುತ್ರ ಅಂತ ಹೇಗೆ ಕರೀತಾರ, ಸದ್ಧನ ಅಂತ ಕರೀಬೇಕು. ಸದ್ಧನ, ಸದ್ಧರ್ಮ, ಸಜ್ಞಾನ, ಆಮೇಲೆ ಮೋಕ್ಷ. ಅದರಿಂದ ಸಂಪೂರ್ಣವಾಗಿ ವಿನಾಶ. ಈ ದೃಷ್ಟಿಯಲ್ಲಿ ಮೊದಲು ಧನದ ವಿವೇಚನೆ ಮಾಡಬೇಕು. ಇವತ್ತು ನಮ್ಮಲ್ಲಿ ಇವತ್ತಂತೂ ಬಹಳ ಮುಖ್ಯ, ಹಣಕ್ಕೋಸ್ಕರ ಪ್ರಶ್ನೆ ಏನು ಬೇಕಾದ್ರೂ ಮಾಡ್ತಕ್ಕಂಥ ಕಾಲ ಇದು. ಎಷ್ಟೋ ದಿನ ಹಿಂದೆ ಹೇಳಿದ್ದೇನೆ, ಲಿಕರ್ ಶಾಪಲ್ಲಿ ಕೆಲಸ ಮಾಡ್ತಾನೆ, ಶೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಲಿಕರ್ ಶಾಪಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿರಿ ಅಂತಲ್ಲಿ ಯಾಕೆ ಕೆಲಸ ಮಾಡ್ತೀರಿ, ಕೆಟ್ಟದಂತ ಕೇಳಿದರೆ ಅಷ್ಟು ದುಡ್ಡು ನೀವು ಕೊಡ್ತೀರಾ ಅಂತ ಕೇಳ್ತಾರೆ ಅಷ್ಟೆ. ಅದನ್ನು ಅವ್ರಿಗೆ ಏನು ಬೇಕಾಗಿ ಧರ್ಮ ಅಲ್ಲ, ದುಡ್ಡು ನೀವು ಕೊಡ್ತೀರಾ ಅಂತ ಕೇಳಿದರೆ ಧನಕ್ಕೋಸ್ಕರ ಅದು ಸೇರಿದ್ದಾರೆ ಅಂತ. ಅದಾಗಬಾರ್ದು. ಪಿಡಿಯರು ನಿನ್ನ ದ್ವೇಷಗಳಿಂದ ಏನು ಬಂದರು ಅದನ್ನು ಹೇಳ್ತಾರೆ. ಅನ್ಯಾಯದ ಧರವನ್ನು ಎಂದೂ ಬಿಟ್ಟಬಾರ್ದು. ಆಚಾರ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದತಂತ್ರೋಕ್ತ ಮಾರ್ಗತಃ. ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವ. ನಾವು ಭಗವಂತನ ಪೂಜೆ ಮಾಡಬೇಕು ಅನ್ನೋದೆಷ್ಟು ಮುಖ್ಯನೋ, ಪೂಜೆಗೆ ಬೇಕಾದ ಧನ ಹೇಗಿರಬೇಕು ಅಂದರೆ ಧರ್ಮದ ಸಂಪಾದನೆ ಆಗಿರಬೇಕು. ಫಸ್ಟ್ ಕಾರಣ ಅದು ಮಹಾಲಕ್ಷ್ಮಿ ಇರ್ತಾಳಂತ ಉದ್ಧಾರ ಮಾಡ್ತಾಳೆ, ಉದ್ಧಾರ ಮಾಡೋದಿಲ್ಲ. ಇದು ಮೊದಲನೇ ಅಂಶ. ಇನ್ನು ಮಹಾಲಕ್ಷ್ಮಿ ಧನದ ಅಭಿಮಾನಿ ಇಷ್ಟು ನಮಗೆ ಗೊತ್ತಿದೆ. ಆದರೆ ಇನ್ನೊಂದು ಮುಖ ಇದೆ, ಮಹಾಪ್ರ ಸಾಕ್ಷಾತ್ ಮಹಾಲಕ್ಷ್ಮಿ ಮೂಲ ಜಡ ಪ್ರಕೃತಿಗೆ ಅಭಿಮಾನಿ. ಅದು ಮೇಲೆ ತಿಳ್ಕೊಬೇಕು, ಮೂಲ ಜಡ ಪ್ರಕೃತಿ ಎಂಟೈರ್ ಯೂನಿವರ್ಸ್ ಅದಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಇದು ಬಹಳ ದೊಡ್ಡ ಮುಖ ಇದೆ. ಬಹಳ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ, ಸಂಪತ್ತಿನ ಬಗ್ಗೆ ಮಾತ್ರ ಗೊತ್ತಿದೆ ಹೊರತು ಅದರ ಬಗ್ಗೆ ಗೊತ್ತಿಲ್ಲ. ಇನ್ನು ಸೂಕ್ಷ್ಮವಾಗಿ ಮಹಾಲಕ್ಷ್ಮಿ ತತ್ವ ಪರಿಚಯ ಮಾಡಿಕೊಳ್ಬೇಕು ಅಂತಿದ್ರೆ ಹರಿಕಥಾಪ್ರಸ್ತಾರದ ಒಂದು ಪದ್ಯ ನೆನಪಿಟ್ಟುಕೊಂಡ್ರೆ, ಇಡೀ ಲಕ್ಷ್ಮೀ ತತ್ವದ ಅನೇಕ ಮುಖಗಳನ್ನು ಒಂದೇ ಪದ್ಯದಲ್ಲಿ ಹೇಳ್ತಾರೆ ಜಗನ್ನಾಥದಾಸ. ಎಲ್ಲರಿಗೆ ಬಾಯಿ ಬರ್ತಾ ಇರುತ್ತೆ. ನಾಂದಿ ಸಂಧಿಯಲ್ಲಿ ಎರಡನೇ ಪದ್ಯ, ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮದತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಘುಮಿ ಸಂತೈಸಲನು ದಿನವು. ಒಳ್ಳೆ ಲಕ್ಷ್ಮಿ ಸ್ತೋತ್ರ ಇದೆ. ಬಹಳಷ್ಟು ಜನ ಹಾಡು ಏನೇನೋ ಹಾಡು ಹೇಳ್ತಿರ್ತಾರೆ, ಒಂದು ಪದ್ಯ ಎಷ್ಟು ವಿಷಯ ಹೇಳ್ತಾರೆ ದಾಸರು ಅಂತ ಕೇಳಿದರೆ ಆಶ್ಚರ್ಯವಾಗಬೇಕು. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಮಹಾಲಕ್ಷ್ಮಿ ಎಂದು ಪದ ಉಪಯೋಗಿಸ್ತಾರೆ ಮಹಾಲಕ್ಷ್ಮಿ, ಯಾಕೆ ಅವಳು ಅಲಕ್ಷ್ಮಿ, ಮಹಾಶಬ್ದ ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ. ಮಹಾಶಬ್ದಕ್ಕೆ ಸಾಮಾನ್ಯವಾಗಿ ಮಹಾ ಅಂತೇಳಿ ದೊಡ್ಡ ಅಂತ ಅರ್ಥ ಬರುತ್ತೆ, ದೊಡ್ಡ ಅಂತ ಅರ್ಥ ಇದೆ. ದೊಡ್ಡ ಲಕ್ಷ್ಮಿ ಅವಳು, ಕೆಟ್ಟ ಲಕ್ಷ್ಮಿ. ದೊಡ್ಡ ಅಂದರೆ ಪೂಜ್ಯ, ದೊಡ್ಡ ಮನುಷ್ಯರು ಅಂತ ಹೇಳಬೇಕಾದ್ರೆ ಯತ್ರ ಮುಖ್ಯ ಅಲ್ಲ, ಅಲ್ಲಿ ಪೂಜ್ಯರು ಅಂತ ಗುಣಗಳೇ ಹೊಂದಿದವರು ಅಂತ ಅರ್ಥ. ಮಹಾಲಕ್ಷ್ಮಿ ಅಂದರೆ ಗುಣ ಹೊಂದಿರತಕ್ಕಂಥ ಲಕ್ಷ್ಮಿ, ಅವಳು ಗುಣರಹಿತಳಾದ ಲಕ್ಷ್ಮಿ ಅವಳು, ಅಷ್ಟೇ ಅಲ್ಲ ದುರ್ಗುಣದಿಂದ ಕೂಡಿರೋ ಲಕ್ಷ್ಮಿ ಅವಳು. ಮಹಾಶಬ್ದ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಅಂದರೆ ಮಹಾಪೂಜಾಯಾಮ್ ಅಂತ ಹೇಳ್ತಾರೆ, ಪೂಜೆಗೆ ಯೋಗ್ಯಳಾದವಳು ಅಂತ. ಮಹಾಲಕ್ಷ್ಮಿ ಪೂಜ್ಯ ಲಕ್ಷ್ಮಿ, ಅವಳು ಅಪೂಜ್ಯ ಲಕ್ಷ್ಮಿ. ಇವಳು ಪೂಜ್ಯ ಲಕ್ಷ್ಮಿ, ಅವಳ ಪೂಜ್ಯ ಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮಿ ಸಂತೈಸಲನು ದಿನವು, ನಮ್ಮನ್ನು ಅನುದಿನವು ದಿನ ದಿನದಲ್ಲೂ ಕೂಡ ಸಂತೈಸಲಿ, ಸುಖವಾಗಿಟ್ಟಿರಲಿ ಅಂತ ಅರ್ಥ. ಲಕ್ಷ್ಮಿ ಯಾವುದಕ್ಕೆ ಅಭಿಮಾನಿ ದೇವತೆ? ತ್ರಿಗುಣಮಾನಿ, ಇದು ಮುಖ್ಯ. ತ್ರಿಗುಣಮಾನಿ, ತ್ರಿಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳು ಒಟ್ಟು ಸೇರಿ ಮೂಲ ಜಡ ಪ್ರಕೃತಿ. ಮೂಲ ಜಡ ಪ್ರಕೃತಿಯ ಮೂರು ಗುಣಗಳೇ ಸಾತ್ವಿಕ, ರಾಜಸ, ತಾಮಸ. ಆ ಮೂರು ಮಹಾಪ್ರಕೃತಿ ಮೂಲ ಜಡ ಪ್ರಕೃತಿ, ಅದಕ್ಕೆ ಅಭಿಮಾನಿ ದೇವತೆ. ಮೂಲ ಜಡ ಪ್ರಕೃತಿ ಏನು ಗೊತ್ತೇನು? ಮತ್ತು ಗಡಿಗೆಗೆ ಮಣ್ಣಿದ್ರೆ ಹಾಗ, ಮಣ್ಣಿಂದ ಗಡಿಗೆ ಮಾಡೋದು. ಇಡೀ ಜಗತ್ ಬಂದಿರೋದು ಯಾವುದಿಂದ ಅಂತ ಕೇಳಿದರೆ, ಮೂಲ ಒಂದು ಪ್ರಶ್ನೆ, ಬೇಸಿಕ್ ಎಲಿಮೆಂಟ್ ಇದೆ, ಆ ಬೇಸಿಕ್ ಎಲಿಮೆಂಟನ್ನೇ ಮೂಲ ಜಡ ಪ್ರಕೃತಿ ಅಂತ. ಬೇಸಿಕ್ ಮೂಲ ಜಡ ಬೇಸಿಕ್ ಅಂತ, ಮೂಲ ಎಲಿಮೆಂಟ್ ಅಂತ. ಅದಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಅದಕ್ಕೆ ಮೂರು ಗುಣಗಳು, ಮಹಾಲಕ್ಷ್ಮಿ ಮೂರು ರೂಪಗಳು. ಶ್ರೀ ಭೂ ದುರ್ಗ ನೆನಪಿರಬೇಕು, ಶ್ರೀ ಭೂ ದುರ್ಗ. ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ. ಅದರಿಂದ ಮೂರು ಗುಣಗಳು, ಮೂರು ರೂಪಗಳು. ಒಟ್ಟಾಗಿ ಮಹಾಲಕ್ಷ್ಮಿ ಜಡಪ್ರಕೃತಿ ಅಭಿಮಾನಿ ದೇವತೆ. ಆ ಮೂರು ಗುಣಗಳಿಗೆ ಮೂರು ರೂಪಗಳು ಅಭಿಮಾನಿ ರೂಪಗಳು. ಇದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀ ಭೂ ರೂಪ, ಶ್ರೀ ಭೂ ದುರ್ಗಾ ರೂಪ, ಇದೊಂದು ವಿಶೇಷ. ಶ್ರೀದೇವಿ ಅಂದರೆ ಮಹಾಲಕ್ಷ್ಮಿ ಅಂತ ಬಹಳ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಈ ಭೂದೇವಿ ಅಂದರೆ ಭೂಮಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಈ ಭೂದೇವಿ ಬೇರೆ, ಆ ಭೂರೂಪ ಬೇರೆ. ನೆನಪಿರಬೇಕದು, ಈ ಭೂದೇವಿ ಬೇರೆ, ಭೂರೂಪದ ಮಹಾಲಕ್ಷ್ಮಿ ಬೇರೆ. ಅದು ಮೊದಲನೇ ವ್ಯತ್ಯಾಸ. ದುರ್ಗಾದೇವಿ ಅಂದರೆ ಜನ ಪಾರ್ವತಿ ಅಂತಲೇ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ದುರ್ಗಾ ಅಂತಷ್ಟ ಪಾರ್ವತಿ ಅಂತಾನೆ, ತಪ್ಪದು. ಶ್ರೀನೂ ಮಹಾಲಕ್ಷ್ಮಿನೇ, ಭೂನೂ ಮಹಾಲಕ್ಷ್ಮಿನೇ, ದುರ್ಗಾನೂ ಮಹಾಲಕ್ಷ್ಮಿ. ಅದು ಶ್ರೀರೂಪ ಡೈರೆಕ್ಟ್ ಶ್ರೀರೂಪನೇ. ಈ ಭೂರೂಪ ಅಂತ ಹೇಳಿದರೆ ಈ ರಜೋಗುಣಕ್ಕೆ ಅಭಿಮಾನಿ ರೂಪ, ರಜೋಗುಣಕ್ಕೆ ಅಭಿಮಾನಿ ರೂಪ. ಈ ಭೂದೇವಿ ಇದ್ದಾಳಲ್ಲ, ಈ ಭೂದೇವಿ ಮಹಾಲಕ್ಷ್ಮಿ ಅಲ್ಲ, ಈ ಭೂ ಅಭಿಮಾನಿ ದೇವತೆ ಅಷ್ಟೇ. ಆದರೆ ಭೂಮಿಯ ಒಳಗೆ ನಿಯಾಮಕಗಳಾಗಿ ಆವೇಶ ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ಇದ್ದಾಳೆ, ಆಕೆ ಭೂದೇವಿ. ದುರ್ಗಾದೇವಿ ಅಂತ ಈ ದುರ್ಗಾದೇವಿ ಅಲ್ಲ, ಈ ದುರ್ಗಾದೇವಿ ಒಳಗಿದ್ದು ಪೂಜಿತಳಾಗಿರ್ತಕ್ಕಂಥ ದುರ್ಗಾದೇವಿ ಅಂದರೆ ಮಹಾಲಕ್ಷ್ಮಿ. ಪಾರ್ವತಿಗೆ ದುರ್ಗಾ ಅಂತ ಹೆಸರಿದೆ ಇಲ್ಲ ಅಂತಲ್ಲ, ನೆನಪಿರಬೇಕು. ಪಾರ್ವತಿನ ದುರ್ಗಾ ಹೌದು, ಮುಖ್ಯ ದುರ್ಗಾ ಅಂದರೆ ಮಹಾಲಕ್ಷ್ಮಿ. ಪಾರ್ವತಿ ಅಮುಖ್ಯ ದುರ್ಗ, ಈ ಭೂಮಿ ಅಮುಖ್ಯ ಭೂಮಿ, ಮುಖ್ಯ ಭೂದೇವಿ ಮಹಾಲಕ್ಷ್ಮಿ. ಅದೇ ರೀತಿ ಮುಖ್ಯ ದುರ್ಗ ಮಹಾಲಕ್ಷ್ಮಿ, ಅಮುಖ್ಯ ದುರ್ಗ ಪಾರ್ವತಿ ಹೌದು, ಸಂಶಯನೇ ಇಲ್ಲ. ಆದರೆ ಮುಖ್ಯ ದುರ್ಗಾ ಅನ್ನೋ ರೂಪ ಮಹಾಲಕ್ಷ್ಮಿ ಇರೋದೇ ಗೊತ್ತಿಲ್ಲ ಅಂದರೆ ಮಹಾತಪ್ಪ. ಹೀಗೆ ಮೂರು ರೂಪಗಳ ಮಹಾಲಕ್ಷ್ಮಿ, ಮೂರು ಗುಣಗಳ ಅಭಿಮಾನಿ ದೇವತೆಯಾಗಿದ್ದಾಳೆ, ಮೂರು ರೂಪದ ಮಹಾಲಕ್ಷ್ಮಿಯಾಗಿ ಇದ್ದಾಳೆ. ಆಕೆ ಯಾರು ಅಂದರೆ ಇನ್ನೊಂದು ಶಾಕ್ತ ಮತ ಅಂತ ನಮ್ಮಲ್ಲಿ ಷಣ್ಮತಗಳಲ್ಲಿ ಶಾಕ್ತ ಮತ ಅಂತ ಕರೀತಾರೆ. ಶಾಕ್ತರಾದ ಶಕ್ತಿ ದೇವತೆಯನ್ನು ಸರ್ವೋತ್ತವಳು ಅಂತ ಕರೆಯೋರು, ಮಹಾಲಕ್ಷ್ಮಿಯನ್ನು ಸರ್ವೋತ್ತವಳು ಅಂತ ಕರೀತಾರೆ. ನೋಡಿದ್ರೆ ಮಹಾಲಕ್ಷ್ಮಿ ಒಪ್ಪಿಕೊಂಡ ಕಾಣುತ್ತೆ, ಆದರೆ ಸರ್ವೋತ್ತವಳು ಅಂತ ಕರೆದರೆ ಅದು ಸಿದ್ಧಾಂತ ಅಲ್ಲ. ಶಾಕ್ತಮತ ಎಂಬುದನ್ನು ವೇದವ್ಯಾಸರು ಬ್ರಹ್ಮಸೂತ್ರಗಳೇ ನಿರಾಕರಣೆ ಮಾಡ್ತಾರೆ, ಅದು ಸರಿಯಲ್ಲ. ಶಾಕ್ತಮತದ ಅಭಿಪ್ರಾಯ ಲಕ್ಷ್ಮೀನ ಒಪ್ತಾರೆ, ಲಕ್ಷ್ಮಿ ಸರ್ವೋತ್ತಮಳು ಅಂತ ಒಪ್ತಾರೆ, ಇದು ಆಶ್ಚರ್ಯ. ಲಕ್ಷ್ಮಿ ಸರ್ವೋತ್ತಮಳು ಹೇಗಾಗ್ತಾಳೆ? ಲಕ್ಷ್ಮಿ ಸರ್ವೋತ್ತಮಳಲ್ಲ, ಲಕ್ಷ್ಮೀಪತಿ ನಾರಾಯಣ ಅಂದಮೇಲೆ ಮಹಾಲಕ್ಷ್ಮಿ ನಾರಾಯಣದ ಕಡಿಮೆ ಇರಲೇಬೇಕು. ಆದ್ದರಿಂದ ಸರ್ವೋತ್ತಮ ನಾರಾಯಣನ ಹೊರತು ಮಹಾಲಕ್ಷ್ಮಿ ಅಲ್ಲ, ಅದು ಜ್ಞಾನ ಇರಬೇಕು. ಮಹಾಲಕ್ಷ್ಮಿ, ಮಹಾಲಕ್ಷ್ಮೀಪತಿ ನಾರಾಯಣ, ಈಗ ಎರಡನೇ ಹಂತ ಅಂತ. ಇದು ಶಾಸ್ತ್ರೀಯವಾದ ಮಹಾಲಕ್ಷ್ಮಿ ಪರಿಕಲ್ಪನೆ. ಇವತ್ತು ಜನಗಳಿಗೆ ಶಾಸ್ತ್ರದ ಆಧಾರದ ಲಕ್ಷ್ಮಿ ಗೊತ್ತಿಲ್ಲ. ಸಿನಿಮಾ ನಾಟಕಗಳೇ ಟೆಕ್ಸ್ಟ್ ಬುಕ್, ಅನೇಕರು ಇವತ್ತೆಲ್ಲ ಎಲ್ಲ ಗೊತ್ತಾದ ಸಿನಿಮಾ ನಾಟಕಗಳು ಬೇರೆ ಅಲ್ಲ, ಅವ್ರು ಯಾವ್ಯಾವ ಕಥೆಗಳು ಅಷ್ಟೇ ಹೊರತು ಅವರಿಗೆ ಬೇಕಿರೋದಿಲ್ಲ. ಆದ್ದರಿಂದ ಶಾಸ್ತ್ರ ತಿಳಿಯಲಿಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಶಾಸ್ತ್ರಕ್ಕೆ ಮೂಲ ನಮ್ಮ ಯಾವುದೇ ತತ್ವವನ್ನು ತಿಳಿಬೇಕಾದ್ರೆ ಶಾಸ್ತ್ರ ಮೂಲವಾಗಿ ತಿಳಿಬೇಕೇ ಹೊರತು ಇವುಗಳಿಂದ ತಿಳಿಯಲಿಕ್ಕೆ ಹೋದರೆ ಬಹಳ ತಪ್ಪಿದೆ. ನಿಮ್ಮ ಕನ್ನಡದಲ್ಲಿ ತಿಳಿಬೇಕು, ಹರಿದಾಸರ ತಿಳಿಯಲು ಬೇಕಾದಷ್ಟು ಇದೆ, ಸುಖವಾಗಿ ತಿಳ್ಕೊಳ್ಬೋದು. ಮಹಾಲಕ್ಷ್ಮೀ ದೇವಿಯ ಮೇಲೆ ಒಳ್ಳೊಳ್ಳೆ ಸ್ತೋತ್ರ ಬೇಕಾದಷ್ಟು ಇರೋದ್ರಿಂದ ಆ ಬೇಸಿಸ್ ಮೇಲೆ ಅರ್ಥ ಮಾಡ್ಕೋಬೇಕೇ ಹೊರತು ಬೇರೆ ದಾರಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಇಂದು ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಮೊದಲನೇದಾಗಿ ಇನ್ನು ತಾರತಮ್ಯದಲ್ಲಿ ಮೂಲ ಜಡ ಪ್ರಕೃತಿಯ ಸ್ಥಾನಮಾನ ಏನು ಅಂತ ಪ್ರಶ್ನೆ ಬಂದರೆ ಪುರುಷ ಪ್ರಕೃತಿ ಅಂತ ಕರೀತಾರೆ. ಪುರುಷ ಪ್ರಕೃತಿ, ಪುರುಷ ಅಂದರೆ ನಾರಾಯಣ, ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಪುರುಷ ನಾರಾಯಣ, ಮಹಾಲಕ್ಷ್ಮಿ ಪ್ರಕೃತಿ, ಇದು ಒಂದು ರೀತಿ ಪರಿಚಯ. ಇನ್ನೊಂದು ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಪರಿಚಯ ಮಾಡಿಕೊಡ್ತಾರೆ. ದ್ವಾಭಿಮೋ ಪುರುಷವೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಚೇತನಗಳು ಎರಡು ವಿಧ, ಕ್ಷರ ಮತ್ತು ಅಕ್ಷರ ಅಂತ ಹೇಳಿ. ಕ್ಷರತತ್ವಗಳು, ಕ್ಷರಚೇತನರು, ಅಕ್ಷರಚೇತನರು. ಕ್ಷರಚೇತನರು ಅಂದರೆ ಯಾರು? ದೇಹವನ್ನು ಒಂದಲ್ಲ ಒಂದು ದಿವಸ ಕಳ್ಕೊಂಡ್ರೆ ಅವರು ಕ್ಷರಚೇತನರು ಅಂತ. ಯಾವಾಗಲೂ ಕಳ್ಕೊತಿರೋದು ಬಿಟ್ಟುಬಿಡಿ, ಒಮ್ಮೆ ಕಳ್ಕೊಂಡ್ರೂ ಸಾಕು. ಬ್ರಹ್ಮದೇವರು ಒಂದ್ಸರಿ ಸುಡ್ತಾರೆ, ಒಂದ್ಸರಿ ದೇಹ ಬಿಡ್ತಾರೆ ಅಷ್ಟೇ. ಇಷ್ಟಾದರೂ ಕ್ಷರಚೇತನರೆ ಅವರು. ಲಕ್ಷ್ಮೀದೇವಿಗೆ ಅದು ಇಲ್ಲವೇ ಇಲ್ಲ ಎಂದು ಕೂಡ. ಕೂಟಸ್ಥೋ ಅಕ್ಷರ ಉಚ್ಚತೆ. ಆಕಾಶ ಹೇಗೆ ಅನಾದಿ ಮತ್ತು ನಿತ್ಯನೋ ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಅನಾದಿ ನಿತ್ಯಳಾದ್ದರಿಂದ ಅಕ್ಷರ, ಲಕ್ಷ್ಮೀರ ಅಕ್ಷರ ದೇಹತ್ವ ಅಕ್ಷರ ಅಂತ ಪರಮಶ್ರುತಿಯನ್ನು ಉಲ್ಲೇಖ ಮಾಡಿ ಆಚಾರ ಹೇಳ್ತಾರೆ. ಕ್ಷರ ಅಂದರೆ ನಾಶ, ಅಕ್ಷರ ಆದರೆ ಏನು? ಎಂದೂ ನಾಶವಿಲ್ಲದ ದೇವತೆ ಅಂತ. ಎಂದೂ ನಾಶ ಇದೆ. ಇದು ಎರಡನೇ ಮುಖ ಇತ್ತು. ಮಹಾಲಕ್ಷ್ಮಿ ಅವ್ಯಕ್ತ ಅಂತ ಹೆಸರು, ಪ್ರಕೃತಿ ಅಂತ ಹೆಸರು, ಅಕ್ಷರ ಅಂತ ಹೆಸರು. ಮೂರು ಲಕ್ಷ್ಮಿ ಹೆಸರುಗಳೇನೆ. ಅವ್ಯಕ್ತ ತತ್ವ ಅಂದ್ರೇನು? ಮೂಲ ಜಡ ಪ್ರಕೃತಿ ಇನ್ನೊಂದು ಹೆಸರು, ಅವ್ಯಕ್ತ ಅಂತ ಹೆಸರು. ಮೂಲ ಜಡ ಪ್ರಕೃತಿ ಮತ್ತೊಂದು ಹೆಸರು. ಯಾತಕ್ಕೆಂದ್ರೆ ನಾವು ವ್ಯಕ್ತವಾಗಿ ಕಾಣೋದೇ ಇಲ್ಲ, ವ್ಯಕ್ತವಾಗಿ ಕಾಣೋದೇ ಇಲ್ಲ, ಅವ್ಯಕ್ತವಾಗಿರುತ್ತೆ. ಈ ಚಪಾತಿ ಬಂದ ಮೇಲೆ ಗೋಧಿ ಇಟ್ಟು ಕಾಣಿಸೋದಿಲ್ಲ ಆತ. ಮೊಸರು ಬಂದಮೇಲೆ ಹಾಲಿಲ್ಲ. ಮೊಸರು ನೋಡಿ ಹಾಲು ಇನ್ಫರ್ಮ್ ಮಾಡ್ತೇವೆ ಅಷ್ಟೇ ಹೊರತು, ನಮಗೆ ಮೊಸರು ವ್ಯಕ್ತ, ಹಾಲು ಅವ್ಯಕ್ತ, ಈ ತುಪ್ಪ ವ್ಯಕ್ತ, ಬೆಣ್ಣೆ ಅವ್ಯಕ್ತ ಕಲಿಸಿಬಿಟ್ಟಿದ್ದಾರೆ. ಹಾಗೆ ಆ ರೀತಿ ಅರ್ಥ ಮಾಡಿಕೊಂಡು ಅದು ಕಾಣದ ತತ್ವ, ಇದು ಕಾಣುವ ತತ್ವ ಅಂತ. ಕಾಣದ ತತ್ವ ಅವ್ಯಕ್ತ, ಕಾಣ್ತಿರ್ತಕ್ಕಂಥ ತತ್ವ ವ್ಯಕ್ತ. ಇದು ವ್ಯಕ್ತ ಎಲ್ಲಿಂದ ಶುರುವಾಗಿದೆ? ಮಹತ್ತತ್ವದಿಂದ ವ್ಯಕ್ತನೇ.
ಅವ್ಯಕ್ತ ತತ್ವ ಕಾಣೋದಿಲ್ಲ, ಅದು ಸೃಷ್ಟಿಯ ಪ್ರಾರಂಭದಲ್ಲಿರುತ್ತೆ, ಪ್ರಳಯ ಕಾಲದಲ್ಲಿ ಮತ್ತೆ ಕಾಣಿಸುತ್ತೆ, ಇನ್ ಬಿಟ್ವೀನ್ ಕಾಣಿಸೋದಿಲ್ಲ ಸೃಷ್ಟಿಯ ಪ್ರಾರಂಭದಲ್ಲಿ. ಇದರೊಳಗೆ ಮನೆ ಕಟ್ಟುವ ಫೌಂಡೇಶನ್ ಯಾಕೆ ಕಾಣಿಸುತ್ತೆ ನಿಮಗೆ? ಮುಚ್ಚೋಗ್ಬಿಡುತ್ತೆ ಒಳಗಡೆ. ಆ ಥರ ಆ ಹಿನ್ನೆಲೆಯಲ್ಲಿ ನೀವು ಆರ್ ಸಿ ಸಿರೊಳಗೆ ನೀವು ರಾಡ್ ತೋರಿಸಿ ಅಂದರೆ ಒಡೆ ತೋರಿಸ್ಬೇಕಷ್ಟೇ, ಮೇಲೆ ಕಾಣೋದಿಲ್ಲ, ಒಳಗಡೆ ಇರುತ್ತೆ. ಅವರು ಹಿಡಿದಿರೋದು ಅದೇ ಬಿಲ್ಡಿಂಗ್ ಗಳು ರಿಇನ್ಫೋರ್ಸ್ಮೆಂಟ್ ಬಂದಿರೋದೇ, ಅದರಿಂದ ಕಣ್ಣಿ ಕಾಣೋದಿಲ್ಲ. ಅವ್ಯಕ್ತ ತತ್ವ ಹಾಗಿರುತ್ತೆ, ವ್ಯಕ್ತ ತತ್ವ ಹೀಗಿದೆ. ಸೊ ಮೂರು ಹೆಸರು, ಪ್ರಕೃತಿನೂ ಆಕೆನೆ, ಆಮೇಲೆ ಅವ್ಯಕ್ತನೂ ಆಕೆನೆ, ಅಕ್ಷರಳು ಮಹಾಲಕ್ಷ್ಮಿ, ಮೂರು ಗೊತ್ತಿರಬೇಕು. ಪ್ರಕೃತಿಯ ಮೂರು ಗುಣಗಳು ಮಹಾಲಕ್ಷ್ಮಿಯ ಕೈಯಲ್ಲಿವೆ. ಇದೆಲ್ಲ ಭಗವದ್ಗೀತೆ 14ನೇ ಅಧ್ಯಾಯ ಪೂರ್ತಿ ಲಕ್ಷ್ಮೀ ಮಹಿಮೆನೆ ಒಂದು ದೃಷ್ಟಿಯೊಳಗೆ. ಸತ್ವಂ ಜಡ ತತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಇಷ್ಟು ತಿಳ್ಕೊಂಡ್ರೆ ಮಹಾಲಕ್ಷ್ಮಿಯ ಮೂರು ಮುಖಗಳು ನಮಗೆ ಗೊತ್ತಾದಂತೆ ಲೆಕ್ಕ. ಮೂರು ಗುಣಗಳಿಗೋಸ್ಕರ ಮೂರು ರೂಪಗಳು, ಶ್ರೀ ಭೂದುರ್ಗ ಒಂದು ಭಾಗ ಇದೆ, ಅಂತ ಲಕ್ಷ್ಮೀಪತಿಯ ಸಾಕ್ಷಾತ್ ನಾರಾಯಣ. ಇವರ ಸ್ಥಾನ ಎಲ್ಲಿಂದ ಬಂತೀಗ? ನಾರಾಯಣ ಸರ್ವೋತ್ತಮ, ಅವರ ಹೆಂಡತಿ ಮಹಾಲಕ್ಷ್ಮಿ. ಸೊ ಇಮ್ಮಿಡಿಯೇಟ್ ನೆಕ್ಸ್ಟ್ ಅಂದರೆ ಮಹಾಲಕ್ಷ್ಮಿ, ಸಾಕ್ಷಾತ್ ನಾರಾಯಣ ಸರ್ವೋತ್ತಮ, ಅನಂತರದ ಪ್ಲೇಸ್ ಅಂದರೆ ಮಹಾಲಕ್ಷ್ಮಿ ಪ್ಲೇಸ್. ಅಂದ್ಮೇಲೆ ಎಷ್ಟು ಉನ್ನತ ಸ್ಥಾನ ಮಹಾಲಕ್ಷ್ಮಿಗಿದೆ ಅಂತ ಗೊತ್ತಾಯಿತು. ಆದರೆ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ತಪ್ಪಾಯಿತು. ಉನ್ನತ ಸ್ಥಾನ ಮಹಾಲಕ್ಷ್ಮಿಗಿದೆ ಹೌದು, ಇಷ್ಟಾದರೂ ಲಕ್ಷ್ಮೀ ಈಕೆ ಲಕ್ಷ್ಮೀಪತಿ ನಾರಾಯಣ, ಆದ್ದರಿಂದಾಗಿನೇ ನಾರಾಯಣ ಸರ್ವೋತ್ತಮ. ಬಹಳ ಸುಲಭ ಅದು, ನಾರಾಯಣ ಸರ್ವೋತ್ತಮತ್ವರ ಇವತ್ತಿನ ಕಾಲಕ್ಕೆ ಹೇಳೋದು ಬಹಳ ಸುಲಭ. ಯಾಕೆ ಗೊತ್ತೇನು? ಎಲ್ಲರಿಗೂ ದುಡ್ಡು ಬೇಕು, ದುಡ್ಡು ಫೈನಲ್ ಆದರೆ ಅವರಿಗೆ ಫೈನಲ್ ನಾರಾಯಣ, ಆದ್ದರಿಂದ ಅದೇ ಸರ್ವತ್ವ ಒಪ್ಪಲೇಬೇಕು. ಇವತ್ತು ಲಕ್ಷ್ಮಿ ಯಾರ ಸಂಪತ್ತಿಗೆ ಪಾರ್ವತಿ ಅಭಿಮಾನಿ ಅಂತ ಯಾರೂ ಕರೆಯೋದಿಲ್ಲ, ಯಾವ ಹಳ್ಳಿಯವನು ಕರೆಯೋದಿಲ್ಲ, ಲಕ್ಷ್ಮಿ ಅಂತಲೇ ಕರೆಯೋದಿಲ್ಲ. ಯಾವ ನೀರು ಕಂಡ್ರು ಗಂಗಾ ಅಂತನೋ, ಯಾವ ಸಂಪತ್ತು ಕೊಟ್ಟರು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿ ಬೇಡ ಅನ್ನಬಾರದು, ಅದು ಅರ್ಥ ಮಾಡಿ ದುಡ್ಡು ಕಾಸುಗಳ ಲಕ್ಷ್ಮಿನೇ ಆಗಬೇಕು. ಲಕ್ಷ್ಮೀಪತಿ ಶಿವ ಅಂತ ಯಾರು ಕರೆದಿಲ್ಲ ಪುಣ್ಯಕ್ಕೆ, ಲಕ್ಷ್ಮೀಪತಿ ಶಿವ ಅಂತ ಸಿನಿಮಾ ನಾಟಕದವರು ಯಾರು ತೋರಿಸಿಲ್ಲ ಇವರಿಗೂ ಕೂಡ. ಲಕ್ಷ್ಮೀಪತಿ ನಾರಾಯಣ, ಅದರಲ್ಲಿ ನಾರಾಯಣ ಸರ್ವೋತ್ತಮ, ಲಕ್ಷ್ಮಿ ಆಮೇಲೆ ನಾರಾಯಣ ಲಕ್ಷ್ಮಿ. ಕಾಮನ್ ಫ್ಯಾಕ್ಟರ್ಸ್ ಬಹಳಷ್ಟಿವೆ ಅಂತ ತಿಳ್ಕೊಂಡಿರ್ಬೇಕು. ಕಾಮನ್ ಫ್ಯಾಕ್ಟರ್ಸ್ ಏನೇನು ಅಂತ ಕೇಳಿದರೆ, ವ್ಯಾಪ್ತಿ ಮೂರು ವಿಧ, ವ್ಯಾಪ್ತಿ ಮೂರು ವಿಧ, ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ವ್ಯಾಪ್ತಿ ಅಂತ ಮೂರು ವಿಧ. ದೇಶತಃ ವ್ಯಾಪ್ತಿ ಅಂದ್ರೇನು? ಎಲ್ಲ ಜಾಗದಲ್ಲಿ ಇದ್ರೆ ದೇಶತಃ ವ್ಯಾಪ್ತಿ ಅಂತ ಕರೀತಾರೆ. ನೋಡ್ತೇವೆ, ಬೆಳಿಗ್ಗೆ ನೋಡ್ತಾನೆ ಮಲೇಶ್ವರ ಸಿಗ್ತಾನೆ, ಮಧ್ಯಾಹ್ನ ನೋಡ್ತಾನೆ ಮೆಜೆಸ್ಟರ್ ಸಿಗ್ತಾನೆ, ಸಾಯಂಕಾಲದಲ್ಲಿ ಸಿಗ್ತದೆ, ಎಲ್ಲ ಕಡೆ ಇದ್ದೀರಲ್ರಿ ಅಂತ ಹೇಳ್ತಾರೆ ತಕ್ಷಣ. ಎಲ್ಲ ಕಡೆ ಇದ್ದೀರಲ್ರಿ, ಇದು ಪತ್ನಿ ಮಹಾಲಕ್ಷ್ಮಿ ನಾರಾಯಣ ಎಲ್ಲಿದ್ದಾನೆ ಅಂದ್ರೆ ಇಲ್ಲ, ಜಾಗನೇ ಇಲ್ಲ ನಾರಾಯಣ. ಹೆಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ವಿವಾ, ಸ್ಪಷ್ಟ ವೇದವಾಕ್ಯ. ಅಂತರ್ಬಹಿಷ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಈ ಕಣ್ಣಿಗೆ ಕಾಣೋ ಜಗತ್ತು, ಕಣ್ಣಿಗೆ ಕಾಣದೇ ಇರೋ ಜಗತ್ತು ಅಂತ ಏನೇನಿದೆ, ಎಲ್ಲ ಕಡೆ ದೇವರಿದ್ದಾನೆ. ಇದು ದೇವರ ವ್ಯಾಪ್ತಿ. ಮಹಾಲಕ್ಷ್ಮಿ ಅಂತ ಹೇಳ್ಬೋತಾ, ಎಲ್ಲೇ ನಾರಾಯಣ ಇದ್ದಾರೆ ಅಲ್ಲೆಲ್ಲ ಮಹಾಲಕ್ಷ್ಮಿ. ಇದು ಮಹಾಲಕ್ಷ್ಮಿ, ಇನ್ಯಾರು ಹಾಗಿಲ್ಲ, ಮಹಾಲಕ್ಷ್ಮಿ ಒಂದೇ ಆಗಿರೋ. ಇದು ದೇಶತಃ ವ್ಯಾಪ್ತಿ ಅಂತ ಕರೀತಾರೆ. ಎಲ್ಲ ಸ್ಥಳದಲ್ಲೂ ನಾರಾಯಣ ಇದ್ದಾನೆ, ಎಲ್ಲ ಸ್ಥಳದಲ್ಲೂ ಮಹಾಲಕ್ಷ್ಮಿಯೂ ಇದ್ದಾನೆ. ಅದಕ್ಕೆ ಇಬ್ಬರು ಜೊತೆಗಿದ್ದಾರೆ ಅಂತ ಅರ್ಥ. ಮಹಾಲಕ್ಷ್ಮಿ ನಾರಾಯಣ ಯಾವಾಗಲೂ ಜೊತೆಗಿದ್ದಾನೆ. ಇದು ಗೊತ್ತಾಗಿಬಿಟ್ರೆ ದೇವರಿಂದ ಲಕ್ಷ್ಮಿ ಇಲ್ಲ ಅಂತ ಕೊರಗಬಾರದು. ಲಕ್ಷ್ಮಿ ಇದೇ ಇರ್ತಾಳೆ ಜೊತೆಗೆ. ಅದಕ್ಕೆ ಭಕ್ತರು ಯಾರು ದುಡ್ಡಿಲ್ಲ ಅಂತ ಕೊರಗೋದೇ ಇಲ್ಲ. ಯಾಕೆ ಗೊತ್ತೇನು? ಲಕ್ಷ್ಮಿ ಅಂದಮೇಲೆ ನಾರಾಯಣ ಅಂತ ದೇವ್ರು ಯಾವ ಲಕ್ಷ್ಮಿ ಯಾವಾಗಲೂ ಇರ್ತಾಳ, ಅದರಿಂದ ನಿಶ್ಚಿಂತೆ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಸಂಪತ್ತಿನ ಪ್ರಾಬ್ಲಮ್ ಸಾಲ್ವ್ ಆಗೋದು ನಾರಾಯಣನ ಮಹಿಮೆ ಲಕ್ಷ್ಮಿಯ ವ್ಯಾಪ್ತಿ ತಿಳ್ಕೊಂಡ್ಬಿಟ್ರೆ. ಅದಕ್ಕೆ ನಿತ್ಯ ಅವಿಯೋಗಿಗಳು ಅಂತ ಅವ್ರ ಹೆಸರು. ನಿತ್ಯ ಅವಿಯೋಗಿಗಳು, ಇನ್ಸಪರಬಲ್ ಎಂಟಿಟೀಸ್, ಇನ್ಸಪರಬಲ್, ಸಪರೇಟ್ ಆಗೋದೇ ಇಲ್ಲ, ಯಾವಾಗಲೂ ಜೊತೆಗಿರ್ತಾರೆ ಲಕ್ಷ್ಮೀ ನಾರಾಯಣ. ಅದಕ್ಕೆ ದೇಶತಃ ವ್ಯಾಪ್ತಿ ಅಂತ ಹೆಸರು. ಎರಡನೇದು ಕಾಲತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ. ಈಗ ಪಾರ್ವತಿ ದೇವಿ ಇದ್ದಾರೆ ಅಂತ ತಿಳ್ಕೊಬೋಣ. ಈಗ ಪಾರ್ವತಿ ಮುಂದಿನ ಕಡೆ ಪಾರ್ವತಿ ಅಲ್ಲ, ಅವರು ವಾರುಣಿಯಾಗಿಬಿಟ್ಟಿರ್ತಾರಾಗಲಿ, ಶೇಷನ ಪತ್ನಿಯಾಗ. ರುದ್ರದೇವರು ರುದ್ರದೇವರಲ್ಲ, ಶೇಷದೇವರಾಗಿರ್ತಾರೆ. ನಾರಾಯಣ ಆಗಲಿ, ಯಾವಾಗಲೂ ನಾರಾಯಣನೇ ನಾರಾಯಣ. ಇದು ಬಹಳ ಇಂಪಾರ್ಟೆಂಟ್. ನಾರಾಯಣ ನೆವರ್ ಚೇಂಜಿಂಗ್ ಗಾಡ್ ಅಂದ್ರೆ ನಾರಾಯಣ ಒಬ್ಬನೇ, ಉಳಿದವರು ಚೇಂಜ್ ಆಗ್ತಾ ಇರ್ತಾರೆ, ದೇವರು ಹಾಗೆ ಇರ್ತಾರೆ. ಅದೇ ರೀತಿ ಮಹಾಲಕ್ಷ್ಮಿ ಕೂಡ ಯಾವಾಗಲೂ ಹಾಗೆ ಇರ್ತಾರೆ, ಎಂದು ಬದಲಾಗದೇ ಇದೆ. ಇವತ್ತು ಪಾರ್ವತಿ, ನಾಳೆ ವಾರುಣಿ ಇದ್ದಂತೇನೋ, ಇವತ್ತು ಮತ್ತೊಬ್ಬರು, ನಾಳೆ ಇನ್ನೊಬ್ಬರು. ಇಂದ್ರದೇವರು ಮತ್ತು ಇಂದ್ರದೇವರೇ ಅಲ್ಲ, ಪದವಿ ಬಂದಮೇಲೆ ಇಂದ್ರದೇವರು ಅಷ್ಟೇ. ನಾರಾಯಣ ಯಾವಾಗಲೂ ನಾರಾಯಣ, ಲಕ್ಷ್ಮಿ ಯಾವಾಗಲೂ ಮಹಾಲಕ್ಷ್ಮಿ. ಆದ್ದರಿಂದ ಕಾಲತಃ ವ್ಯಾಪ್ತಿ ಇದೆ. ಇಂಥ ಕಾಲ ಲಕ್ಷ್ಮಿ ಹೀಗಿರಲಿಲ್ಲ ಅಂತ ಹೇಳೋಗಿಲ್ಲ, ಎಲ್ಲ ಕಾಲದಲ್ಲೂ ಮಹಾಲಕ್ಷ್ಮಿ ಇದ್ದಾರೆ. ಇದು ಗೊತ್ತಾಗಿಬಿಟ್ರೆ ಎರಡನೇ ವ್ಯಾಪ್ತಿ, ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ. ವ್ಯಾಪ್ತಿ ಮೂರು ವಿಧ, ಇನ್ನೊಂದು ವ್ಯಾಪ್ತಿ ಇದೆ, ಗುಣತಃ ವ್ಯಾಪ್ತಿ ಅಂತ ಹೇಳಿದ್ದಾರೆ. ಗುಣತಃ ವ್ಯಾಪ್ತಿ ಅಂದ್ರೇನು? ಎಲ್ಲ ಗುಣಗಳು ಇವೆ ಅಂತ, ಇಂಥ ಗುಣ ಇಲ್ಲ ಅಂತ ಹೇಳೋಗೇ ಇಲ್ಲ. ಅದಕ್ಕೆ ಗುಣತಃ ವ್ಯಾಪ್ತಿ ಅಂತ ಹೆಸರು. ದೇವರಲ್ಲಿ ಎಲ್ಲ ಗುಣಗಳು ಇವೆ, ಎಷ್ಟಿವೆ ಅಂದರೆ ಪರ್ಫೆಕ್ಟ್ ಆಗಿವೆ. ಎಲ್ಲ ಗುಣದಲ್ಲಿ ಸ್ವಲ್ಪ ಇರೋದೇ ಮೊದಲನೇದು, ಅವು ಇಂಪರ್ಫೆಕ್ಟ್ ಆಗಿರೋದು ಫಸ್ಟ್. ಇರೋದು ಸ್ವಲ್ಪ, ಅದು ಇಂಪರ್ಫೆಕ್ಟ್. ದೇವರಲ್ಲಿ ಹಾಗಲ್ಲ, ಇರೋದು ಎಲ್ಲ ಪರ್ಫೆಕ್ಟ್. ಇದು ದೇವರ ಹಿರಿಮೆ. ಮಹಾಲಕ್ಷ್ಮಿ ಹೇಗೆ ಅಂತ ಪ್ರಶ್ನೆ ಬಂತು. ಅದರಲ್ಲಿ ಮಾತ್ರ ಮಹಾಲಕ್ಷ್ಮಿ ದೇವರಿದ್ದಾಗಿಲ್ಲ, ಅದಕ್ಕೆ ಅವರು ಕಡಿಮೆ ಆಗಿಬಿಡ್ತಾರೆ, ಇಮ್ಮಿಡಿಯೇಟ್ ಕಡಿಮೆ ಆಗ್ತಾರೆ. ದೇಶತಃ ಸಮರಾಗಿದ್ರು, ಕಾಲತಃ ಸಮರಾಗಿದ್ರು, ಆದರೆ ಗುಣತಃ ಕಡಿಮೆ. ಅದಕ್ಕೆ ನಾರಾಯಣನ ಆಗಲೇ ಇಲ್ಲ. ಎಷ್ಟು ಸುಲಭ ಇದೆ. ದೇಶತಃ ಸಮವ್ಯಾಪ್ತಿ ಇತ್ತು, ಕಾಲತಃ ಸಮವ್ಯಾಪ್ತಿ ಇತ್ತು, ಗುಣತಃ ಕಡಿಮೆ ಇದ್ದಿದ್ದಕ್ಕೆ ಲಕ್ಷ್ಮೀದೇವಿ ನಾರಾಯಣನಲ್ಲ. ಅಂದಮೇಲೆ ಏನು ಅಲ್ಲ ಜೀವ ನಾರಾಯಣ ಆಗಿರ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ದೇವರು ದೇವರೇನೆ, ಜೀವರು ಜೀವರೇನೆ ಅಂತ ಅರ್ಥ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿನೇ ಯಾವ ಕಾಲಕ್ಕೂ ಕೂಡ. ಇನ್ನು ಮಹಾಲಕ್ಷ್ಮಿಗೂ ನಾರಾಯಣ ಗುಣದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? ಮುಂದಿನ ಪ್ರಶ್ನೆ, ಎಷ್ಟು ಡಿಫರೆನ್ಸ್ ಇದೆ ಅಂತ ಕೇಳಿದರೆ ಕೆಲವರಿಗೆ ಅರ್ಥ ಆಗುತ್ತೆ. ಗರುಡಶೇಷ ರುದ್ರದೇವರಿಗೂ ಸರಸ್ವತಿ ಮಾರ್ಗ ಎಷ್ಟು ವ್ಯತ್ಯಾಸ ಇದೆ? 100 ಗುಣ ವ್ಯತ್ಯಾಸ ಇದೆ. ಅವರಿಗೂ ಬ್ರಹ್ಮವಾಯುಗಳಿಗೆ ಎಷ್ಟು ವ್ಯತ್ಯಾಸ ಇದೆ? 100 ಗುಣ ವ್ಯತ್ಯಾಸ ಇದೆ. ಮತ್ತು ಬ್ರಹ್ಮವಾಯುಗಳಿಗೂ ಮಹಾಲಕ್ಷ್ಮಿಗೆ ಎಷ್ಟು ವ್ಯತ್ಯಾಸ ಇದೆ? 1 ಕೋಟಿ ಗುಣ ವ್ಯತ್ಯಾಸ ಇದೆ. ಎಲ್ಲಿಂದ ಎಲ್ಲಿ 100, ಎಲ್ಲಿ ಕೋಟಿ ಲೆಕ್ಕ ಆಗಿ 100ರಲ್ಲಿ ಎಷ್ಟು ಕೋಟಿ ಆಗಿರುತ್ತೆ? ಇದು ಸ್ವಲ್ಪ ಅರ್ಥ ಆಯಿತು. ನಾರಾಯಣ ಎಷ್ಟು ಮೇಲಿದ್ದಾನೆ ಅಂದರೆ ಅದು ಬೇರೆ ಇನ್ಫೈನೈಟ್, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನಂತ ಗುಣ ಮೇಲಿದ್ದಾನೆ. ಇದು ವ್ಯಾಪ್ತಿ ಹೊರಟೋಗ್ತಾನೆ. ಅದಕ್ಕೆ ಅವನೇನಂತ ಕರೀತಾರೆ, ದೇಶತಃ ಸಮರು, ಕಾಲತಃ ಸಮರು, ಅದಕ್ಕೆ ಸಮರು, ಗುಣತಃ ಅಸಮರು, ಅದಕ್ಕೆ ಸಮಾಸಮ ಅಂತ ಮಹಾಲಕ್ಷ್ಮಿಗೆ ಹೆಸರು. ಸಮ ಅಸಮ ಅಂತ ಎರಡು ಹೆಸರು. ಮೂರನೇ ಸಮಾನ ಅಂತಲೂ ಕರೀತಾರೆ, ಸಮಾಸಮ ಅಂತಲೂ ಕರೀತಾರೆ. ಇದಕ್ಕೆ ವಿಷಯ ಗೊತ್ತಾಗಿಬಿಟ್ರೆ ದೇವರ ಮುಂದೆ ಮಹಾಲಕ್ಷ್ಮಿ ಅನಂತ ಗುಣ ಕಡಿಮೆ ಆಗ್ತಾರೆ. ಅನಂತ ಗುಣದ ಮಹಾಲಕ್ಷ್ಮಿಗಿಂತ ಬ್ರಹ್ಮದೇವರು ಕೋಟಿ ಗುಣ ಕಡಿಮೆ ಆಗ್ತಾರೆ. ಅವರಿಗಿಂತ ಸರಸ್ವತಿ ಭಾರತೀಯರು 100 ಗುಣ ಕಡಿಮೆ ಆಗ್ತಾರೆ. ಅವರಿಗಿಂತ ದೊಡ್ಡದೇವರು ಮತ್ತೆ 100 ಗುಣ ಕಡಿಮೆ ಆಗ್ತಾರೆ. ಅವ್ರು 100 ಗುಣ ಡಿಫ್ರೆನ್ಸ್ ಯಾರಿಗೂ ಇಲ್ಲ. ಅವೆಲ್ಲ ಎಲ್ಲ ಲಿಮಿಟೆಡ್ ಸೆನ್ಸರ್ಗಳ ಶುರುವಾಗುತ್ತೆ. ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಕ್ರಮ ಇದು. ನಾವೇನು ತಿಳ್ಕೊಂಡಿದ್ದೀವಿ ತಾರತಮ್ಯ ಅಂದರೆ ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು, ಇದು ಇಷ್ಟೇ ತಿಳ್ಕೊಂಡಿರ್ತೀವಿ. ಹಾಗಲ್ಲ, ಇವತ್ತು ಗ್ರಾಫಲ್ಲಿ ತೋರಿಸಿಬಿಟ್ರೆ ಇವರೆಲ್ಲ ಡಾಟ್ ಆಗಿರ್ತಾರೆ. ಎಲ್ಲರಿಗೂ ಕೂಡ ಲಕ್ಷ್ಮೀ ಇಲ್ಲಿ ಬರ್ತಾರೆ, ಮಹಾಲಕ್ಷ್ಮಿ ನಾರಾಯಣ ಎಲ್ಲೋ ಹೋಗ್ಬಿಡ್ತಾರೆ, ಅಷ್ಟು ಮೇಲೆ ಇರ್ತಾರೆ. ಅದು ಲಕ್ಷ್ಮೀ ನಾರಾಯಣರನ್ನು ಗುರುತಿಸೋ ರೀತಿ ಅದು. ಲಕ್ಷ್ಮೀ ನಾರಾಯಣರನ್ನು ಆ ರೀತಿ ನೋಡಿದ್ರು. ಮಹಾಲಕ್ಷ್ಮೀ ದೇವಿ 8 ಕ್ರೋರ್ ತಿಳ್ಕೊಬಾರದು ಮತ್ತೆ. 100 ಗುಣ ಮೇಲಿದ್ದಾರೆ ಗಣೇಶ ದೇವರು. 1 x 100 ಅಲ್ಲ, 2 to the power of 100. ಅವ ಡಿಫೆನ್ಸ್ ಗೊತ್ತಾಗುತ್ತೆ. 8 x 100 ಅಂದರೆ ಎಷ್ಟು? 2 to the power of 100 ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಯೋಚನೆ ಮಾಡಾಗ 8 x 2 ಬೇರೆ, 8x 4 ಬೇರೆ, 4 times ಬೇರೆ. ಎಷ್ಟು ಡಿಫ್ರೆನ್ಸ್ ಆಯ್ತಾರೆ? 2 to the power of 4 ಅಂತ ಅಷ್ಟು ಆನ್ಸರ್ ಚೇಂಜ್ ಆಗಿಬಿಡುತ್ತೆ. ಆ ಥರ 2 to the power of 1 crore ಅದು ಇನ್ಫೈನಿಟ್. ಇದು ಡಿಫರೆನ್ಸ್. ಈ ಕಾನ್ಸೆಪ್ಟೇ ನಿಮಗೆ ಅರ್ಥ ಆಗುತ್ತೆ. ಒಂಥರ ಮನಸ್ಸಿನಲ್ಲಿ ಹೇಗೆ ನೋಡ್ಕೋಬೇಕು ಗೊತ್ತಾಗುತ್ತೆ ಕ್ಲಿಯರ್. ದೊಡ್ಡ ನದಿ ಒಂದು ಕೆರೆ ಅಂದ ತಕ್ಷಣ ಐಡಿಯಾ ಬರುತ್ತೆ, ಬಾವಿ ಅಂದರೆ ಐಡಿಯಾ ಬರುತ್ತೆ, ನದಿ ಅಂದರೆ ಐಡಿಯಾ ಬರುತ್ತೆ, ಸಮುದ್ರ ಅಂದರೆ ಐಡಿಯಾ. ಮನಸ್ಸಿನಲ್ಲೇ ಎಲ್ಲ ನಾವು ಡಿಫರೆನ್ಸ್ ಗೊತ್ತಾಗುತ್ತೆ. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಮನಸ್ಸು. ಆ ಥರ ಆ ರೀತಿಯಲ್ಲಿ ಮಹಾಲಕ್ಷ್ಮಿ ದೇವಿನ ಎಷ್ಟು ಉನ್ನತ ಸ್ಥಾನದಲ್ಲಿ ನೋಡಬೇಕು. ಆದರೆ ಅಂತ ಮಹಾಲಕ್ಷ್ಮಿ ದೇವರ ಮುಂದೆ ಏನೂ ಅಲ್ಲ, ಅಷ್ಟು ಕಡಿಮೆ ಇದ್ದಾರೆ. ಇದು ಒಂದು ಮುಖ. ಆದರೆ ಮಹಾಲಕ್ಷ್ಮಿ ಉಳಿದವರು ಏನೂ ಅಲ್ಲ, ಅಷ್ಟು ಕಡಿಮೆ. ಅವ್ರ ಮುಂದೆ ಬ್ರಹ್ಮವಾಯುಗಳ ಮುಂದೆ ಉಳಿದವರು ಏನೂ ಅಲ್ಲ, ಮೇಲವ್ರ ಮುಂದೆ ಕೆಳಗೆ ಅಷ್ಟು ಕಡಿಮೆ ಆಗಿಬಿಟ್ಟಾರೆ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಮುಖ. ಅದಕ್ಕೆ ಲಕ್ಷ್ಮೀ ತತ್ವ ಅಂದರೂ ಅದೇ, ಪ್ರಕೃತಿ ತತ್ವ ಅಂದರೂ ಅದೇ, ಅವ್ಯಕ್ತ ತತ್ವ ಅಂದರೂ ಅದೇನೆ, ಅಕ್ಷರ ಅಂದರೂ ಅವರೇ. ಇಷ್ಟೆಲ್ಲ ತಿಳ್ಕೊಂಡ್ರೆ ಅಕ್ಷರ ಅವ್ಯಕ್ತ ಪ್ರಕೃತಿ ಎಂಬುದನ್ನು ಜಡವಾದ ಅರ್ಥದಲ್ಲಿ ಉಪಯೋಗಿಸಿ ಅಭಿಮಾನಿ ದೇವತೆ ಅಂತ ಹೇಳಿದೆ. ಮಹಾಲಕ್ಷ್ಮಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅದಕ್ಕೆ ನಮ್ಮಲ್ಲಿ ಪ್ರಕೃತಿಯ 2 ಭಾಗ ಅಂತ ಕರೀತಾರೆ. ಚೇತನ ಪ್ರಕೃತಿ, ಜಡ ಪ್ರಕೃತಿ. ಜಡ ಪ್ರಕೃತಿ ಅಂದರೆ ಮೂಲ ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಭಿಮಾನ ದೇವತೆ ಮಹಾಲಕ್ಷ್ಮಿ. ಈ ಅರ್ಥದಲ್ಲಿ ಬಸ್ಸಲ್ಲಿ ಬಸ್ ವೆಹಿಕಲ್ಲು ಇದೆ, ಡ್ರೈವರು ಕೂತಿದ್ದಾನಲ್ಲ, ಇದನ್ನು ಡ್ರೈವ್ ಮಾಡೋ ನಿಯಮ ಅಭಿಮಾನ ದೇವತೆ ಅಂದರೆ ಏನು? ಇನ್ಚಾರ್ಜ್ ಕಂಟ್ರೋಲರ್ ಅಂತ ಅರ್ಥ. ಇನ್ಚಾರ್ಜ್ ಕಂಟ್ರೋಲರ್ ಮಹಾಲಕ್ಷ್ಮಿಯಾಗಿದ್ದಾರೆ. ಇದು ಒಂದು ಮುಖ. ಮತ್ತು ನಾರಾಯಣನಿಗೆ ಎಷ್ಟು ರೂಪ ಇವೆ? ಅನಂತ ಅನಂತ ರೂಪ ಇದೆ. ಮಹಾಲಕ್ಷ್ಮಿಗೆ ಎಷ್ಟು ರೂಪ ಇದೆ? ಪ್ರತಿ ರೂಪಕ್ಕೂ ಮಹಾಲಕ್ಷ್ಮಿ ರೂಪ ಇದೆ. ಯಾಕೆ? ದೇಶದ ಸಮರಾದ್ದರಿಂದ. ಅದೇರ್ಬೋ ಮಹಾಲಕ್ಷ್ಮಿಗೆ ಅನಂತ ರೂಪ ಇದೆ, ನೆನ್ಪಿಟ್ಕೊಂಡಿರ್ಬೇಕು. ಮಹಾಲಕ್ಷ್ಮಿಗೆ ಅನಂತ ರೂಪ ಇದೆ. ನಾರಾಯಣನಿಗೆ ಯಾವ ಕಾಲಕ್ಕೂ ಪ್ರಾಕೃತ ದೇಹ ಇಲ್ಲ. ಕೃಷ್ಣ ಪ್ರಾಕೃತನಂತೆ ಕಾಣ್ತಾನೆ, ಪ್ರಾಕೃತನಲ್ಲ. ರಾಮದೇವರು ಪ್ರಾಕೃತ ದೇಹ ಇಲ್ಲ. ಭಗವಂತನ ಯಾವ ಅವತಾರಕ್ಕೂ ಪ್ರಾಕೃತ ದೇಹ ಇಲ್ಲ. ಇದು ಸರಿಯಾಗಿ ಗೊತ್ತಿರಬೇಕು. ಮಹಾಲಕ್ಷ್ಮಿಗೂ ಯಾವಾಗಲೂ ಪ್ರಾಕೃತ ದೇಹ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ಅವರು ಅಪ್ರಾಕೃತನೇ. ನಾರಾಯಣ ಅಪ್ರಾಕೃತ ಶರೀರ, ಮಹಾಲಕ್ಷ್ಮಿ ಅಪ್ರಾಕೃತ ಶರೀರಗಳು. ಎಲ್ಲಿ ಚಿಂತನೆ ಮಾಡಬೇಕಾದ್ರೆ ಸೀತಾದೇವಿ ಅಪ್ರಾಕೃತಳು, ರುಕ್ಮಿಣಿ ದೇವಿ ಅಪ್ರಾಕೃತಳು. ಯಾಕೆ? ಅವರು ಹುಟ್ಟೇ ಇಲ್ಲ ಬೇರೆ ರೀತಿ. ಯಾತಕ್ಕೆ ಹುಟ್ಟಿಲ್ಲ? ಬಹಳ ಸರಳವಾದ ಕಾರಣ. ಹುಟ್ಟು ಅಂದ್ರೇನು ನಮ್ಮ ಪ್ರಕಾರ? ಪ್ರಕೃತಿಯ ದೇಹ ಬರಬೇಕು. ಇವರಿಗೆ ಬರೋ ಚಾನ್ಸ್ ಇಲ್ಲ. ಪ್ರಕೃತಿ ಮೇಲಿದ್ದಾರೆ ಇವರು, ಅವೋ ಪ್ರಕೃತಿ. ಸೊ ಚಾನ್ಸೇ ಇಲ್ಲ. ದೇವರು ಅಪ್ರಾಕೃತರು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮವಾಯುಗಳಿಂದ ಶುರುವಾಗುತ್ತೆ ಪ್ರಕೃತಿ ಕಂಟ್ರೋಲ್. ಶುರುವಾಗದು ಅಲ್ಲಿ ಇಲ್ಲ. ಆದರೆ ಇವರಿಗೆ ಮಾತ್ರ ಪ್ರಕೃತಿಯ ಬಂಧನೇ ಇಲ್ಲ. ಅದೇ ಗೀತೆಯಲ್ಲಿ ಹೇಳೋದು, ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯ. ಪ್ರತಿಯೊಬ್ಬ ಜೀವನನ್ನ ಈ ದೇಹದೊಳಗೆ 3 ಗುಣಗಳು ಗಟ್ಟಿ ಹಾಕಿಬಿಟ್ಟಿದೆ ಅಂತ ಹೇಳ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ, 3ಗಳು ಪ್ರಕೃತಿಯ ಗುಣಗಳು. ದೇವರು ಪ್ರಕೃತಿ ಕಟ್ಟಿ ಹಾಕ್ತಾಳೆ ಅಂತ ಆಯ್ತು. ಪ್ರಕೃತಿನ ಕಟ್ಟಿ ಹಾಕಲು ಯಾರೂ ಇಲ್ಲ. ಮಹಾಲಕ್ಷ್ಮಿ ಪತಿ ನಾರಾಯಣ ಅದು ಕಟ್ಟಿ ಹಾಕೋದೇ ಇಲ್ಲ, ಅದಕ್ಕೆ ನಿತ್ಯ ಮುಕ್ತಳು ಶ್ರೀರಾಮ ಇನ್ನೊಂದು ಕಾನ್ಸೆಪ್ಟ್. ಮಹಾಲಕ್ಷ್ಮಿ ನಿತ್ಯ ಮುಕ್ತಳು ಅಂತ ಕರೀತಾರೆ. ಬ್ರಹ್ಮದೇವರಿದ್ದಾರೆ, ಮುಕ್ತರಾದವರು, ಮೊದಲು ಮುಕ್ತರಲ್ಲ ಅವರು, ಸಾಧನೆ ಮುಗಿದು ಮುಕ್ತರಾಗ್ತಾರೆ. ಲಕ್ಷ್ಮೀದೇವಿ ಹಾಗಲ್ಲ, ನಿತ್ಯ ಮುಕ್ತಳು ಅಂದರೆ ಎಂದೂ ಸಂಸಾರದಲ್ಲಿ ಇರಲೇ ಇಲ್ಲ ಅಂತ ಅರ್ಥ ಮಾಡ್ಕೋದು. ಸಂಸಾರದಲ್ಲಿ ಎಂದೂ ಇರಲಿಲ್ಲ, ಆದ್ದರಿಂದ ನಿತ್ಯ ಮುಕ್ತಳು ಶ್ರೀರಾಮ. ಇವೆಲ್ಲ ತತ್ವ ಗೊತ್ತಾದರೆ ಇಲ್ಲಿ ಲಕ್ಷ್ಮೀ ಪೂಜೆ ಹತ್ರ ಬರ್ತದೆ. ನಿನ್ನೆ ಶುರುವಾಗಿದೆ ಮೊನ್ನೆ ಗಣೆ ಇದು ಪರಮಾಲಕ್ಷ್ಮಿ ಎಲ್ಲ ಪೂಜೆ ಮಾಡ್ತಾರೆ. ಯಾ ಏನು ಪೂಜೆ ಮಾಡ್ತೀವಿ ಅಂತ ಗೊತ್ತೇ ಇರೋದಿಲ್ಲ ಯಾರಿಗೂ ಕೂಡ. ಬರೀ ಕಲಶ ಇಟ್ಬಿಟ್ಟಿರ್ತಾರೆ ಪೂಜೆ ಮಾಡ್ತಾರೆ ಹೊರತು ಕಲಶ ಲಕ್ಷ್ಮಿ ಅಲ್ಲ. ಅಲ್ಲಿ ಒಳಗೆ ದೇವತೆ ಚಿಂತನೆ ಮಾಡಬೇಕಲ್ಲಿ, ಆ ಚಿಂತನೆ ಮಾಡಿ ಪೂಜೆ ಮಾಡಿದ್ರೆ ನಿಜವಾದ ಪೂಜೆ ಆಗುತ್ತೆ, ಇಲ್ಲವರು ಪೂಜೆ ಆಗೋದೇ ಇಲ್ಲ ಅಂತೇ ಅಲ್ಲ, ಅದು ನಿಂದೆ ಆಗುತ್ತೆ ಅಂತ ಹೇಳಿದ್ದ. ಜಡ ಪದಾರ್ಥವನ್ನೇ ನಾವು ದೇವರು ಅಂತ ಕರೆದ್ರೆ ಅದು ಬೈದಾಗುತ್ತೆ ಹೊರತು ಪೂಜೆ ಆಗೋದೇ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಲಕ್ಷ್ಮೀ ತತ್ವದ ಪರಿಕಲ್ಪನೆ. ಇನ್ನು ಬಹಳ ವಿಷಯ ಹೇಳ್ತಾರೆ ಸೀತಾದೇವಿ ಲಕ್ಷ್ಮಿಗೆ ನಾರಾಯಣನಿಗೆ ಆನಂದಾದ್ಯ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ನಾರಾಯಣ ಅಪ್ರಾಕೃತ ಮಹಾಲಕ್ಷ್ಮಿ ಅಪ್ರಾಕೃತರು. ಅವರಿಗೂ ಕೂಡ ಎಂದೆಂದೂ ದುಃಖ ಇಲ್ಲ, ನೆನಪಿರಲಿ ಮಹಾಲಕ್ಷ್ಮಿಗೆ ಎಂದೆಂದೂ ದುಃಖ ಇಲ್ಲ. ಇದು ಚಿಂತನೆ ಇದ್ರೆ ನಮಗೆ ಎಷ್ಟೋ ವಿಷಯ ಸಾಲ್ವ್ ಆಗುತ್ತೆ. ನಮ್ಮ ಪ್ರಕಾರ ಲಕ್ಷ್ಮಿ ದುಃಖ ಇದೆ, ಇವ್ರ ಪ್ರಕಾರ ಜನಗಳಿಗೆ ಯಾತಕ್ಕೆ ಸೀತಾದೇವಿ ಮಹಾಲಕ್ಷ್ಮಿ ಅಂತ ಹೇಳ್ತೀರಿ? ಎಷ್ಟು ದುಃಖಪಟ್ಟಿದ್ದಾರೆ ನೋಡಿದ್ರ, ರಾಣನ ಎತ್ಕೊಂಡು ಹೋಗ್ಬಿಟ್ಟ. ಅದು ಗೋಳಾಟ ಹರಿಕತೆ, ಹೇಳೋರೆ ಪಾಪ ಅವರು ಹೇಳ್ತಿರ್ತಾರೆ, ಕೇಳೋರು ಹೇಳ್ತಿರ್ತಾರೆ, ಅವರು ಹೇಳ್ತಿರ್ತಾರೆ, ಇವರು ಹೇಳ್ತಿರ್ತಾರೆ, ಗತಿ ಏನಾಗ್ಬೇಕಾಗ, ಅವ್ರೇನು ಅರ್ಥನೇ ಆಗಿಲ್ಲ ಅಂತ. ಸೀತಾ ದುಃಖಾಧಿಕಂ ಸರ್ವಂ ವೃಷಯೀವ ಆಚಾರ್ಯ ಬರೀತಾರೆ. ಸೀತಾದೇವಿಗೆ ದುಃಖ ಇಲ್ಲ, ಮತ್ತೆ ದುಃಖಪಟ್ಟರಲ್ಲ, ಬಟ್ಟಿಲ್ಲ, ದುಃಖಪಟ್ಟಂತೆ ತೋರಿಸ್ತಾರಂತೆ. ಸೀತೆ ಕಡದ್ದು ಅಂತ ನಾಟಕ ಮಾಡ್ತಾ ರಾಮದೇವರು ದುಃಖಪಟ್ಟಂತೆ ಮಾಡ್ತಾರೆ, ಸೀತಾದೇವಿ ದುಃಖಪಟ್ಟಂತೆ ಮಾಡ್ತಾರೆ ಹೊರತು ಸೀತಾದೇವಿಗೆ ದುಃಖ ಇಲ್ಲ ಅಂತ ತಿಳ್ಕೊಂಡಿರ್ಬೋದು. ಸೀತಾದೇವಿಗೆ ದುಃಖ ಇಲ್ಲ, ರುಕ್ಮಿಣಿ ದೇವಿಗೂ ದುಃಖ ಇಲ್ಲ, ಯಾಕೆ ಎರಡು ಸಾಕ್ಷಾತ್ ರೂಪಗಳಾದ್ದರಿಂದ ದುಃಖದ ಹೆಸರೇ ಅವರಿಗಿಲ್ಲ. ಸೀತಾದೇವಿಗೆ ಪ್ರಾಕೃತ ದೇಹ ಬರದೇ ಹೋದರೆ ದುಃಖದ ಪ್ರಸಕ್ತಿ ಕೂಡ ಇಲ್ಲ. ಪ್ರಾಕೃತ ದೇಹನೇ ಇಲ್ಲ ಅಂದರೆ ದುಃಖ ರೂಲ್ಡ್ ಔಟ್ ಅಲ್ಲಿ ಏನು ಬರೋ ಚಾನ್ಸೇ ಇಲ್ಲ. ಯೋಚನೆ ಮಾಡಿದರೆ ಎಷ್ಟು ಸುಲಭ, ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಕಾಟನ್ ಬಟ್ಟೆಗೂ ಈ ಟರ್ಲಿನ್ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತಾಗಲೇನೆ. ಆ ರೀತಿಯೇ ವಾಷಿಂಗ್ ಪ್ರೊಸೀಜರ್ನೇ ಬೇರೆ, ಎರಡು ಗುಣ ಇದೇ ಬೇರೆ ಅದೇ ಬೇರೆ, ಅದು ಲೈಫೇ ಬೇರೆ, ಎಲ್ಲ ಟೋಟಲ್ ಚೇಂಜ್ ಆಗಿಬಿಡುತ್ತೆ. ಕೆಲವು ಅದು ಗುಣ ಇದೆ, ಕೆಲವು ಇದು ಗುಣ ಇದೆ, ಕೆಲವು ಅದು ದೋಷ ಇದು ದೋಷ. ಲಕ್ಷ್ಮೀ ದೇವಿಗೆ ಪ್ರಾಕೃತದ ಯಾವ ದೋಷವೂ ಇಲ್ಲ, ಅದರಿಂದಾಗಿನೇ ನಿತ್ಯ ಮುಕ್ತಳು ಶ್ರೀರಾಮ. ಅವತಾರದಲ್ಲಿ ದುಃಖ ಇಲ್ಲ. ಶಿಶುಪಾಲ ಎತ್ಕೊಂಡು ಹೋಗ್ಬಿಡ್ತಿದ್ನೋ? ಸಾಧ್ಯನೇ ಇಲ್ಲ. ರಾಣ ಎತ್ಕೊಂಡು ಹೋಗ್ತಿದ್ನೋ? ಸಾಧ್ಯನೇ ಇಲ್ಲ. ಆ ಕಾಲಕ್ಕೆ ಏನೋ ನಡೆದೋಯ್ತು, ಫಾರ್ಚುನೇಟ್ಲಿ ಜಟಾಯು ಬಂದ, ಏನೋ ಕತ್ತೆ ತಗೊಳ್ಳೋಕೆ ಹೋಗಬೇಡಿ. ಆಕಾಶ ಏನಾದ್ರೂ ಒಯ್ದು ಬಿಡ್ಲಕ್ಕಾಗುತ್ತೆ ಯಾರಿಗಾದ್ರು ಕೂಡ? ಮನೆಗೇನೆ ಒಯ್ತಾರೆ, ಸೈಟ್ ಗೀಟ್ ಒಯ್ದು ಬಿಡ್ತಾರೆ, ಆದರೆ ಎಂತಾರು ಇದನ್ನು ಒಯ್ತಾರ? ಸಾಧ್ಯನೇ ಇಲ್ಲ. ಆಕಾಶ ತತ್ವವನ್ನು ಎಲ್ಲ ರೆಕಾರ್ಡ್ ಆಗಿದೆ ಜಗತ್ತಿನ ಇತಿಹಾಸದೊಳಗೆ, ಎಂದೂ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿ ದೇವಿ ಸರ್ವತ್ರ ವ್ಯಾಪ್ತಳು, ಯಾರು ಎತ್ಕೊಂಡು ಹೋಗ್ಬೇಕು ಅವರನ್ನು? ಸಾಧ್ಯನೇ ಇಲ್ಲ ಎತ್ಕೊಂಡು ಹೋಗೋದಕ್ಕೆ. ಮತ್ತೆ ರಾವಣ ಅಷ್ಟೊಂದು ಮುಟ್ಟಿದ್ರೆ ಏನಾಗ್ತಿದ್ದ ಅಂತ ಕೇಳಿದ್ರೆ ಅಲ್ಲೇ ಬ್ಲಾಸ್ಟ್ ಆಗ್ತಿದ್ದ ಅಷ್ಟೇ, ಇನ್ನೇನು. ರಾವಣ ಯಾತಕ್ಕೆ ಸೀತಾದೇವಿ ಕೈಲಾಸಕ್ಕೆ ಹೋಗಿ ತಮ್ಮ ಇಮೇಜ್ ಅಲ್ಲಿಟ್ಟರು ಅಂದರೆ ರಾವಣ ಅವತ್ತೇ ಸಾಯಬಾರದು ಅಂತ ಹೇಳೋದಕ್ಕೋಸ್ಕರ, ದೂರ ಒಯ್ದಿದ್ದಕ್ಕೆ ಅವನ ಅಷ್ಟು ದಿವಸ ಲೈಫ್ ಎಕ್ಸ್ಟೆಂಡ್ ಮಾಡಿ ಆಮೇಲೆ ಕೊಲ್ಲೋದಕ್ಕೋಸ್ಕರ ಮಾಡಿದ ವ್ಯವಸ್ಥೆನೇ ಹೊರತು ಸೀತಾದೇವಿ ಯಾವ ತೊಂದರೆಯೂ ಇಲ್ಲ. ಆಗಲೇ ಕೊಲ್ಲಬಹುದಾಗಿತ್ತು ಅವನು. ಆದರೆ ಸೀತಾದೇವಿ ರಾಮದೇವರು ಕೊಂದು ರಾವಣ ಸಂಹಾರಿ ರಾಮದೇವರು ಅಂತಾಗಬೇಕೆ ಹೊರತು ತಾನಾಗಬೇಕು ಅಂತ ಅವರಿಗೆ ಅಪೇಕ್ಷೆ ಇಲ್ಲ. ಆ ಪ್ರತಿಭಕ್ತಿ ತೋರಿಸ್ಲಿಕ್ಕಾಗಿ ಮಾಡ್ತಾರೆ ಹೊರತು ಅವ್ರಿಗೆ ಅಸಾಮರ್ಥ್ಯ ಇಲ್ಲ ನೆನ್ಬಿಟ್ಕೊಂಡಿರ್ಬೇಕು. ಮಹಾಲಕ್ಷ್ಮಿ ಗುಣಗಳೆಲ್ಲ ಚಿಂತನೆ ಮಾಡಿದರೆ ಆಗ ನಿಜವಾದ ಭಕ್ತಿ ಬರುತ್ತೆ. ಗುಣ ಕೇಳಿ ಭಕ್ತಿ ಬರುತ್ತಲ್ಲ, ನಿಜವಾದ ಭಕ್ತಿ ಅದು. ಗುಣ ಕೇಳಿದ ಭಕ್ತಿ ಬಂದರೆ ಭಕ್ತಿ ಎಮೋಷನ್ ಅಂತೆ, ಡಿವೋಷನ್ ಬೇರೆ, ಎಮೋಷನ್ ಬೇರೆ. ಡಿವೋಷನ್ ಅಂದರೆ ಅದು ಪ್ಯೂರ್ ಇಂಟೆಲೆಕ್ಚುಯಲ್ ಲವ್ ಅದು. ಎಮೋಷನ್ ಅಂದರೆ ಏನು? ಬರೀ ಭಾವನಾತ್ಮಕ ಉದ್ವೇಗ ಅಷ್ಟೇ, ಏನಿರೋದು ನೋಡಿ. ಇವತ್ತು ತುಂಬ ಜನ ಹಾಗೆ ಮಾಡ್ತಾರೆ ಹೊರತು ಬೇರೆ ಯೋಚನೆ ಅವರಿಗಿಲ್ಲ, ತಪ್ಪದು. ಇನ್ನು ಮಹಾಲಕ್ಷ್ಮಿಯ ಕೆಪ್ಯಾಸಿಟಿ ಎಷ್ಟು ಅಂತ ಪ್ರಶ್ನೆ, ಅವ್ರ ಕೆಪ್ಯಾಸಿಟಿ ಏನು? ಆಚೆ ಅಮರಣಿ ಸುತ್ತ ಕೇಳಿದ್ರು ಗೊತ್ತೇ ಇಲ್ಲ. ಎಂ ಕಾಮಯೇ ತಮ್ ತಮ್ ಉಗ್ರಂ ಗೃಣೋಮಿ ತಮ್ ಬ್ರಹ್ಮಾಣ ತಮ್ ಋಷಿ ತಮ್ ಸುಮೇಧಾಮ್. ಇಷ್ಟಪಟ್ಟವ್ರು ಬ್ರಹ್ಮದೇವರನ್ನು ಮಾಡ್ತೇನೆ ನಾನೀಗ, ಇಷ್ಟಪಟ್ಟವ್ರು ರುದ್ರದೇವರನ್ನು ಮಾಡ್ತೇನೆ ಅಂದರೆ ಬ್ರಹ್ಮದೇವರು ಎಷ್ಟು ಕಡಿಮೆ ಆಗ್ತಾರೆ ಅಂದರೆ ಎಷ್ಟು ಕಡಿಮೆ ಆಗ್ತಾರೆ. ಲಕ್ಷ್ಮೀನ ಯಾರೂ ಮಾಡಿಲ್ಲ, ನಾರಾಯಣನ ಮಾಡ್ತೇನೆ ಅಂತ ಹೇಳೋದೇ ಇಲ್ಲ ಮಹಾರಾಜ. ನಾರಾಯಣ ಸಮುದ್ರದೊಳಗಿದ್ದಾನೆ ಅಂತ ಹೇಳಿದ್ದೆ. ನನ್ನ ಸ್ವಾಮಿ ನಾರಾಯಣ, ಎಲ್ಲರಿಗೂ ನಾನು ಸ್ವಾಮಿ, ನನಗೆ ಸ್ವಾಮಿ ನಾರಾಯಣ. ಅಮ್ಮಣಿ ಸೂಕ್ತ ಪ್ರತಿನಿತ್ಯ ನಿರ್ಮಾಲ್ಯ ವಿಸರ್ಜನೆ ಕಾಲಕ್ಕೆ ಹೇಳಬೇಕಾದ ವೇದ ಮಂತ್ರದ ಸೂಕ್ತ ಅದನ್ನು ಸರಿ ಎಂಟು ರುಕ್ಕಿರದೆ ಅಷ್ಟರ್ಚಂ ಸೂಕ್ತಂ ಅಂತಲೇ ಹೆಸರು. ಸರಿಯಾಗಿ ಹೇಳಿದ್ರೆ ಲಕ್ಷ್ಮೀದೇವಿ ಪೂರ್ಣ ಪರಿಚಯ. ಅಹಂ ರುದ್ರೇಭಿ ವಸುಭಿಶ್ಚರ ಅಹಂ ಆದಿತ್ಯೈ ಉತ ವಿಶ್ವದೇವೈ. ನನ್ನಿಂದ ಎಲ್ಲರೂ ಪರಿವಾರ ದೇವತೆಗಳು ಅಂತ ಹೇಳಿಬಿಡ್ತಾರೆ. ವೃದ್ಧಾದಿ ದೇವತೆ ನನ್ನ ಪರಿವಾರ ದೇವತೆಗಳು ಎಲ್ಲರೂ ಕೂಡ. ನನ್ನ ಸ್ವಾಮಿ ನೀರಿನೊಳಗಿದ್ದಾನೆ. ಮಮ ಯೋನಿ ಅಪ್ಸು ಅಂತಸ್ಥ ಪುತ್ರೇ. ಮಹಾಲಕ್ಷ್ಮಿಯ ಪೂರ್ವವಾದ ಮಹಿಮೆ ಹೇಳ್ತಕ್ಕಂಥ ಸ್ತೋತ್ರ. ಇನ್ನೊಂದು ಅಂಥದ್ದೇ ಮತ್ತೊಂದು ಸ್ತೋತ್ರ ಬೇಕು ಅಂದರೆ ಆಚಾರ್ಯ ದ್ವಾದಶ ಸ್ತೋತ್ರ. ಒಳ್ಳೆ ಸ್ತೋತ್ರ, ಅದರಲ್ಲಿ ಎಲ್ಲ ಸ್ತೋತ್ರಗಳು ಬರುತ್ತೆ. ವಿಶೇಷತಃ ಈ ಏಳನೇ ಸ್ತೋತ್ರ, ಏಳನೇ ಶ್ರೀಸ್ತುತಿ ಅಂತ ಅದಕ್ಕೆ ಹೆಸರು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ ಯಶ್ಯಾಹ ಅಪಾಂಗ ಲವಮಾತ್ರದ ಊರ್ಜಿತಾಸ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಷ್ಟು ಒಳ್ಳೆಯ ಸ್ತೋತ್ರ, ಶ್ರೀಸ್ತುತಿ ಅಂತ ಕರೆದಿದ್ದಾರೆ ಅದನ್ನು. ಅಷ್ಟಕಾಲ ಎಂಟು ಶ್ಲೋಕವೇ, ಪ್ರತಿನಿತ್ಯ ಹೇಳಬೇಕಾದ್ರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ಹೇಳಿದರೆ ಒಳ್ಳೆ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಏನೇನು ಮಾಡ್ತಾರೆ ಮಹಾಲಕ್ಷ್ಮಿ? ವಿಶ್ವಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಪ್ರಕಾಶ, ನಿಯಮ, ಆವೃತ್ತಿ, ಬಂಧ, ಮೋಕ್ಷ, ಎಷ್ಟು ಗುಣಗಳು ಬಂತು ಅದರೊಳಗೆ. ವಿಶ್ವಸ್ಥಿತಿ, ವಿಶ್ವವನ್ನು ಕಾಪಾಡ್ತಾರೆ, ಪ್ರಳಯ ನಾಶ ಮಾಡ್ತಾರೆ, ಸರ್ಗ ಸೃಷ್ಟಿ ಮಾಡ್ತಾರೆ, ಮಹಾವಿಭೂತಿ ಎಂಥ ಐಶ್ವರ್ಯ ಬೇಕಾದ್ರೂ ಕೊಡ್ತಾರೆ, ಪ್ರಕಾಶ ಜ್ಞಾನ ಕೊಡ್ತಾರೆ, ನಿಯಮ ಕಂಟ್ರೋಲ್ ಮಾಡ್ತಾರೆ, ಆವೃತ್ತಿ ಕವರ್ ಮಾಡ್ತಾರೆ, ಬಂಧ ಪೂರ್ತಿ ತಪಸ್ಸಿ ಬೇಕಾದ್ರೂ ಹಾಕ್ತಾರೆ, ಮೋಕ್ಷ ಮುಕ್ತಿ ಬೇಕಾದ್ರೂ ಕೊಡ್ತಾರೆ. ಇದಿಷ್ಟು ಶಕ್ತಿ ಮಹಾಲಕ್ಷ್ಮಿಗಿದೆ ಅಂತ ಹೇಳ್ತಾರೆ. ಇಷ್ಟು ಶಕ್ತಿ ಇರೋದೇ ಮೊದಲನೇದು. ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸೃಷ್ಟಿ ಮಾಡೋ, ಎಲ್ಲರನ್ನೂ ಸೃಷ್ಟಿ ಮಾಡೋ ಶಕ್ತಿ, ಎಲ್ಲರನ್ನೂ ಕೊಲ್ಲೋ ಶಕ್ತಿ ಎಲ್ಲ ಮಹಾಲಕ್ಷ್ಮಿಗಿದೆ. ಇದು ಒಂದು ಪಾಯಿಂಟ್ ಜಸ್ಟ್. ಅಷ್ಟೇ ಅಲ್ಲ, ಈ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಪ್ರತಿಕಲ್ಪದಲ್ಲಿ ಅವರೇ ಮಾಡೋದಿಲ್ಲ, ಇನ್ನೆಷ್ಟು ಇನ್ನೊಬ್ಬ ಬ್ರಹ್ಮದೇವರು ಬರ್ತಾರೆ, ಆಮೇಲೆ ಇನ್ನೊಬ್ಬರು ರುದ್ರದೇವರು ಬರ್ತಾರೆ ಪ್ರತಿ ಸತ್ತೆ. ಆದರೆ ವಿಷ್ಣು ಲಕ್ಷ್ಮೀನಾರಾಯಣ ಚೇಂಜ್ ಆಗೋದೇ ಇಲ್ಲ, ಯಾವಾಗಲೂ ಅವರೇ ಇರ್ತಾರೆ. ಅಂದಮೇಲೆ ವಿಶ್ವ ಅನ್ನೋದಕ್ಕೆ ಎರಡರ್ಥ, ಇಡೀ ಜಗತ್ತಿನ ಅಂತ ಒಂದರ್ಥ, ಎಲ್ಲ ಕಾಲದ ಜಗತ್ತಿನ ಅಂತ ಇನ್ನೊಂದರ್ಥ. ಆಲ್ ಯೂನಿವರ್ಸಸ್, ಎಂಟೈರ್ ಯೂನಿವರ್ಸ್ ಬೇರೆ, ಆಲ್ ಯೂನಿವರ್ಸಸ್ ಬೇರೆ. ಎಂಟೈರ್ ಯೂನಿವರ್ಸ್ ಅಂದರೆ ಪ್ರೆಸೆಂಟ್ ಹೋಲ್ ಯೂನಿವರ್ಸು, ಆಲ್ ಅಂದರೆ ಹಿಂದೆ ಮುಂದೆ ಬರೋ ಎಲ್ಲ ವಿಶ್ವಗಳು. ಅದನ್ನೆಲ್ಲ ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತಕ್ಕಂಥ ಶಕ್ತಿ ಮಹಾಲಕ್ಷ್ಮಿಗಿದೆ. ಎಷ್ಟು ವೈಭವ ಅದು, ಇಷ್ಟೆಲ್ಲ ಹೋಗಿ ಇಷ್ಟೆಲ್ಲ ಮಾಡ್ತಾರಲ್ಲ, ಎಷ್ಟು ಕಷ್ಟಪಡ್ತಾರೆ ಕಂಡು ಹೇಳ್ತಾರೆ. ಯೋ ಬಂದಕ್ಕೆ ಇಷ್ಟು ಬಂತಾರೆ, ಯೋ ಮಾರ ಇಷ್ಟು ಬರುತ್ತೆ ಸಾಕಾಗೋಯ್ತು ಅಂತ ಹೇಳ್ಬಿಡ್ತಾರೆ. ಇಷ್ಟು ಮಾಡೋದು ಎಷ್ಟು ಅಷ್ಟು ಕಷ್ಟಪಟ್ಟು ಗೊತ್ತೆ ನಾವೀಗ. ಅಪ್ಪ ಇನ್ನು ಯಾವುದೋ ಪಾಸ್ ಮಾಡಿರ್ತಾರೆ ಪರೀಕ್ಷೆನ, 35 ಬಂದಿರುತ್ತೆ, ಮತ್ತೆ ಕೂತ್ರೆ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಇನ್ನೊಂದು ಸೆಕೆಂಡ್ ನಿಮ್ಗೆ ಕೂತ್ರೆ ಫೇಲಾಗೋ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ಟು ಭಯ ಇರುತ್ತೆ. ಮಹಾಲಕ್ಷ್ಮಿ ಹ್ಯಾಗೆ ಮಾಡ್ತಾರೆ ಗೊತ್ತಾ ಇಷ್ಟನ್ನ? ಯಶ್ಯಾಹ ಅಪಾಂಗ ಲವ ಮಾತ್ರತಃ. ಅವರು ಕಡೆಗಡೆ ಸ್ವಲ್ಪ ಕಣ್ಣು ಹಾಕಿದ್ರೆ ಸಾಕತ್ತೆ, ಎಲ್ಲ ಆಗಿಬಿಡುತ್ತೆ. ಒಂದು ಚೂರು ಹಾಕಿದ್ರೆ ಸಾಕತ್ತೆ, ಎಫರ್ಟ್ಲೆಸ್, ಎಷ್ಟೇ ಟೋಟಲಿ ಎಫರ್ಟ್ಲೆಸ್. ಮತ್ತೆ ಇದು ಅನಿಮ್ಯಾಜಿನಬಲ್ ಗ್ರೇಟ್ನೆಸ್. ಇಲ್ಲಿ ಮಹಾಲಕ್ಷ್ಮಿನೇ ಎಷ್ಟು ಎಫರ್ಟ್ಲೆಸ್ ಮಾಡ್ಬೇಕು, ನಾರಾಯಣ ಹೇಗೆ ಮಾಡಬಹುದು? ಯಶ್ಯ ಅಪಾಂಗ ಲವ ಮಾತ್ರದ, ಕಣ್ಣು ಅಂದರೆ ಕಣ್ಣು, ಅಪಾಂಗ ಅಂದರೆ ಕುಡಿನೋಟ, ಆದರೆ ಚೂರು ಮತ್ತೆ ಪೂರ್ತಿ ಕುಡಿನೋಟ ಹಾಕಬೇಕಾಗಿಲ್ಲ, ಸ್ವಲ್ಪ ನೋಡಿದ್ರೆ ಸಾಕತ್ತೆ. ಕಟಾಕ್ಷ ಇಟ್ಟು, ಲಕ್ಷ್ಮೀ ಕಟಾಕ್ಷ ಅಂತಾರಲ್ಲ, ಲಕ್ಷ್ಮೀ ಕಟಾಕ್ಷ ಇಷ್ಟು ಶಕ್ತಿ ಅವರಿಗೆ ಇದೆ. ಅಪ್ಪ ಎಷ್ಟು ಗ್ರೇಟ್ ಮಹಾಲಕ್ಷ್ಮಿ ಅಂದರೆ, ಇಷ್ಟು ಗ್ರೇಟ್ನೆಸ್ ಅವರಿಗೆ ಎಲ್ಲಿಂದ ಬಂತು ಅಂದರೆ, ಪರಮಾತ್ಮ ಅವ್ರನ್ನೇ ಸ್ವಲ್ಪ ಕಣ್ಣಾಕಿದ್ದಾರಂತ ಅಷ್ಟಕ್ಕೆ ಬಂದಿದೆ ಅಂತ ಲೆಕ್ಕ. ಪರಮಾತ್ಮ ಪೂರ್ತಿ ನೋಡಿದ್ರಲ್ಲ, ಸ್ವಲ್ಪ ಈ ಲಕ್ಷ್ಮಿ ನೋಡಿದ್ರೆ ಅಷ್ಟಾಗತ್ತೆ. ಎಷ್ಟು ದೊಡ್ಡ ಒಂದು ನಾರಾಯಣ, ಈ ತಾರತಮ್ಯ ತಿಳ್ಕೊಳ್ಳೋದು ಒಳ್ಳೆ ಅಪೂರ್ವವಾದ ಕಲ್ಪನೆ. ಇನ್ನು ಯಾರಲ್ಲೂ ಕೂಡ ಇಂಥ ಹಿರಿಮೆ ಕಾಣೋದಿಲ್ಲ, ಲಕ್ಷ್ಮೀನಾರಾಯಣರಲ್ಲಿ ಮಾತ್ರ ಕಾಣೋದು. ಅದಕ್ಕೇ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಹಾಲಕ್ಷ್ಮಿ ಅಂದರೆ ಇದಕ್ಕೆ ವೇದಗಳು ಮೂಲ, ಮಹಾಭಾರತ, ರಾಮಾಯಣ, ಪುರಾಣ ಎಲ್ಲವೂ ಕೂಡ ಮಹಾಲಕ್ಷ್ಮಿ ತತ್ವವನ್ನು ವರ್ಣನೆ ಮಾಡ್ತಕ್ಕಂಥ ಶ್ರೀ ಸೂಕ್ತ. ಪ್ರತಿನಿತ್ಯ ಸಾಯಂಕಾಲದ ಪೂಜೆ ಹೇಳಬೇಕಾದ ಸೂಕ್ತ, ಬೆಳಗಿನ ಪೂಜೆಗೆ ಅಂಬರಣಿ ಸೂಕ್ತ, ಪುರುಷ ಸೂಕ್ತಾದಿಗಳು, ಸಾಯಂಕಾಲದ ಪೂಜೆಗೆ ಶ್ರೀ ಸೂಕ್ತ ಹೇಳುತ್ತೆ. ಅದರಲ್ಲೆಲ್ಲ ವಿಶೇಷವಾಗಿ ಮಹಾಲಕ್ಷ್ಮಿ ಮಹಿಮೆಗೆ ಮಹಿಮೆ ಬರುತ್ತೆ. ಇನ್ನು ಮಹಾಲಕ್ಷ್ಮಿಯಿಂದ ಏನು ಕಲಿಬಹುದು ಅಂತ ಕೇಳಿದರೆ, ಮೊದಲನೇದಾಗಿ ಅತಿ ಮುಖ್ಯವಾಗಿ ದೇವರು ಬಿಟ್ಟು ಎಂದೂ ಇರೋದಿಲ್ಲ ಫಸ್ಟ್. ಇದು ಮೊದಲನೇ ತತ್ವ. ಇದು ಮಹಾಲಕ್ಷ್ಮಿ ಯಾತಕ್ಕೆ ದೊಡ್ಡವರಾಗಿದ್ದಾರೆ ಅಂದರೆ ದೇವರು ಬಿಟ್ಟು ಇರೋದೇ ಇಲ್ಲ. ಅದರಿಂದಾಗಿ ಇದರಿಂದ ನಮಗೇನು ಗೊತ್ತಾಯಿತು, ನಾವು ದೇವರನ್ನು ಸದಾ ಧ್ಯಾನ ಮಾಡ್ತಿದ್ರೆ ನಾವು ಎಂದು ಕೆಟ್ಟದಾಗೋದೇ ಇಲ್ಲ. ಸಿಂಪಲ್, ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದನೇ ಅವರಲ್ಲಿ ದೋಷಗಳ ಹೆಸರು ಬರೋ ಸಾಧ್ಯತೆನೇ ಇಲ್ಲ. ಯಾವಾಗಲೂ ಬೆಳಗ್ಗೆದ್ರೆ ಕತ್ತಲೆ ಯಾಕೆ ಬರುತ್ತೆ ಆಟಕ್ಕೆ? ಯಾವಾಗಲೂ ಬೆಳಗ್ಗೆದ್ರೆ ಕತ್ತಲೆ ಬರೋದಿಲ್ಲ. ಮಹಾಲಕ್ಷ್ಮಿ ಅಂದರೆ ವಿಷ್ಣೋಹೋ ಅನಪಗಾಮಿನೀಂ ಅಂತ ಹೇಳ್ತಾರೆ. ವಿಷ್ಣೋಹೋ ಅನಪಗಾಮಿನೀಂ, ಮಹಾವಿಷ್ಣುವಿನಿಂದ ಎಂದೂ ದೂರ ಹೋಗದವಳು, ಎಂದೂ ದೂರ ಸರಿಯದವಳು. ಇದು ಮಹಾಲಕ್ಷ್ಮಿಯ ಅತಿ ಶ್ರೇಷ್ಠವಾದಂಥ ತತ್ವ. ಇನ್ನು ಮಹಾಲಕ್ಷ್ಮಿ ಜಗತ್ತಿಗೆ ಸಂದೇಶ ಕೊಡ್ತಾಳಂತೆ. ಏನು ಸಂದೇಶ? ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ಬರುತ್ತೆ, ಕೈಯಲ್ಲಿ ಮಾಲೆ ಹಿಡ್ಕೊಂಡಿದ್ದಾರೆ. ನಾನು ಯಾರಿಗೆ ಮಾಲೆ ಹಾಕ್ತೇನೆ, ಎಲ್ಲ ಓಡಾಡ್ತಾರೆ, ತೋರಿಸ್ತಿದ್ದಾರಷ್ಟೇ. ನಾನು ರುದ್ರದೇವರಿಗೆ ಹಾಕೋದಿಲ್ಲ, ಬ್ರಹ್ಮದೇವರಿಗೆ ಹಾಕೋದಿಲ್ಲ, ಇಂದ್ರಾದಿಗಳಿಗೆ ಹಾಕೋದಿಲ್ಲ, ಯಾರಿಗೆ ಹಾಕೋದಿಲ್ಲ. ಯಾಕೆ? ಒಂದಲ್ಲ ಒಂದು ದೋಷ ಅವರಲ್ಲಿದೆ ಅಂತ ಹೇಳ್ತಾರೆ. ಒಂದಲ್ಲ ಒಂದು ದೋಷ ಅವರಲ್ಲಿದೆ. ನಾನು ಅವರಿಗಿಂತ ನಾನು ಮೇಲಿದ್ದೇನೆ, ಅವರಿಗಿಂತ ಮೇಲಿರೋ ನಾನು ಅವರಿಗೆ ಯಾಕೆ ಮಾಲೆ ಹಾಕಲಿ? ಸಿಂಪಲ್ ಲಾಜಿಕ್. ಸೊ ದೋಷ ಇದ್ದಲ್ಲಿ ಲಕ್ಷ್ಮಿ ಕಣ್ಣು ಹಾಕೋದಿಲ್ಲ, ದೋಷ ಇದ್ದಲ್ಲಿ ಲಕ್ಷ್ಮಿ ಕಣ್ಣು ಹಾಕೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಮೋಸ ಇತ್ಯಾದಿ ದೋಷ ಇದ್ದರೆ ಸಂಪತ್ತು ಬರೋದಿಲ್ಲ. ಮೋಸ ಇತ್ಯಾದಿ ದೋಷಗಳಿದ್ದರೆ ಸಂಪತ್ತು ಬರೋದಿಲ್ಲ. ನಾ ಹಾಕಿಕೊಂಡಿದ್ದಿಲ್ಲ, ಮೋಸ ಮಾಡದೆ ಹೋದ್ರೆ ಸಂಪತ್ತು ಬರೋದಿಲ್ಲ. ಹಾಗಾಗಿ ಬಿಟ್ಟಿದ್ದೆ, ಮೋಸ ಮಾಡದೆ ಹೋದ್ರೆ ಬದುಕಲಿಕ್ಕಾಗೋದಿಲ್ಲರಿ, ಮೋಸ ಮಾಡಬೇಕ್ರಿ. ಬರೀ ಸತ್ಯ ಹೇಳ್ತೀರಾ ಬಿಡಿ, ನಿಮ್ಮ ಮನೆ ಕಟ್ಟದಾಗೆ ಹಾಕಿ ನೋಡ್ತೇನೆ ಅಂತ ಹೇಳ್ತಾರೆ. ತಪ್ಪೋದು, ಬರೀ ಸತ್ಯ ಹೇಳಿದರೆ ಮಹಾಲಕ್ಷ್ಮಿ ಬರೋದು. ನಮ್ಗೆ ಈ ಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂತೆ. ಕಾಪಿ ಹೊಡೆದು ಹೊಡೆದ್ರೆ ಪಾಸ್ ಆದವರಿಗೆ ಹಾಗೆ ಪಾಸ್ ಆಗೋದು ತಲೆ ಕೆಟ್ಟಾಗಿ ಬಿಡುತ್ತೆ ಅವ್ರಿಗೆ, ಗೊತ್ತೇ ಆಗಲ್ಲ. ಆಶ್ಚರ್ಯ, ಏಕಾಚಿ ಮಾಡದೇ ಇದ್ದವರಿಗೆ ಬಂದಿಸಿರ್ತೀರಾ, ಏನು ತಗೊಳ್ಳೋದಿಲ್ಲ, ನೀರು ಕೂಡ ತಗೊಳ್ಳೋ ಹಬ್ಬ ಅಲ್ಲಿ ಗಾಬರಿ ಬಿಡ್ತಾರ ಪಾಪ ಅವರು. ಆದ್ರೆ ಎರಡೇ ಕಾಶಿಗೆ ಮಾಡೋದು ಗೊತ್ತೆ ವಿಶ್ವಪಂಚಕ್ಕೆ ಮಾಡಿರೋದು ಗೊತ್ತಾಗಿಬಿಟ್ರೆ ಅವಾಗ ಆಶ್ಚರ್ಯ ಆಗುತ್ತೆ. ಅದು ಎಂದು ಇವರು ಕಂಟಿನ್ಯೂಸ್ ತಿನ್ನೋನಿಗೆ ಒಂದು ದಿವಸ ಪೂರ್ತಿ ತಿನ್ನಲ್ಲಂದ್ರೆ ಕೇಳಿರೋ ಹಾರ್ಟ್ ಫೇಲ್ ಆಗೋಬೇಕು ಅವರು ತಿಂದ್ರೆ ಅಲ್ಲ ಹಾಗಿರ್ತಾರೆ ನೋಡಿದ್ರೆ ಗಾಬರಿ ಆಗಿಬಿಟ್ಟಿರ್ತಾರೆ. ಈಗ ನಮಗೆ ಫೀಲ್ಡೇ ಗೊತ್ತಿಲ್ಲ, ಅದು ಆ ಫೀಲ್ಡೇ ಹೊಸದಾದ ಫೀಲ್ಡ್. ಅದು ಅನ್ಯಾಯ ಮಾಡಿದರೆ ಮಹಾಲಕ್ಷ್ಮಿ ಬರೋದಿಲ್ಲ. ಅದಕ್ಕೆ ಆಚಾರ್ಯರು ಮಹಾಭಾರತ ಒಂದು ಶ್ಲೋಕನ ಕೋಟ್ ಮಾಡ್ತಾರೆ ಗೀತಾ ಭಾಷ್ಯದವರು, ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ, ಒಳ್ಳೆ ಕುತೂಹಲದ ಸಂಗತಿ, ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದರೆ ಮಹಾಭಾರತದಲ್ಲಿ ಇಂದ್ರದೇವರು ಮುಂದೆ ಹೇಳ್ತಾರೆ ಎಲ್ಲಿರ್ತೇನೆ ಗೊತ್ತಾಗಿಸಿದ್ರ ನಾನು ಅಂತ ಹೇಳಿದರೆ ಒಂದು ಶ್ಲೋಕ ಅದು. ಧರ್ಮನಿತ್ಯೆ ಮಹಾಬುದ್ಧೌ ಬ್ರಹ್ಮಣ್ಯೆ ಸತ್ಯವಾದಿನಿ ಪ್ರಸೃತೆ ದಾನಶೀಲೆ ಚ ಸದೈವ ನಿವಸಾಮ್ಯಹಂ. ಒಳ್ಳೆ ಶ್ಲೋಕ ನೆನಪಿಟ್ಕೊಂಡಿರ್ಬೇಕಲ್ಲ. ಧರ್ಮನಿತ್ಯೆ ಸದಾ ಧರ್ಮಾಚರಣೆ ಮಾಡೋನಲ್ಲಿ, ಮಹಾಬುದ್ಧವು ಒಳ್ಳೆ ಬುದ್ಧಿವಂತನಲ್ಲಿ, ಒಳ್ಳೆ ಬುದ್ಧಿವಂತ ಒಂದು ವೇಳೆ ಶ್ರೀಮಂತನಾಗ್ತಾನೆ ಅಂತ ಹೇಳ್ಬಿಡ್ತಾರಾಗೆ, ಭಾರಿ ಬುದ್ಧಿವಂತ ಶ್ರೀಮಂತನಾಗ್ತಾನೆ. ಮಹಾಬುದ್ಧವು ಬ್ರಹ್ಮಣ್ಯೆ ದೇವರಲ್ಲಿ ಭಕ್ತಿ ಇರಬೇಕು. ನಾಸ್ತಿಕನಾದರೆ ದೇವರ ಲಕ್ಷ್ಮಿ ಬರೋದಿಲ್ಲ, ಆಸ್ತಿಕನಾದರೆ ಮಹಾಲಕ್ಷ್ಮಿ ಬರ್ತಾಳೆ ಹೊರತು ನಾಸ್ತಿಕನಿಗೆ ಮಹಾಲಕ್ಷ್ಮಿ ಬರೋದೇ ಇಲ್ಲ. ಒಡೆಯರಿದ್ದಲ್ಲಿಗೆ ಮಡದಿ ಬರುವುದು ರೂಢಿ ಉಚಿತವಿದು ನಡಿ ನಮ್ಮನೆಗೆ ಬಾರೇ ಭಾಗ್ಯದ ನಿಧಿ. ಪತಿವ್ರತಾಸ್ತ್ರೀ ಯಾವಾಗ ಬರ್ತಾಳೆ ಮನೆಗೆ, ತನ್ನ ಗಂಡ ಬಂದರೆ ಮಾತ್ರ. ಮಹಾಲಕ್ಷ್ಮಿ ಅಂತ ಪತಿವ್ರತೆ ಯಾರೂ ಇಲ್ಲ ಅಂತ. ಆದ್ದರಿಂದ ನಮ್ಮನೆ ಲಕ್ಷ್ಮಿ ಯಾವಾಗ ಬರ್ತಾಳೆ, ನಾರಾಯಣ ಇದ್ರೆ ಮಾತ್ರ ಅಷ್ಟೇ. ಸುಲಭ ಅದು, ಅದರಲ್ಲಿ ಸುಲಭ ಇನ್ನು ಯಾವ ತಿಂಕ್ ಮಾಡಲಿಕ್ಕೆ ಬರೋದಿಲ್ಲ. ಆ ದೇವರ ಪೂಜೆ ಮಾಡೋರಿಗೆ ಎಂದೂ ಸಂಪತ್ತಿಲ್ಲ ಅಂತ ಆಗೋದೇ ಇಲ್ಲ. ಕೂತಲ್ಲೇ ಬರೋ ತ್ಯಾಗ ದೇವರು ಕೊಟ್ಟು ಬಿಡ್ತಾರೆ, ಇದು ಆಶ್ಚರ್ಯ. ಮಾಡದೇ ಇದ್ದವರಿಗೆ ಸಂಪತ್ತು ಹೇಗೆ ಹೋಗುತ್ತೆ ಗೊತ್ತಾಗೋದಿಲ್ಲ, ಮಾಡೋರಿಗೆ ಸಂಪತ್ತು ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ. ಅದು ಧರ್ಮನಿತ್ಯೆ ಮಹಾಬುದ್ಧವು ಬ್ರಹ್ಮಣ್ಯೆ ಸತ್ಯವಾದಿನಿ. ಸತ್ಯ ಹೇಳಿದ್ರೆ ಸಂಪತ್ತು ಬರುತ್ತೆ, ವೆರಿ ಇಂಪಾರ್ಟೆಂಟ್. ಸತ್ಯ ಹೇಳಿದ್ರೆ ಮೊದಲು ನಮಗೆ ಸಂಪತ್ತು ಹೋದಾಗ ಕಾಣಿಸುತ್ತೆ, ಅದು ಹೋಗುತ್ತೆ, ಕೆಟ್ಟ ಸಂಪತ್ತು ಹೋಗಿಬಿಡುತ್ತೆ ಆ ಕಡೆಗೆ, ಒಳ್ಳೆ ಸಂಪತ್ತು ಆಮೇಲೆ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಸತ್ಯ ಹೇಳಿದ್ರೆ ಸಂಪತ್ತು ಗ್ಯಾರಂಟಿ ಬರುತ್ತೆ. ಆದ್ದರಿಂದ ಎಂದು ಸುಳ್ಳು ಹೇಳೋದಕ್ಕೆ ಹೋಗ್ಬಾರ್ದು. ಅದು ಪರೀಕ್ಷೆ ಇದ್ದಾಗ ಸ್ವಲ್ಪ ನೋಡೋದಕ್ಕೆ ವಿಳಂಬ ಅನಿಸುತ್ತೆ, ಅಷ್ಟೊತ್ತು ಏನು ಮಾಡಿಬಿಡ್ತೇವೆ ನಾವು ಬರಲಿಕ್ಕಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾರೆ, ಹಾಗೆ ಹೇಳ್ಬಾರ್ದು. ಅದರಲ್ಲೇ ಇದು ಖಂಡಿತ ಬರುತ್ತೆ. ಸತ್ಯ ಹರಿಶ್ಚಂದ್ರ ಬರಲಿಲ್ವ ಆದಿತ್ಯ, ಮೊದಲು ಎಲ್ಲ ಹೋದಾಗಾಯಿತು, ಎಲ್ಲ ಅದು ಮೊದಲಿಗಿಂತ ನೂರಾರು ಪಟ್ಟು ಜಾಸ್ತಿ ಬಂತು ವಾಪಸ್. ಸತ್ಯವಾದಿನಿ, ಅದಕ್ಕೆ ಸತ್ಯಂವಾದ ಸತ್ಯಂವಾದ ಅಂತ ಉಪನಿಷತ್ ಹೇಳೋದು. ಸತ್ಯ ಹೇಳಿದರೆ ಮಹಾಲಕ್ಷ್ಮಿ ಬರ್ತಾಳೆ. ಧರ್ಮನಿತ್ಯೆ ಮಹಾಬುದ್ಧವು ಬ್ರಹ್ಮಣ್ಯೆ ಸತ್ಯವಾದಿನಿ. ಆಮೇಲೆ ಪ್ರಶ್ರಿತೆ ವಿನಯವಂತ, ಪ್ರಶ್ರಯ ಅಂದರೆ ವಿನಯ. ಯಾರು ಒಂದು ಶ್ಲೋಕ ಇದೆ ಸುಭಾಷಿತ ಸಂಸ್ಕೃತದೊಳಗೆ, ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಧರ್ಮಂ ತತಃ ಸುಖಂ. ವಿನಯ ಇದ್ದವನಿಗೆ ಸಂಪತ್ತು ಹುಡುಕೊಂಬರುತ್ತಂತಾಗೆ. ನೀರು, ನೀರು ಎಲ್ಲಿ ಹರಿಯುತ್ತೆ ಯಾವಾಗಲೂ, ತಗ್ಗಿ ಹರಿಯುತ್ತೆ, ನೀರು ತಗ್ಗಿ ಹರಿಯುತ್ತೆ, ವಿನಯ ಇದ್ದವನ ಹತ್ರ ಸಂಪತ್ತು ಬರುತ್ತೆ ಅಂತ ಹೇಳಿದ್ದ. ಅಂತ ವಿನಯ ಬರೋದು ಯಾರಿಗೆ, ಲಕ್ಷ್ಮಿ ಅನುಗ್ರಹ ಧ್ಯಾನ ಇರಬೇಕು. ಪ್ರಶ್ರೀ ದಾನಶೀಲೇಚ, ಯಾರು ಕೂಡ ಅಭ್ಯಾಸ ಮಾಡಿರ್ತಾನೆ ಅವನಿಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ದ. ನಾವು ಕೊಟ್ಟರೆ ದುಡ್ಡು ಹೋಗುತ್ತೆ ಅಂತ ನಾವು ತಿಳ್ಕೊಂಡಿರೋದು, ಕೊಟ್ಟರೆ ದುಡ್ಡು ಬರುತ್ತೆ ಅಂತ ಹೇಳಿದ್ದ. ದಾನಶೀಲೇಚ, ಆ ದಾನ ಮಾಡಿದಾನೆ ಅಂತ ಹೇಳಿಲ್ಲ, ದಾನಶೀಲೇಚ ವೆರಿ ಇಂಪಾರ್ಟೆಂಟ್. ಶೀಲ ಅಂದ್ರೆ ಏನು ಗೊತ್ತೇನೋ, ನೇಚರೇ ಕೊಡೋದು, ಕೊಡೋ ನೇಚರ್ ಇರಬೇಕು. ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಲ್ಲ, ಕೊಡೋದು ಅವನ ಸ್ವಭಾವ. ಇತ್ತೊಂದ್ರೆ ಕೊಟ್ಬಿಟ್ಟಿದ್ದಾನೆ, ಕೊಟ್ಟಷ್ಟು ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಇದು ಸಿಂಪಲ್ ಲಾಜಿಕ್, ಕೊಟ್ಟರೆ ಹೋಗೋದಿಲ್ಲ, ಕೊಟ್ಟರೆ ಬರುತ್ತೆ. ಟ್ಯಾಪ್ ವಾಟರ್ ಇದೆ, ಈ ಇದಿದೆ, ನಮ್ಮ ಮನೆಯಲ್ಲಿ ತೊಟ್ಟಿ ಇಟ್ಕೊಂಡಿರ್ತಾರೆ, ನೀರು ಉಪಯೋಗಿಸಿದ್ರೆ ಖಾಲಿ ಆಗಿಬಿಡುತ್ತೆ, ಬಾವಿ ಖಾಲಿ ಆಗೋದಿಲ್ಲ, ನೀರು ಬರ್ತಾನೆ ಇರುತ್ತೆ. ತೊಟ್ಟಿ ನೀರು ಕನೆಕ್ಟೆಡ್ ವಾಟರ್ ಅದು, ಆದ್ರಿಂದ ಹೋಗ್ತಾ ಇರುತ್ತೆ. ಅದು ಸಪ್ಲೈ ಒಳಗಿನ್ಸ ಇನ್ವರ್ಲ್ ಸಪ್ಲೈ ಇರೋದ್ರಿಂದ ಯಾವಾಗಲೂ ಬರ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಉಪಯೋಗಿಸಿದ ಬಾವಿ ನೀರು ಕೆಟ್ಟ ಹೋಗ್ಬಿಡುತ್ತೆ, ಉಪಯೋಗಿಸ್ತಾ ಇದ್ರೆ ಫ್ರೆಶ್ ಆಗಿರುತ್ತೆ, ಬರ್ತಾನೆ ಇರುತ್ತೆ. ಉಪಯೋಗಿಸ್ತವಾದ ಕೆಡತ್ತೆ, ಬಲಬೇಗ ಬ್ಲಾಕ್ ಆಗುತ್ತೆ ಸ್ವಲ್ಪ ದಿವಸಕ್ಕೆ. ಇದು ಎರಡೂ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಯಾರು ದಾನ ಕೊಡೋ ಸ್ವಭಾವ ಯಾರಿಗಿರುತ್ತೋ ಅವರ ಹತ್ರ ಸಂಪತ್ತು ಹುಡುಕೊಂಡು ಬರುತ್ತೆ ಅಂತ ಹೇಳಿದೆ. ದಾನ ಶೀಲೇಚ ಸದೈವ ನಿವಸಾಮ್ಯ, ಒಂದು ದಿವಸ ಎರಡು ದಿವಸ ಅಲ್ಲ, ಯಾವಾಗಲೂ ಇರ್ತೇನೆ ಅಂತ ಹೇಳಿದೆ. ಸದೈವ ನಿವಸಾಮ್ಯ, ಈ ಮಾತು ಗೊತ್ತಾದರೆ ಇದ್ದರೂ ಲಕ್ಷ್ಮಿ ಆರಾಧನೆಗೆ ನಾವು ಬರೀ ವರ್ಷ ಕುಪ್ಪ ಹಾಕಿದರೆ ಲಕ್ಷ್ಮಿ ಸಿಗೋದಿಲ್ಲ, ಈ ಗುಣ ಬೆಳೆಸ್ಕೊಂಡು ಲಕ್ಷ್ಮಿ ಸಿಗ್ತಾಳೆ. ಧರ್ಮನಿತ್ಯೆ ಮಹಾಬುದ್ಧವು ಬ್ರಹ್ಮಣ್ಯೆ ಸತ್ಯವಾದಿನಿ ಪ್ರಸ್ಥಿತೆ ದಾನಶೀಲೇಚ ಸದೈವ ನಿವಸಾಮ್ಯ. ಮ್ಯಾತಕ್ಕೆ ಅಂದರೆ ಇಲ್ಲೆಲ್ಲ ದೇವರಿರ್ತಾರೆ, ಆದ್ದರಿಂದ ಇಂಥ ಗುಣ ಇರಲ್ಲೆಲ್ಲ ದೇವರಿರ್ತಾನೆ, ದೇವರಿದ್ದಲ್ಲಿ ಮಹಾಲಕ್ಷ್ಮಿ ಬರ್ತಾನೆ. ಗುಣಕ್ಕೂ ದೇವರಿಗೂ ಸಂಬಂಧ, ಯಾತಕ್ಕೆ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ನಾರಾಯಣ, ಮಹಾಲಕ್ಷ್ಮಿಗೆ ಆತನ ಪತ್ನಿ. ದೇರ್ಫೋರ್ ನಮಗೆ ಗುಣ ಬೆಳೆಸ್ಕೊಂಡ್ರೆ ದೇವರು ಹತ್ರ ಬರ್ತಾನೆ, ಹತ್ರ ಬಂದಷ್ಟು ಮಹಾಲಕ್ಷ್ಮಿ ಬಂದು ಬಿಡ್ತಾನೆ. ಗುಣವಂತನಿಗೆ ಹಣ ಬರ ಹಾಗೆ ನೋಡಿ, ಹಣವಂತನಿಗೆ ಗುಣ ಬರೋ ಗ್ಯಾರಂಟಿ ಇಲ್ಲ, ಗುಣವಂತನಿಗೆ ಹಣ ಬರುತ್ತೆ, ಇದು ವಿಶೇಷ. ಹಣವಂತನಿಗೆ ಗುಣ ಅಲ್ಲ, ಗುಣವಂತನಿಗೆ ಹಣ ಬಂದೇ ಬರುತ್ತೆ, ಹಣ ಬಂದರೆ ಸುಖವಾಗಿರಲೇಬೇಕು. ಈ ದೃಷ್ಟಿಯಲ್ಲಿ ಲಕ್ಷ್ಮಿಯಿಂದ ನಾವು ದೇವರನ್ನು ಬಿಟ್ಟಿರಬಾರ್ದು ಅನ್ನೋ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಲಕ್ಷ್ಮಿಗೊಂದು ಹೆಸರಿದೆ, ಚಂಚಲ ಅಂತ ಹೆಸರು. ಚಂಚಲ ಅಂದ್ರೇನು, ಒಂದು ಕಡೆ ಇರೋದಿಲ್ಲ ಯಾವಾಗಲೂ ಅಂತ, ಮೂವ್ ಆಗ್ತಾನೇ ಇರ್ತಾಳೆ ಅಂತ ಮಹಾಲಕ್ಷ್ಮಿಗೆ. ಅಪ್ಪ ಕೋಟ್ಯಾಧೀಶ, ಮಗ ಭಿಕ್ಷಾಪಾತ್ರೆ ಅಂತ ಕೇಸ್ ಎಷ್ಟು ನೋಡಿಲ್ಲ ನಾವು. ಅವನೇ ಕೋಟ್ಯಾಧೀಶ, ಅವನೇ ಭಿಕ್ಷಾಪಾತ್ರೆ ಎಷ್ಟೋ ಸಲ. ಅಪ್ಪ ಬಿಟ್ಬಿಡಿ, ಅವನೇ ಹಾಗಾಗಿಬಿಟ್ಟಿರ್ತ. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಲಕ್ಷ್ಮಿ ಯಾತಕ್ಕೆ ಹಾಗೆ ಮಾಡ್ತಾಳೆ ಅಂದರೆ, ಗುಣ ಇದ್ದಾಗ ಬರ್ತಾಳೆ, ಗುಣ ಹೋದರೆ ಹೋಗಿಬಿಡ್ತಾಳೆ. ದೇವರನ್ನ ಮಾತ್ರ ಎಂದೂ ಬಿಡೋದಿಲ್ಲ ಜಾತಕ್ಕೆ ಅಂದರೆ, ಗುಣಗಳು ಎಂದೂ ಹೋಗೋದಿಲ್ಲ ಅದರಿಂದ ದೇವರ ಹತ್ರ. ವಾದ್ಯಾಸ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಅಪಂಡಿತೇನಾಪಿ ಮಯಾರ್ಜಿತೇಯಂ ಮುಕುಂದ ಲೀಲಾ ಕವಿಕಂಠಮಾಲ ಪಯೋಬ್ಧಿಜ ಚಂಚಲ ತಾಖ್ಯ ದೋಷ. ಪಯೋಬ್ಧಿಜ, ಮಹಾಲಕ್ಷ್ಮಿ ಚಾಂಚಲ್ಯ ಇದೆ ಆಕೆಗೆ, ಆದರೆ ಆಕೆಯಲ್ಲಿ ಒಂದು ಗುಣ ಇದೆ. ಏನು ಗುಣ ಅಂದರೆ, ಗುಣ ಇದ್ದು ಅವನು ಬಿಟ್ಟು ಹೋಗೋದಿಲ್ಲ ಎಂಬ ಗುಣ ಇದೆ. ಯಾರ್ಯಾರು ಸಂಪತ್ತು ಕಳ್ಕೊಂಡಿರ್ತಾರೋ ಗುಣ ಕಳ್ಕೊಂಡವರು, ಯಾರ್ಯಾರು ಸಂಪತ್ತು ತಗೊಂಡಿರ್ತಾರೋ ಗುಣ ಪಡ್ಕೊಂಡವರು. ಆದ್ದರಿಂದ ಗುಣವಂತನಾದ ನಾರಾಯಣನ ಯಾವಾಗಲೂ ಮಹಾಲಕ್ಷ್ಮಿ ಇರೋದ್ರಿಂದ ನಮ್ಮಲ್ಲಿ ಗುಣಗಳಿಲ್ಲ. ಅದೇ ಗುಣವಂತನ ನಾರಾಯಣ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರೆ ಮಹಾಲಕ್ಷ್ಮಿ ಒಂದೇ ಬಿಡ್ತಾಳೆ. ಇದು ಲಕ್ಷ್ಮೀರು ಪಡಿತಕ್ಕಂಥ ಒಳ್ಳೆ ಉಪಾಯ. ಆದ್ದರಿಂದ ಲಕ್ಷ್ಮಿಯಿಂದ ತಿಳ್ಕೋಬೇಕಾದ ದೊಡ್ಡ ತತ್ವ ಅದು. ಆ ದ್ವಾದಶೋತ್ರದ ಎರಡನೇ ಪೂರ್ತಿ ಬಾಯ್ಪಾಠ ಮಾಡಿ ಹೇಳಿ ಎಷ್ಟೆಷ್ಟು ಶಕ್ತಿ ಇದೆ ಮಹಾಲಕ್ಷ್ಮಿ ಹೇಳ್ತಾರೆ ಆಚಾರ್ಯ. ಬ್ರಹ್ಮೇಶ ಬ್ರಹ್ಮ ಈಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಸೃಜತ್ಯ ಚಿಂತ್ಯಾ ಸಿದ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಮೊದಲನೇ ಶ್ಲೋಕದಲ್ಲಿ ಹೇಳಿದರು ಲಕ್ಷ್ಮೀದೇವಿ ಎಲ್ಲ ಕೆಲಸನೂ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಈಗ ಹೇಳ್ತಾರೆ ಲಕ್ಷ್ಮೀದೇವಿ ಮಾಡೋದಲ್ಲ, ಬ್ರಹ್ಮ ರುದ್ರ ಎಲ್ಲರೂ ಮಾಡ್ತಾ ಇದ್ದಾರೆ, ಇವರ ಕಡೆಗಣ್ಣ ನೋಟ ಬಿದ್ದಿದ್ದಕ್ಕೆ ಮಾಡ್ತಾ ಇದ್ದಾರೆ. ಸ್ವಸ ಚೇಂಜ್ ಆಯ್ತು, ಅವರು ಮಾಡ್ತಾರೆ ಮಾಡಿಸ್ತಾರೆ ಅಂತ ಆಯ್ತು. ಐ ಕ್ಯಾನ್ ಡೂ ಬಟ್ ಐ ಕೆನಾಟ್ ಗೆಟ್ ಇಟ್ ಡನ್ ಬೈ ಅದರ್ಸ್ ಅಂತ ಬಿಡ್ತಾರೆ. ನಾನು ಬೇಕಾದ್ರೆ ಮಾಡ್ತೇನೆ, ಅವ್ರಿಗೇನು ಮಾಡ್ತಾರೆ ದೇವರಾಣಿ ಆಗೋದಿಲ್ಲ ಅಂತ ಹೇಳಿ ಮಹಾಲಕ್ಷ್ಮಿ ಆಗಲ್ಲ. ನಾನು ಮಾಡ್ತೇನೆ ಮಾಡಿಸ್ತೇನೆ ಆಯ್ತೋ ಇಲ್ಲೋ. ಬ್ರಹ್ಮ ಈಶಾ ಶಕ್ರ ಎಂಥವ್ರು ಅವರೆಲ್ಲ, ಅವರೆಲ್ಲರ ಕೆಲಸ ಲಕ್ಷ್ಮಿ ಮಾಡಿಸ್ತಾರೆ ಅನುಗ್ರಹ ಮಾಡಿದ್ದಕ್ಕೋಸ್ಕರ. ಏನೇನು ಕೊಡ್ತಾರೆ ಲಕ್ಷ್ಮೀದೇವಿ? ಧರ್ಮಾರ್ಥ ಕಾಮ ಸೋತಿ ಪ್ರಚಾದ್ಯ ಪ್ರಚಯಾದ್ಯ ಶೇಷ ಸನ್ಮಂಗಲಂ ವಿಧತತೆ ಯದಪಾಂಗಲೇಶಂ. ಧರ್ಮ ಅರ್ಥ ಕಾಮ ಏನೇನು ಬೇಕು ನಿಮಗೆ ಅದಿಷ್ಟು ಲಕ್ಷ್ಮೀದೇವಿ ಸ್ವಲ್ಪ ನೋಡಿದರೆ ಸಾಕು ಬಂದುಬಿಡುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸ್ವಲ್ಪ ನೋಡಿದರೆ ಸಾಕು. ನಾವು ಲಕ್ಷ್ಮಿ ಸಂಪತ್ತು ಕೊಡ್ತಾಳೆ ಅಂತ ಮಾತ್ರ ತಿಳ್ಕೊಂಡಿರೋದು ಅಲ್ಲ, ಲಕ್ಷ್ಮಿ ಕೊಡದೇ ಇರೋ ಈಶ್ವರನೇ ಎಲ್ಲದ ಮಹಾವಿಭೂತಿ ಅಂತ ಕರೀತಾರೆ. ಅದು ಎಲ್ಲವನ್ನೂ ಕೊಟ್ಟು ಬಿಡ್ತಾರೆ, ಸರಿಯಾಗಿ ತಿಳಿದಿರಬೇಕು. ಅದಕ್ಕೇನೆ ಮಹಾಲಕ್ಷ್ಮಿ ದೇವಿ ಪ್ರಕೃತಿ ಅಭಿಮಾನಿ ದೇವತೆ ಪ್ಲಸ್ ಆಕಾಶಕ್ಕೆ ಅಭಿಮಾನಿ ದೇವತೆ ಅನ್ಬಿಟ್ಕೊಂಡಿರ್ಬೇಕು. ಆಕಾಶ ತತ್ವಕ್ಕೆ ಅಭಿಮಾನಿ ದೇವತೆಯವರು, ಅವ್ಯಾಪ್ತ ಆಕಾಶಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಸರ್ವತ್ರ ವ್ಯಾಪ್ತಳು. ಆದ್ದರಿಂದ ಇನ್ಯಾರಿಗೂ ಅಂದ್ಕೊಳ್ಳಕ್ಕೆ ಬರೋದಿಲ್ಲ. ಆಶ್ಚರ್ಯ ಅಂದರೆ ಸಕಲ ಶಾಸ್ತ್ರಕ್ಕೆ ಅವರೇ ಅಭಿಮಾನಿ ದೇವತೆ. ಶ್ರುತಿ ತತಿಗಳ ಅಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದಿ ಅಖಿಲ ಸದ್ಗುಣ ಗಣಾಂಭೋಧಿ. ಶ್ರುತಿ ತತಿಗಳ ಅಭಿಮಾನಿ ಮಹಾಲಕ್ಷ್ಮಿ, ಎಲ್ಲ ಶಬ್ದರಾಶಿಗೂ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಮನಸ್ತತ್ವಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಎಲ್ಲ ತತ್ವಕ್ಕೂ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಆದ್ದರಿಂದ ಲಕ್ಷ್ಮೀ ತತ್ವ ಅನ್ನೋದು ಇಟ್ ರೆಪ್ರೆಸೆಂಟ್ಸ್ ಆಲ್ ತತ್ವಾಸ್, ಅದು ಗ್ರೇಟ್ನೆಸ್. ಮಹಾಲಕ್ಷ್ಮಿ ನೆನಪಿರಬೇಕು ಎಲ್ಲರಿಗೂ ಕೂಡ. ಮಹಾಲಕ್ಷ್ಮೀ ದೇವಿ ಕಾಲಾಭಿಮಾನಿನಿ, ದೇಶಾಭಿಮಾನಿನಿ, ವೇದಾಭಿಮಾನಿನಿ, ಸಮಸ್ತ ಶಾಸ್ತ್ರಾಭಿಮಾನಿನಿ, ಮನೋಭಿಮಾನಿನಿ, ಅನಂತಾನಂತ ಕಲ್ಯಾಣ ಗುಣದ ಪರಮಾತ್ಮನ ಪತ್ನಿ, ದೇಶತಃ ವ್ಯಾಪ್ತಳು, ಕಾಲತಃ ವ್ಯಾಪ್ತಳು, ಮೂಲ ಪ್ರಕೃತಿ ಅಭಿಮಾನಿ ದೇವತೆಯಾದವಳು, ಮೂರು ಗುಣಗಳ ಅಭಿಮಾನಿ ದೇವತೆಯಾದವಳು, ಅಕ್ಷರ ತತ್ವಗಳು, ಎಷ್ಟು ವಿಚಾರ ಅವ್ರ ಬಗ್ಗೆ ಇದೆ. ಅದ್ಯಾವುದನ್ನು ನಾವು ಮರೆತು ಬಿಟ್ಟರೆ ಲಕ್ಷ್ಮೀ ವಿಷಯ ಏನು ಅರ್ಥ ಆಗದಾಗೆ ಆಗದೆ. ಅದಿಷ್ಟು ತಿಳ್ಕೊಂಡು ಪೂಜೆ ಮಾಡಿ ಭಕ್ತಿಯಿಂದ ಮಾಡಲಿಕ್ಕೆ ಬರುತ್ತೆ. ಇನ್ನು ಲಕ್ಷ್ಮೀ ಹೇಗೆ ಸ್ತೋತ್ರ ಮಾಡಬೇಕು ಅಂತ ಪ್ರಶ್ನೆ. ಲಕ್ಷ್ಮೀನ ಹೇಗೆ ಸ್ತೋತ್ರ ಮಾಡಬೇಕು ಅದು ಬಹಳ ಮುಖ್ಯವಾದ ತತ್ವ. ಇವತ್ತು ಗೀತೆ ದೀಪಾವಳಿ ಅಮಾವಾಸ್ಯೆ ಅಂತ ಬರುತ್ತೆ, ಎಲ್ಲ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ, ನಾರಾಯಣ ಹೆಸರು ಕೂಡ ಇಲ್ಲ, ಬರೀ ಲಕ್ಷ್ಮೀ ಲಕ್ಷ್ಮೀ ಪೂಜೆ ಅಷ್ಟೆ. ಎಲ್ಲಿ ನೋಡಿದ್ರು ಲಕ್ಷ್ಮೀ ಪೂಜೆ ಮಾಡ್ತಾ ಇರುತ್ತೆ, ತಪ್ಪದು. ಒಂದು ಮಾತು ಹೇಳಿದ ಲಕ್ಷ್ಮೀ ಪೂಜೆನ ಡೈರೆಕ್ಟಾಗಿ ಯಾರು ಮಾಡಲೇಬಾರ್ದು ಅಂತ ಹೇಳ್ಬಿಡ್ತಾರೆ. ಬರೀ ಲಕ್ಷ್ಮೀ ಪೂಜೆ ಯಾರು ಮಾಡ್ತಾರೋ ಲಕ್ಷ್ಮೀ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕ್ವೇಷು ಅಧಿಕಾರ ಸ್ತೇಷಾಂ ಪೃಥಕ್ ಶ್ರೇಯಂ ಉಪಾಸತಾಂ. ಬರೀ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವರಿಗೆ ಸಂಪತ್ತು ಕೊಡೋದಿಲ್ಲ ಅಲ್ಲ, ಎಲ್ಲ ಸಂಪತ್ತು ನಾಶ ಮಾಡಿಬಿಡ್ತಾರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಾಪ ಹಾಕ್ತಾರಂತೆ ಮಹಾಲಕ್ಷ್ಮಿ. ನಾರಾಯಣನ ಸಮೇತವಾಗಿ ಪೂಜೆ ಮಾಡಿದ್ದೇನೆ, ಬರೀ ಲಕ್ಷ್ಮೀನಷ್ಟೇ ಪೂಜೆ ಮಾಡಿದರೆ ಉಪಾಸಿತ ಶಪೇ ದೇಶ, ಅವರು ಶಾಪ ಹಾಕ್ತಾರೆ ಹೊರತು ಎಂದೂ ಒಳ್ಳೇದು ಮಾಡೋದೇ ಇಲ್ಲ. ಈ 199 ಜನ ಲಕ್ಷ್ಮೀ ಪೂಜೆ ಮಾಡೋ ನೆಪದಲ್ಲಿ ಶಾಪ ತಗೋತಾರೆ ಹೊರತು ಎಂದೂ ಉದ್ಧಾರ ಆಗೋದಿಲ್ಲ. ನಿಜವಾಗ್ಲೂ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನಾರಾಯಣನ ಸಮೇತ ಮಾಡಬೇಕು. ಅದಕ್ಕೆ ಪುರಂದರ ವಿಠಲನ ರಾಣಿ ಹರಿತ್ ಸ್ತೋತ್ರ ಮಾಡಬೇಕು. ಜಗದುದರಣ ಅತಿವಿಫಲ ಗುಣರೂಪಗಳನ್ನು ಆಲೋಚನಾದಿ ಭಾರತ ನಿಗಮದತಿಗಳೇ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತಾನೆ. ಸದಾಕಾಲ ನಾರಾಯಣನ ಕೊಂಡಾಡ್ತಾಳೆ, ನಾರಾಯಣನ ಜೊತೆಗೆ ಇರ್ತಾಳೆ. ಅದರಿಂದಾಗಿನೇ ನಾರಾಯಣನ ಪತ್ನಿ ವಿಷ್ಣು ಪ್ರಿಯ ಹರಿಪ್ರಿಯ ಅಂತ ಉಪಾಸನೆ ಮಾಡಿದರೆ ಮಾತ್ರ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ, ಇದ್ರೆ ಮಾಡೋದೇ ಇಲ್ಲ. 100 to 99 ಜನ ಲಕ್ಷ್ಮೀ ಪೂಜೆಯನ್ನು ಬರೀ ಲಕ್ಷ್ಮೀ ಪೂಜೆ ಮಾಡ್ತಾರಾದ್ರಿಂದ ಅವರಿಗೆ ಸಂಪತ್ತು ಎಂದೆಂದು ಶಾಶ್ವತ ಬರೋದೇ ಇಲ್ಲ, ಇರೋದು ಉಳಿಯೋದೇ ಇಲ್ಲ. ಯಾವಾಗ ನಾರಾಯಣನ ಪತ್ನಿ ಅಂತ ಆರಾಧನೆ ಮಾಡ್ತಾರೋ ಆಗ ಅನುಗ್ರಹ ಮಾಡ್ತಾರೆ, ಎಂದು ನಿಗ್ರಹ ಮಾಡೋದಿಲ್ಲ. ಇದು ಸರಿಯಾದ ಪದ್ಧತಿ. ಪರಮಾಲಕ್ಷ್ಮೀ ಪೂಜೆನೇ ಮಾಡಲಿ, ಹೆಸರಿಗೆ ಲಕ್ಷ್ಮೀ ಪೂಜೆ, ಸಾಲಿಗ್ರಾಮ ಇಟ್ಟೇ ಪೂಜೆ ಮಾಡಬೇಕು. ಭಾಳ ಜನ ಗೊತ್ತಿಲ್ಲ ಅದು, ಸಾಲಿಗ್ರಾಮ ಇಡದೆ ಕೆಲವು ಸಾಲಿಗ್ರಾಮನೇ ಮನೆಯಲ್ಲೇ ಇರೋದಿಲ್ಲ, ಪಾಪ ಅಲ್ಲೇ ಇಡ್ತಾರೆ. ಮತ್ತೆ ಮನೆಯಲ್ಲೇ ಒಂದು ಕೂಡ ಇರೋದಿಲ್ಲ. ಸೈರದ ಹೋದ್ರೆ ತಂದಿಡಿ, ಇದರ ಚಕ್ರಾಂಕಿತ ಇಡಿ, ಸುದರ್ಶನ ಇಡಿ, ವಿಷ್ಣುಪಾದ ಇಡಿ, ಇಲ್ಲ ಹೋದ್ರೆ ಲಕ್ಷ್ಮೀ ಸನ್ನಿಧಾನ ಬರೋದೇ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ಕಲಶದಲ್ಲೇ ಹಾಕಬೇಕು. ಚಕ್ರಾಂಕಿತ ಆದಿಗಳನ್ನ ಕಲಶದೊಳಗೆ ಹಾಕಿ ಪೂಜೆ ಮಾಡಿರೋದು ಬಹಳ ಶ್ರೇಷ್ಠ. ಸಾಲಿಗ್ರಾಮನಲ್ಲೇ ಹಾಕಬೇಕು, ಪರ್ಮನೆಂಟ್ ಹಾಕಿ ಬಿಟ್ಬಿಡೋದು, ಪೂಜೆ ತಪ್ಪಿತ್ತು ಅಂತೇಳಿ ಹಾಕಿ ಮತ್ತೆ ಪೂಜೆ ಮಾಡೋದು ಮತ್ತೆ ಇಡಬೇಕು. ಹಾಗೆ ಹಾಕಬೇಕು. ಪೂಜೆ ಮಾಡದೇ ಇರಬಾರ್ದು, ಹಾಕ್ತೇನೆ ಇರಬಾರ್ದು. ಜೊತೆಗೆ ನಾರಾಯಣನ ಪೂಜೆ ಜೊತೆಗೆ ಲಕ್ಷ್ಮೀ ಪೂಜೆ ಮಾಡಬೇಕು. ಪ್ರತ್ಯೇಕ ಪೂಜೆ ಮಾಡೋಕ್ಕಿಲ್ಲ, ನೈವೇದ್ಯ ಜೊತೆಗೆ ಮಾಡಬೇಕು. ಮತ್ತೆ ಅವರಿಬ್ಬರು ಜೊತೆಗಿರೋದು ಜೊತೆಗೆ ಮಾಡ್ತಾ ಇರಬೇಕು. ಆಗ ಮಾತ್ರ ಲಕ್ಷ್ಮೀ ದೇವಿ ತುಂಬ ಪ್ರಸನ್ನರಾಗ್ತಾರೆ, ಅನುಗ್ರಹ ಮಾಡಿಕೊಡ್ತಾರೆ, ಒಳ್ಳೊಳ್ಳೆ ಸ್ತೋತ್ರ ಹೇಳ್ತಾರೆ. ಇವತ್ತು ಸಂಸ್ಕೃತದಲ್ಲಂತೂ ರಾಶಿ ರಾಶಿ ಇದೆ. ಒಂದು ಮಾತು ಹೇಳ್ತಾರೆ, ಎಲ್ಲ ವೇದಗಳು ಲಕ್ಷ್ಮೀ ಹೇಳುತ್ತೆ. ಗೊತ್ತಿರ್ತಲ್ಲ, ಯಾವ ಸೂಕ್ತ ಹೇಳೋ ಲಕ್ಷ್ಮೀ ಸೂಕ್ತನೇ ಅದು. ಎಲ್ಲ ಸರ್ವ ವೇದ ಪ್ರತಿಪಾದ್ಯತ್ವ ನಾರಾಯಣನಿಗೆ ಹೇಗಿದೆಯೋ ಲಕ್ಷ್ಮೀದೇವಿಗೆ ಹಾಗೆ ಇದೆ. ಸ್ವಲ್ಪ ಡಿಫರೆನ್ಸ್ ಇದೆ ಅಷ್ಟೇ. ಎಂಥ ಡಿಫರೆನ್ಸು? ಅಲ್ಟಿಮೇಟ್ ಅಂತ ನಾರಾಯಣ ಸ್ತೋತ್ರ ಮಾಡಿದರೆ ಆತನ ಪತ್ನಿ ಅಂತ ಇವರು ಸ್ತೋತ್ರ ಮಾಡೋದು. ಆ ವ್ಯತ್ಯಾಸ ಒಪ್ಪಲೇಬೇಕು. ಅಖಿಲಾಮ್ನಾಯಿಕ ವೇದ್ಯೋ ಹರಿ ಹೇಗೋ, ವೇದೇಶ್ಚ ಸರ್ವೈ ರಹಮೇವ ವೇದ್ಯ ಹೇಗೋ, ಸಕಲ ಶಾಸ್ತ್ರಗಳಿಂದ, ಸಕಲ ಪುರಾಣಾದಿಗಳಿಂದ, ಮಹಾಭಾರತಾದಿಗಳಿಂದ, ವೇದಗಳ ಪ್ರತ್ಯಕ್ಷರ ಪ್ರತಿಪದಗಳಿಂದ ಮಹಾಲಕ್ಷ್ಮೀ ದೇವಿ ಪ್ರತಿಪಾದ್ಯರಾಗಿದ್ದಾರೆ. ಅದನ್ನ ಲಕ್ಷ್ಮೀ ಸ್ತೋತ್ರ ಹೇಳೋದಕ್ಕೆ ಕಷ್ಟಪಡಬೇಕಾದ ಕಾರಣನೇ ಇಲ್ಲ. ಎಷ್ಟು ಬೇಕಾದ್ರೂ ಹೇಳ್ಬೋದು. ಇನ್ನು ಭಾಗವತ ಪುರಾಣಕ್ಕೆ ಬಂದರೆ ಶ್ರುತಿ ಗೀತಾದಿಗಳಿಂದ ಬೇಕಾದಷ್ಟಿದೆ. ಪುರಾಣದಲ್ಲಂದೂ ಬೇಕಾದ ಸ್ತೋತ್ರಗಳು ಸಿಗುತ್ತೆ. ಅನಂತರ ವಾದಿರಾಜ ಸ್ವಾಮಿಗಳು ಎಷ್ಟೋ ಸ್ತೋತ್ರ ಬರೆದಿದ್ದಾರೆ. ಇದು ಆದ ಸ್ತೋತ್ರದ ಎರಡೇ ಅಧ್ಯಾಯ ಪೂರ್ತಿ ಸ್ತ್ರೀ ಸ್ತುತಿನೇ. ಯಾವ ಹೆಸರಲ್ಲೂ ಲಕ್ಷ್ಮೀ ದೇವಿ ಜೊತೆಗಿರಲೇಬೇಕು. ಆದ್ದರಿಂದ ಆ ರೀತಿ ಆರಾಧನೆ ಮಾಡಬೇಕು. ಸಿನಿಮಾ ಹೇಳ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗ್ಬೇಕು. ಭಾಳ ಜನ ತಪ್ಪು ಮಾಡ್ತಾರೆ. ಹಾಡು ಚೆನ್ನಾಗಿದೆ ಮುಖ್ಯ ಅಲ್ಲ, ಅದಕ್ಕೆ ಅರ್ಥ ಇರಬೇಕು. ಅದಕ್ಕೆ ಅನುಸಂಧಾನ ಇರಬೇಕು. ಅನುಸಂಧಾನ ಇಲ್ಲದೆ ಅವರು ಬರೆದ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಆದ್ದರಿಂದ ಅಂಥ ಹಾಡುಗಳನ್ನು ಹೇಳಿದರೆ ಎಂದೂ ಸಿದ್ಧಿ ಬರೋದಿಲ್ಲ. ಅಪ್ರಾಕೃತವಾದ ಮಹಾಲಕ್ಷ್ಮೀನ ವೇದ ಪುರಾಣಗಳಿಂದ ಆರಾಧನೆ ಮಾಡಬೇಕು. ಒಂದು ಇವ್ರದ್ದಿದೆ ವಾದಿರಾಜ ಸ್ವಾಮಿಗಳು ಶೇಷಗುಣದರ್ಪಣ ಸ್ತೋತ್ರ ಅಂತ ಒಳ್ಳೆ ಅಪೂರ ಸ್ತೋತ್ರ. ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರ ಅಂತ ವರ್ಣನೆ ಮಾಡ್ತಾ ಇಡೀ ಲಕ್ಷ್ಮೀ ವೈಭವನೆಲ್ಲ ಸ್ತೋತ್ರ ಮಾಡಿಬಿಡ್ತಾರೆ ಒಂದು ಕಡೆ. ಅದು ಹೇಳಿ. ಇನ್ನು ಪುರಂದಾಸರ ಹಾಡುಗಳಿವೆ, ವಿಜಯದಾಸರ ಹಾಡಿದೆ, ಜಗನ್ನಾಥಾಸರಿದೆ, ಎಷ್ಟು ಹಾಡುಗಳಿವೆ ಅದನ್ನೆಲ್ಲ ಹೇಳಬೇಕು. ಗೋಪಾಲದಾಸರ ಹಾಡುಗಳಿವೆ, ಅದೆಲ್ಲ ಚಿಂತನೆ. ಹರಿಕಥಾಮೃತಸಾರರು ಎಷ್ಟು ಕಡೆ ಹೇಳ್ತಾರೆ ಲಕ್ಷ್ಮೀ ಬಗ್ಗೆ, ತುಂಬ ಕಡೆ ಲಕ್ಷ್ಮೀ ವರ್ಣನೆ ಮಾಡ್ತಾರೆ. ಅದಿಷ್ಟನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳಬೇಕು, ಆಗ ಸಿದ್ಧಿ ಬರುತ್ತೆ ಹೊರತು ಇಲ್ಲಿ ಹೊರ ಬರೋದಿಲ್ಲ. ಅದು ಗಮನ ಇರಬೇಕು ಯಾವಾಗಲೂ ಕೂಡ. ಆ ಅನುಸಂಧಾನ ಇರಬೇಕು, ಸ್ತೋತ್ರ ಸರಿ ಇರಬೇಕು, ಅನುಸಂಧಾನ ಸರಿ ಇರಬೇಕು, ಭಕ್ತಿ ಇರಬೇಕು, ವಿದ್ಯುಕ್ತವಾದ ಪದಾರ್ಥ ಹಾಕಬೇಕು ಲಕ್ಷ್ಮೀ ಪೂಜೆ ಮೇಲೆ. ಲಕ್ಷ್ಮೀ ಪೂಜೆಗೋಸ್ಕರ ಈರುಳ್ಳಿ ಹುಳಿ ಮಾಡಿದ್ರೆ ಲಕ್ಷ್ಮೀ ಪೂಜೆ ತಗೋತಾರ? ಹೋಟ್ಲಿಂದ ಮೈಸೂರು ಪಾಕ್ದಿಂದ ಅಯೋಧ್ಯ ಮಾಡೋದು ತಗೋತಾರ? ಸಾಧ್ಯವೇ. ವ್ರತದ ಕಾಲ ಪರಮಾರಿಷ್ಠ ವ್ರತದ ಕಾಲ ಈಗ ಏನೇನೋ ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮೀ ಗಂಡೆಂತೂ ನೋಡೋದಿಲ್ಲ. ವ್ರತದ ಕಾಲದಲ್ಲಿ ಹೇಗೆ ಬರುತ್ತೆ ಯೋಚನೆ ಮಾಡಿ. ಈ ಸರ್ಕಾರ ವ್ರತ ದಾಟಿದೆ ಪುಣ್ಯ, ಕೆಲಸದ ವ್ರತ ವೃದ್ಧ ಕಾಲಕ್ಕೆ ಪ್ರಾಣಕ್ಕೆ ಬರದೇ ಇಲ್ಲ. ಆಗ ವ್ರತ ಇಲ್ಲದ ಕಾಲಕ್ಕೆ ಮಾಡಿ. ಅದು ನಿಷಿದ್ಧ ಪದಾರ್ಥ ಯಾವ ಕಾಲಕ್ಕೂ ಮಾಡಾಗಿಲ್ಲ. ನಿಷಿದ್ಧ ಕಾಲ ಯಾವ ಕಾಲಕ್ಕೂ ಮಾಡಾಗಿಲ್ಲ. ವಿಹಿತವಾಗಿದ್ದರೆ ಖಂಡಿತ ಮಾಡಕ್ಕೆ ಬರುತ್ತೆ. ವಿಹಿತ ಬೇರೆ, ನಿಷಿದ್ಧ ಬೇರೆ. ನಿಷಿದ್ಧವಾದದ್ದನ್ನು ಮಾಡಿದರೆ ಮಹಾಲಕ್ಷ್ಮೀ ದೇವಿ ಅತ್ಯಂತ ಗುಣಪೂರ್ಣರು, ದೋಷ ದೂರರು. ನಿಷಿದ್ಧ ಅಂದರೆ ದೋಷ, ದೋಷ ಎಂದು ಪರಮ ಸ್ವೀಕಾರ ಮಾಡೋದಿಲ್ಲ. ಅದನ್ನು ಪೂಜೆ ಮಾಡಬಾರ್ದು. ಮೈಲಿಗೆ ಪೂಜೆ ಮಾಡಬೇಡಿ, ಅಶುದ್ಧವಾಗಿ ಪೂಜೆ ಮಾಡಬೇಡಿ. ಇದೆಲ್ಲ ಯೋಚನೆ ಮಾಡಿದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಅದೆಲ್ಲ ಕಾಲ್ಪನೆ ಹೋಗಿಬಿಟ್ಟಿದೆ ಭಾಳ ಜನಗಳಿಗೆ. ಕೆಲವರು ಫೋನ್ ಮಾಡ್ತಿರ್ತಾರೆ ನಿಮಗೆ, ಸತ್ಯ ಹೇಳ್ತಿದ್ದೀನಿ ನಾನು, ನೆನ್ಪಿಟ್ಕೊಂಡಿರಿ, ನಾವು ಒಳಗಿಲ್ಲ ಲಕ್ಷ್ಮೀ ಪೂಜೆ ಮಾಡಬಾರ್ದಕ್ಕೆ ಏನು ಹೇಳಬೇಕು ಲೆಕ್ಕ ಇವರಿಗೆಲ್ಲ, ಎಷ್ಟು ಪಾಪಿಗಳಿರಬಹುದು. ನಿಜವಾದರ್ಥ ಇದು ಫೋನ್ ಅವ್ರಿಗೆ ಅಂದರೆ ಒಂದು ಎಷ್ಟು ಅವ್ರಿಗೆ ಎಜುಕೇಷನ್ ಬಂದಿಲ್ಲ ಅದನ್ನು ಯೋಚನೆ ಮಾಡಿ ಫಸ್ಟ್. ಅವ್ರಿಗೆ ಮುಟ್ಟೇ ಇಲ್ಲ ವಿಷಯಗಳು, ಶಾಸ್ತ್ರ ವಿಚಾರಣೆ ಗೊತ್ತಿಲ್ಲ ಅವ್ರಿಗೆ. ಹಾಗೆ ಪೂಜೆ ಮಾಡಿದವರು ದೋಷ ಅಂತ ಹೇಳ್ತಾರಲ್ಲ, ಮಾಡಿದರೆ ಎಷ್ಟು ದೋಷ ಅಂತ ಗೊತ್ತಿಲ್ಲ ನಿಮಗೆ, ಅದು ಗೊತ್ತಿಲ್ಲ. ಭಕ್ತಿ ಬೇರೆ, ಪೂಜೆ ಬೇರೆ. ಪೂಜೆಗೆ ಅರ್ಹತೆ ಬೇಕು, ಭಕ್ತಿ 24 hours ಇರಬೇಕು. ಎಲ್ಲ ಕಾಲಕ್ಕೂ ಭಕ್ತಿ ಇರಲೇಬೇಕು, ಅದು ಹೋಗ್ಲಿಕ್ಕೆ ಬರೋದಿಲ್ಲ. ಪೂಜೆ ಮಾಡೋಕ್ಕೆ ಅಧಿಕಾರ ಬೇಕು. ಮನುಷ್ಯನೇ ಊಟ ಮಾಡಿದ್ರೆ ಪೂಜೆ ಪೂಜೆ ಮಾಡೋಕ್ಕೆ ಬರೋದಿಲ್ಲಲ್ಲ, ಹಾಗೆ ಭಕ್ತಿ ಇದೆ, ಊಟ ಅಂದರೂ ಭಕ್ತಿ ಇದೆ. ಆದರೆ ದೇವ್ರ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಊಟ ಮಾಡಿಬಿಟ್ಟೆ ನಾನು. ಆದ್ದರಿಂದ ಈ ಯೋಚನೆ ಎದ್ದು ಬಿಟ್ಟರೆ ಭಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲದಿದ್ದು ಪೂಜೆ ಮಾಡೋದಕ್ಕೆ ಹೋಗ್ಬಾರ್ದು. ಶುದ್ಧಿ ಮೇಂಟೈನ್ ಮಾಡಬೇಕು. ನಮ್ಮ ಲಕ್ಷ್ಮೀ ಪೂಜೆಯಿಂದ ಏನಾಗಿದೆ, ಕೆಲವರಿಗೆ ವರ್ಷಕ್ಕೊಂದು ವಾರ ಲಕ್ಷ ಪೂಜೆ ಆದರೆ ಮುದುವೆ ಗತಿ ಅಷ್ಟೇ, ಒನ್ಸ್ ಇನ್ ಎ ಇಯರ್. ಅದೇನು ಹೌಸ್ ಟ್ಯಾಕ್ಸ್ ಕೊಟ್ಟ ಕೊಡೋದ? ಅದೊಂದು ಹೌಸ್ ಟ್ಯಾಕ್ಸ್ ಕೊಡೋ, ವರ್ಷಕ್ಕೊಂದು ಕೊಟ್ಟು ಕೈ ತೊಳ್ಕೊಂಡ್ಬಿಡೋದ? ಅಲ್ಲ, ಪ್ರತಿ ಕ್ಷಣದಲ್ಲಿ ಅವರು ಆರಾಧನೆ ಮಾಡಬೇಕು. ನಾರಾಯಣನ ಪತ್ನಿ ಯಾವಾಗಲೂ ಆಗಿರೋದ್ರಿಂದ ಲಕ್ಷ್ಮೀ ಚಿಂತನೆ ಯಾವಾಗಲೂ ಮಾಡಬೇಕು. ಅದಕ್ಕೆ ಮನೆಯೊಳಗೆ ಏನಾದರೂ ಕೂಡ ಶುದ್ಧಿಯಿಂದ ಹೋದ ಲಕ್ಷ್ಮೀ ಬರೋದಿಲ್ಲ. ಮೇಂಟೈನ್ ಮಾಡಿ. ಶುದ್ಧಿ ಅಂದರೆ ಏನು? ಯಾವುದೇ ವಿಧ ಕೆಟ್ಟ ಪದಾರ್ಥ ಮನೆಯಲ್ಲಿ ಇರಬಾರದು. ನಿಷಿದ್ಧ ಪದಾರ್ಥ ಗೋಪಿಚಂದ್ರ ಮಹಾಲಕ್ಷ್ಮಿ ಮನೆಯಲ್ಲಿ ಇಟ್ಟುಕೊಳ್ಳಿ, ಲಕ್ಷ್ಮೀ ದಯ ಮಾಡಿಸ್ತಾರೆ. ಬಹಳ ಜನ ಗೊತ್ತೆ, ತುಳಸಿ ಮಹಾಲಕ್ಷ್ಮಿ, ನೆಲ್ಲಿ ಮಹಾಲಕ್ಷ್ಮಿ ಅವೆಲ್ಲ ಇರಬೇಕು. ನಿಷಿದ್ಧ ಪದಾರ್ಥ ಒಂದು ಮನೆಯಲ್ಲಿ ಬೆಳಿಬಾರದು. ಮನೆಯೊಳಗೆ ಬಂದರೆ ಲಕ್ಷ್ಮಿ ಹೋಗ್ಬಿಡ್ತಾರೆ. ಲಕ್ಷ್ಮಿ ಹೋದ್ರೆ ದಾರಿದ್ರ ಬಂದೇ ಬರುತ್ತೆ. 99 ಪಾಲಿನ ಏನು ಕಾರಣ ಅಂದರೆ, ಮನೆಯಲ್ಲಿ ಲಕ್ಷ್ಮೀದೇವಿಗೆ ಪ್ರಿಯವಾದ ವಾತಾವರಣ ಇಲ್ಲದೆ ಹೋದರೆ ಲಕ್ಷ್ಮೀದೇವಿ ಬರೋದಿಲ್ಲ. ಅಪ್ರಿಯವಾದ ವಾತಾವರಣ ಅಂದರೆ ಬಿಟ್ಟು ಹೋಗ್ತಾರೆ. ಅದು ಯೋಚನೆ ಮಾಡಿ ಮನೆ ಶುದ್ಧವಾಗಿರಬೇಕು. ನಮ್ಮಲ್ಲಿ ದೇವರು ಹೇಗೂ ಇಲ್ಲ, ಪೂಜೆ ಮಾಡೋದಿಲ್ಲ ಅನ್ಕೋಬೇಡಿ. ನೀವು ದೇವ್ರು ಬೇಡ, ಲಕ್ಷ್ಮಿ ಅಂತೂ ಬೇಕಲ್ಲ. ಲಕ್ಷ್ಮಿ ಬೇಕು ಅಂದ್ಮೇಲೆ ದೇವ್ರು ಬೇಕೇ ಬೇಕಲ್ಲ, ಒಂದು ಬದಲಿಕ್ಕ ಬೇಕು ಅಂದ್ಮೇಲೆ ಅದು ತಕ್ಕಂತೆ ಬದುಕಬೇಕಲ್ಲ. ಅದು ಮೇಂಟೈನ್ ಮಾಡಬೇಕು. ಅಂದರೆ ಪೂಜೆ ಅಂದರೆ ವರ್ಷಕ್ಕೊಮ್ಮೆ ಒಂದು ಗಂಟೆ ಮಾಡಿ ಕೈ ತೊಳ್ಕೊಳ್ಳೋದಲ್ಲ, 24 ಮೇಂಟೈನ್ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ಶಾಶ್ವತ ಸಂಪತ್ತು ಬರುತ್ತೆ. ಈ ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರದಲ್ಲೂ ಸಂಪತ್ತು ಬರುತ್ತೆ ಅಂತ ಹೇಳ್ತಾರೆ. ಅಂತ ಅಂತ ಸಂಪತ್ತಿನಿಂದ ಸಾಧನೆ ಆಗುತ್ತೆ, ಸಾಧನೆಯಿಂದ ಮೋಕ್ಷ ಸಿಗುತ್ತೆ. ಒಂದಕ್ಕೊಂದು ಲಿಂಕ್ ಇರೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಲಕ್ಷ್ಮೀ ಪೂಜೆಯನ್ನು ಶುದ್ಧಿಯಿಂದ ಮಾಡಬೇಕು. ಶುದ್ಧವಾದ ಸ್ತೋತ್ರಗಳು ಹೇಳಬೇಕು, ಶುದ್ಧ ಭಕ್ತಿಯಿಂದ ಹೇಳಬೇಕು. ಶುದ್ಧವಾಗಿರ್ತಾರೆ. ದೇವರಿಗೆ ಹಾಕಿದ್ರೆ ಲಕ್ಷ್ಮಿಗೇನೂ ಹಾಕಬಾರದು. ದೇವರಿಗೆ ಹೂವು ಹಾಕಬೇಕು, ಆಮೇಲೆ ಲಕ್ಷ್ಮಿಗೆ ಹಾಕಬೇಕು. ಲಕ್ಷ್ಮಿ ಡೈರೆಕ್ಟ್ ಮ್ಯಾಲೆ ಹಾಕಿದ್ರೆ ಸ್ವೀಕಾರ ಮಾಡೋದಿಲ್ಲ. ದೇವರಿಗೆ ಹಾಕಿದ್ದೇನೆ ಹಾಕಬೇಕೆ ಹೊರತು ಪ್ರತಂತ್ರ ಹಾಕೋದಿಲ್ಲ. ಪುಣ್ಯಕ್ಕೆ ಇವತ್ತಿನ ಮದುವೆಗಳ ಕಾಲಕ್ಕೆ ಕೂಡ ಬಹಳ ಜನ ಗೊತ್ತಿರೋದಿಲ್ಲ. ಈಗ ಮದುವೆನೇ ಸರಿಯಾಗಿ ಮಾಡೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಹೊರಗೆ ಎರಡು ಹಾರಡು ಹೊರಗೆ ಹಾಕಿಬಿಡ್ತಾರೆ, ವರ ತೆಗೆದು ಆಮೇಲೆ ತನ್ನ ಕನ್ಯಾಕುಮಾರಿಯಲ್ಲಿ ಹಾಕ್ತಾರೆ. ಇವರೊಂದು ಹಾಕಿ, ಇವರೊಂದು ಫ್ರೆಶ್ ಹಾರ ಹಾಕೋಗಿಲ್ಲ. ವರಣಿ ಮೊದಲು ಹಾಕಿ ಅಲ್ಲೂ ಲಕ್ಷ್ಮೀನಾರಾಯಣ ಚಿಂತನೆ ಮಾಡಿ ಹಾಕಬೇಕು. ಆಮೇಲೆ ಅದನ್ನು ತಗೊಂಡು ಇದು ಹಾಕಬೇಕು. ಡೈರೆಕ್ಟ್ ಹಾಕೋಗಿಲ್ಲ ಅಂದರೆ ಯಾವಾಗಲೂ ಪುರುಷನಿಗೆ ಪುರುಷಾಂತರ್ಗತ ಪರಮಾತ್ಮನಿಗೆ ಹಾಕಿದ್ದನ್ನೇ ಲಕ್ಷ್ಮಿಗೆ ಹಾಕಬೇಕಾದ್ರಿಂದ ಡೈರೆಕ್ಟ್ ಹಾಕಿದ್ರೆ ಬರೋದೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ್ರು. ಹೂ ಹಾಕಿ ದೇವರಿಗೆ ಹಾಕಿ ಹಾಕಿ, ಹಾರ ಹಾಕಿ ದೇವರಿಗೆ ಹಾಕಿ ಹಾಕಿ, ಒಂದು ಯಾವುದೋ ನೆಕ್ಲೆಸ್ ಮಾಡಿಸಿದೆ ಲಕ್ಷ್ಮೀ ದೇವಿಗೆ, ದೇವರಿಗೆ ಹಾಕಿ ಆಮೇಲೆ ಹಾಕಿ, ದೇವ್ರ ಜೊತೆಗೆ ಹಾಕಿ, ಇನ್ನೂ ಭಾರಿ ಸಂತೋಷ. ಸಾರಿಗ್ರಾಮನ ಜೊತೆಗೆ ಒಟ್ಟಿಗೆ ಹಾಕಿ, ಆಗಲೂ ದೇವರಿಗೆ ಹಾಕಿ ಅವ್ರಿಗೆ ಬರುತ್ತೆ ಹೊರತು ಡೈರೆಕ್ಟ್ ಲಕ್ಷ್ಮೀ ದೇವಿ ಸ್ವೀಕಾರ ಮಾಡೋದಿಲ್ಲ ಅಲ್ಲ. ಯಾವ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ದೇವರಿಗೆ ಹಾಕದೆ ಹೋದರೆ ಯಾವ ದೇವತೆಗಳು ಕೂಡ ಅದನ್ನು ಮುಟ್ಟೋದೇ ಇಲ್ಲ, ಅಲ್ಲ ಗಣ್ಯ ಎತ್ತಿ ನೋಡೋದೇ ಇಲ್ಲ. ಸರಿಯಾದ ವಿದ್ಯುಕ್ತವಾದ ಪೂಜೆ ಮಾಡಿದರೆ ಮಾತ್ರ ಸ್ವೀಕಾರ ಮಾಡ್ತಾರೆ. ಆಮೇಲೆ ಇದಿಷ್ಟು ಲಕ್ಷ್ಮೀ ದೇವಿಯ ಬಗ್ಗೆ ಸೂಕ್ಷ್ಮ ಪರಿಚಯ. ಎಲ್ಲ ತೊಟ್ಟಿಗೆ ತಿಳ್ಕೊಂಡು ಆ ಪದ್ಯ ಹೇಳಿಕೊಂಡು ಸ್ತೋತ್ರ ಮಾಡಿದರೆ ಸರಿ ಹೋಗುತ್ತೆ. ಅವತಾರಗಳು ಯಾವುದೋ ತಿಳ್ಕೊಳ್ಬೇಕು. ಕಂಡುಕೊಂಡವ್ರು ಮಹಾಲಕ್ಷ್ಮಿ ಅಂತ ಬಿಡ್ತಾರೆ, ಅದು ತಪ್ಪದು. ಮಾತು ಹೇಳ್ತಾರೆ ಆಚಾರ್ಯರು, ದೇವ್ರ ಬಗ್ಗೆ ದೇವತೆಗಳ ಬಗ್ಗೆ ತಿಳ್ಕೋಬೇಕಾದ್ರೆ ಅವತಾರಾನ್ ಹರಿಯರ್ ಜ್ಞಾತ್ವ ನಾವತಾರ ಹರಿಶ್ಚಯ ತದಾವೇಶಾನ್ ತಥಾ ಸಮ್ಯ ಜ್ಞಾತ್ವಾ ಮುಕ್ತಿ ನಚಾನ್ಯತ. ದೇವರ ಅವತಾರಗಳು ಯಾವುದು ಸರಿಯಾಗಿ ತಿಳ್ಕೊಳ್ಬೇಕು. ಯಾವುದು ಅವತಾರಗಳಲ್ಲ ಅದು ಸರಿಯಾಗಿ ತಿಳ್ಕೊಳ್ಬೇಕು. ಯಾವ್ದ್ರಲ್ಲಿ ಆವೇಶ ಅದನ್ನು ತಿಳ್ಕೊಳ್ಬೇಕು. ಈ ಮತ್ತೆ ಇಲ್ಲದೆ ಹೋದರೆ ಅಭೇದ ತಿಳ್ಕೊಂಡಾಗುತ್ತೆ ಯಾರ ಜೊತೆಗೆ. ಕಂಡು ಲಕ್ಷ್ಮಿ ಅಂತ ಕರೆದು ಬಿಡ್ತಾರೆ. ಕೆಲವರಂತೂ ನಮ್ಮ ಯಾರೋ ಪಕ್ಕದ ಮನೆ ಇದ್ದಾರೆ, ಲಕ್ಷ್ಮಿ ಬರ್ತಾಳೆ ಅವ್ರಿಗೆ ಶುರು ಮಾಡಿಬಿಡ್ತಾರೆ ನಡೆಯಲ್ಲಿ. ಯಾರೋ ದೆವ್ವ ಬರ್ತಿರಬೇಕೆ ಹೊರತು ಲಕ್ಷ್ಮಿ ಬರೋ ಚಾನ್ಸಸ್ ಇಲ್ಲ. ಲಕ್ಷ್ಮಿ ಹಾಗೆಲ್ಲ ಬರೋದಿಲ್ಲ. ಅನುಗ್ರಹ ಮಾಡ್ತಾರೆ ಅಂತ ಹೇಳೋಣ. ಲಕ್ಷ್ಮಿ ಬರ್ತಾಳೆ, ನಮಗೆ ಕಾಫಿ ಕೊಟ್ಟರೆ ಕುಡಿತಾಳೆ, ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಆಗ್ತಾರೆ ಅವರು. ಅಂದರೆ ಜನಕ್ಕೆ ಗೊತ್ತಿಲ್ಲ ಅದರಿಂದ ಮಿಸ್ಯೂಸ್ ಮಾಡ್ಕೋತಾರೆ, ಇವರ ಅಜ್ಞಾನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಎಂದು ಹಾಗೆ ಮಾಡಬಾರ್ದು. ಜೀವನದಲ್ಲಿ ಮಹಾಲಕ್ಷ್ಮಿ ಪವಿತ್ರರಾದ್ದರಿಂದ ಎಂದೂ ಕೂಡ ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೋಬೇಕೆ ಹೊರತು ಅಲ್ಲಿ ಆವೇಶ ಇಲ್ಲಿ ಆವೇಶ ತಪ್ಪದು. ವಿದ್ಯುಕ್ತವಾಗಿ ಪ್ರತಿಷ್ಠಾಪನೆ ಆಗಿಲ್ಲ ಅಂದರೆ ಮಹಾಲಕ್ಷ್ಮಿಯಲ್ಲಿ ಇರೋದಿಲ್ಲ ಅಂತ. ತಂತ್ರಸಾರೋಕ್ತವಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಕೊಲ್ಲಾಪುರ ಮಹಾಲಕ್ಷ್ಮಿ ಸಾಕ್ಷಾತ್ ಗುರುವಿಗೆ ತಿಳಿದು ಬಂದ ಲಕ್ಷ್ಮಿ ರೂಪ, ಅಲ್ಲಿ ಪೂಜೆ ಮಾಡಿ. ಅಲ್ಲಿ ಎಲ್ಲೆಲ್ಲೂ ಪೂಜೆ ಮಾಡಲಿಕ್ಕೆ ಹೋಗ್ಬಾರ್ದು. ಲಕ್ಷ್ಮೀಧರ ಸಿಂಹ ಪೂಜೆ ಮಾಡಿ, ಲಕ್ಷ್ಮೀನಾರಾಯಣ ಪೂಜೆ ಮಾಡಿ. ಪ್ರತ್ಯೇಕ ಲಕ್ಷ್ಮಿ ಗುಡಿ ಇದ್ರೆ ಇಲ್ಲ, ಸಾಲಿಗ್ರಾಮ ಇರೋದ್ರ ಮೇಲೆ ಆ ರೀತಿ ಪ್ರಸಂಗ ಸಾಲಿಗ್ರಾಮ ಇಟ್ಟೆ ಪೂಜೆ ಮಾಡಬೇಕು. ಎಲ್ಲರೂ ಪೂಜೆ ಮಾಡಕ್ಕೆ ಬರೋದಿಲ್ಲ. ಎಲ್ಲ ಅನುಸಂಧಾನ ಸರಿಯಾಗಿದ್ದು ಪೂಜೆನ ಸರಿಯಾಗಿ ಮಾಡಿದ ಮೇಲೆ ನಮ್ಮ ನಿಜವಾದ ಸಂಪತ್ತು ಬಂದು ನಿಜವಾದ ಉದ್ಧಾರವಾಗಬೇಕು, ನಿಜವಾದ ಜ್ಞಾನ ಬರಬೇಕು. ಟೀಕಾರಾಯರು ಸುಧಾದಿಗ್ರ ಸುಧಾಗ್ರಂಥ ಶುರು ಮಾಡದೆ ಲಕ್ಷ್ಮಿ ಹೆಸರು ಹೇಳಿಕೊಂಡು ಶ್ರೀಹಪತ್ತೆ ವಿದ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾತ ಶುರು ಮಾಡ್ತಾರೆ. ಶ್ರೀಪತಿ ನಾರಾಯಣ ಅಲ್ಲಿಂದ ಶುರು ಮಾಡಬೇಕು. ಸೊ ಸುಧಾ ಹೋಗಬೇಕಾದ್ರೆ ಒಂದು ಲಕ್ಷ್ಮೀ ತತ್ವದಿಂದಲೇ ಪ್ರಾರಂಭ ಆಗೋದು. ಲಕ್ಷ್ಮೀ ದೇವಿ ತಾಯಿ, ನಾರಾಯಣ ತಂದೆ. ಬಹಳ ಸುಲಭ ಇದೆ. ತಂದೆ ಪರಿಚಯ ಯಾರು ಮಾಡಿಕೊಡ್ಬೇಕು? ಇವರು ನಿಮ್ಮಪ್ಪ ಅಂತ ಯಾರು ಹೇಳ್ಕೊಡ್ಬೇಕು? ತಾಯಿ ಮಗನಿಗೆ ತಾಯಿ ಹೇಳ್ಕೊಡ್ಬೇಕು. ತಾಯಿ ಅಂದರೆ ಶಾಸ್ತ್ರ. ಸೊ ಶಾಸ್ತ್ರದ ದೇವರು ತಿಳಿಬೇಕು. ಶಾಸ್ತ್ರ ಯೋನಿತ್ವ ಅಂತ ಅದಕ್ಕೆ ಕರೆಯೋದು. ಶಾಸ್ತ್ರ ಯೋನಿತ್ವ ಮಹಾಲಕ್ಷ್ಮಿ ಹೇಳಿದರೆ ಶಾಸ್ತ್ರ ಇಲ್ಲದವರು ಇಲ್ಲೇ ಇಲ್ಲ. ಅದರಿಂದಾಗಿನೇ ಅಧಿಕೃತವಾದಂಥ ಅರ್ಹತೆ ಮಹಾಲಕ್ಷ್ಮಿಗಿದೆ. ಅದನ್ನು ಹೇಳ್ತಕ್ಕಂಥದ್ದು ಅಧಿಕ ಗುರುಗಳು ಆಚಾರ್ಯರೆಲ್ಲ ತಿಳಿಸ್ತಾ ಹೋಗ್ತಾರೆ. ಆದ್ದರಿಂದ ಆ ಕ್ರಮದಲ್ಲಿ ಚಿಂತನೆ ಮಾಡಿ ಉದ್ಧಾರ ಆಗಬೇಕು. ಇನ್ನು ಮುಂದೆ ನಮ್ಮ ಲಕ್ಷ್ಮೀ ದೇವಿ ಪೂಜೆ ವರಮಹಾಲಕ್ಷ್ಮಿ ಆ ರೀತಿ ಅಲ್ಲ, ಪ್ರತಿನಿತ್ಯನೂ ಮಾಡಬೇಕು. ನೆನಪಿರಲಿ, ಪ್ರತಿನಿತ್ಯ ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀನಾರಾಯಣ ಅಂತ ಯಾವಾಗ ಹೇಳಿದ್ದೇವೆ ಅದಿಷ್ಟು ಲಕ್ಷ್ಮೀ ಪೂಜೆನೇ. ವಿಶೇಷವಾಗಿ ವರಮಹಾಲಕ್ಷ್ಮಿ ದಿವಸ, ಸಂಪತ್ ಶುಕ್ರವಾರ ಇತ್ಯಾದಿ ವಿಶೇಷ ಪೂಜೆ ಅಷ್ಟೇ ಹೊರತು ಅದು ಉಳಿದ ದಿವಸದಲ್ಲಿ ಲಕ್ಷ್ಮೀ ಪೂಜೆ ಬಿಡ್ತೇವೆ ಅಂದರೆ ಲಕ್ಷ್ಮೀ ಪೂಜೆ ಅಲ್ಲ. ಪ್ರತಿ ಕ್ಷಣದಲ್ಲೂ ಲಕ್ಷ್ಮೀನಾರಾಯಣ ದೇವ್ರ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಧರ, ಶ್ರೀಧರ ಲಕ್ಷ್ಮೀಧರಾಭ್ಯಾಮ್ ಆಸ್ತಿ ಇಷ್ಟ. ಮಧ್ಯೆ ದೇವರು, ಈ ಕಡೆ ಲಕ್ಷ್ಮೀ ರೂಪ, ಈ ಕಡೆಗೆ ಧರಾರೂಪ ಪೂಜೆ ಮಾಡಬೇಕು. ಶ್ರೀ ಭೂರೂಪ ದುರ್ಗಾರೂಪ ಅದರ ಸಮೇತ ದೇವರನ್ನ ಆರಾಧನೆ ಮಾಡೋ ಅಭ್ಯಾಸ ಮಾಡಿದರೆ ಅವತ್ತು ಮಾಡ್ತೇವೆ, ಇವತ್ತು ಮಾಡ್ತೇವೆ ಇಲ್ಲ, ವರ್ಷ ಪೂರ್ತಿ ಮಾಡ್ತೇವೆ, ಪ್ರತಿನಿತ್ಯ ಮಾಡ್ತೇವೆ, ಪ್ರತಿ ಕ್ಷಣವೂ ನಮ್ಮ ಶಕ್ತಿ ಇದ್ದಷ್ಟು ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಮಾಡಿ ಉದ್ಧಾರವಾದರೆ ಅವ್ರು ಏನು ಮಾಡ್ತಾರೆ? ಕೊನೆಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಲಕ್ಷ್ಮೀದೇವಿಯಾಗಿ ಹೇಳ್ತಾರೆ. ಇನ್ನು ಯಾವ ದೇವತೆಗಳಿಗೂ ಕೂಡ ಮೋಕ್ಷ ಕೊಡೋ ಶಕ್ತಿ ಇಲ್ಲ, ಮೋಕ್ಷ ಕೊಡೋ ಶಕ್ತಿ ಇರೋದು ಇಬ್ಬರಿಗಿದೆ, ಲಕ್ಷ್ಮೀನಾರಾಯಣರಿಗೆ ಮಾತ್ರ, ನಾರಾಯಣನಿಗಿದೆ, ಮಹಾಲಕ್ಷ್ಮಿಗಿದೆ. ವಾಯುದೇವರಿಗೆ ಮೋಕ್ಷ ಕೊಡಿಸೋ ಶಕ್ತಿ ಇದೆ. ವಿಷ್ಣುರಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಅವ್ರು ಹೇಳಿದ್ರೆ ದೇವರು ಕೊಟ್ಟೆ ಕೊಡ್ತಾರೆ, ಬಟ್ ಕೊಡಬೇಕಾದ ದೇವರೇ ನೆನಪಿರಲಿ. ಲಕ್ಷ್ಮೀದೇವಿಗೂ ಮೋಕ್ಷ ಕೊಡೋ ಶಕ್ತಿ ಇದೆ. ಹೊಸ ವಿಚಾರ, ಶ್ರೀಯಂ ವಸಾನ ಅಮೃತತ್ವ ಮಾಯನ್ನಂತ ವೇದ ಮಂತ್ರದಲ್ಲಿ ಹೇಳುತ್ತಾರೆ. ಲಕ್ಷ್ಮೀದೇವಿಗೆ ಮೋಕ್ಷ ಕೊಡೋ ಶಕ್ತಿ ಇದೆ. ಆಚಾರ್ಯ ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ, ಮೋಕ್ಷ ಲಕ್ಷ್ಮೀದೇವಿ ಕೊಡ್ತಾರೆ. ನಿಮಗೆ ಖುಷಿ ಆಗಿದ್ರೆ ಲಕ್ಷ್ಮೀದೇವಿಂದ್ರೆ ಮೋಕ್ಷ ಹೋಗಬೇಡ ಅಂತ ಕೇಳಿದರೆ, ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾರೆ 12ನೇ ಅಧ್ಯಾಯ ಭಗವದ್ಗೀತೆ. ಕೃಷ್ಣ ನಿನ್ನೆ ಪೂಜೆ ಮಾಡೋರು ಇದ್ದಾರೆ, ಲಕ್ಷ್ಮೀ ಪೂಜೆ ಮಾಡೋರು ಇದ್ದಾರೆ, ಇಬ್ಬರು ಮೋಕ್ಷಕ್ಕೆ ಹೋಗ್ತಾರೆ, ಇದರಲ್ಲಿ ಯಾರು ಉತ್ತಮ ಅಂತ ಪ್ರಶ್ನೆ ಕೇಳುತ್ತಾರೆ. ನಿನ್ನ ಪೂಜೆ ಮಾಡಿ ಮೋಕ್ಷಕ್ಕೆ ಹೋಗೋರು ಶ್ರೇಷ್ಠನೋ, ಲಕ್ಷ್ಮೀ ಪೂಜೆ ಮಾಡಿ ಮೋಕ್ಷಕ್ಕೆ ಹೋಗೋರು ಶ್ರೇಷ್ಠನೋ? ಆ ಕೃಷ್ಣ ಹೇಳ್ತಾನೆ, ಲಕ್ಷ್ಮೀ ಪೂಜೆ ಮಾಡಿದ್ರೆ ಮೋಕ್ಷ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗ್ಯಾರಂಟಿ ತಮಸ್ಸು ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಕ್ಲೇಶು ಅಧಿಕತರಸ್ತೇಷ ಪೃಥಕ್ ಶ್ರೇಯಂ ಉಪಾಸತಾಂ ಅವ್ಯಕ್ತ ಸಕ್ತ ಚೈತಸಾಮ್ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ರಿಸ್ಕಿ ಅದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಲಕ್ಷ್ಮೀದೇವಿ ಕ್ಷಮಿಸೋದಿಲ್ಲ ಅಂತೆ, ಭಾರಿ ಉಗ್ರರು. ಆದ್ದರಿಂದ ನನ್ನ ಪೂಜೆ ಮಾಡಿದರೆ ಲಕ್ಷ್ಮೀದೇವಿ ತಾನೋ ಅನುಗ್ರಹ ಮಾಡ್ತಾನೆ, ಮೋಕ್ಷ ಗ್ಯಾರಂಟಿ. ಅದು ಕೃಷ್ಣ ಅಲ್ಲೇ ಈ ಶ್ಲೋಕ ಬರೋದು, ದೇಶಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿನ ಚಿರಾತ್ಮಾರ್ಥ ಮಯ್ಯಾವೇಶಿತ ಚೇತಸ. ನನ್ನಲ್ಲಿ ಯಾರು ಭಕ್ತಿ ಮಾಡ್ತಾರಲ್ಲ ಅದು ಬಹಳ ಸುಲಭದ ಮಾರ್ಗ, ಲಕ್ಷ್ಮೀನ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಬಹಳ ಕಷ್ಟಕರವಾದ ಮಾರ್ಗ, ನನ್ನ ಪೂಜೆ ಮಾಡಿ ಮೋಕ್ಷಕ್ಕೆ ಸುಲಭವಾದ ಮಾರ್ಗ ಅಂತ ಹೇಳ್ತಾ, ಲಕ್ಷ್ಮೀನಾರಾಯಣ ಅಂತ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕೆ ಹೊರತು ಬರೀ ಲಕ್ಷ್ಮಿಯಿಂದ ಮೋಕ್ಷಕ್ಕೆ ಹೋಗಲು ಸಾಧ್ಯ ಇಲ್ಲ. ಶಕ್ತಿ ಇದೆ, ಇಂಪ್ರಾಕ್ಟಿಕಬಲ್ ಶಕ್ತಿ ಇದೆ ನಿಜ, ಆದರೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತೇಳಿ ತಿಳಿಸಿದ್ದಾನೆ. ಆದ್ದರಿಂದ ನಾರಾಯಣನ ಪೂಜೆಯನ್ನು ಮಾಡಿಯೇ ಮೋಕ್ಷ ಹೊಂದಬೇಕು, ಲಕ್ಷ್ಮೀಪತಿಯಿಂದನೇ ಆರಾಧನೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ತಾನೆ. ಇನ್ನು ರಾಯರು ತಮ್ಮ ಗ್ರಂಥಗಳಲ್ಲಿ ಬರೀಬೇಕಾದ್ರೆ ನಾವೆಲ್ಲ ಮನೋದೇವತೆ ರುದ್ರದೇವರು ಅಂತ ಭಾವಿಸಿದ್ದೆ, ಅದು ನಿಜನೇ. ಅದಕ್ಕಿಂತ ಮುಖ್ಯ ಯಾರು ಅಂದರೆ ಸಕಲ ವಾಂಗ್ಮನಸ್ಸ ದೇವತಾಯ ಶ್ರೀಯ, ಸಕಲ ಮಾತು ಮನಸ್ಸುಗಳಿಗೆ ಅಭಿಮಾನ ದೇವತೆ ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ. ಇನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಲೇ. ಮಹಾಭಾರತದ ಒಂದು ಆರಂಭದ ಶ್ಲೋಕಗಳಲ್ಲಿ ಬಂದಿದೆ, ಅಲ್ಲಿ ದೇವೀಂ ಸರಸ್ವತೀಂ ಚೈವ ಅಂತ ಬಂದಿದೆ. ತುಂಬ ಜನ ಅರ್ಥ ಮಾಡ್ಕೋಬೇಕಾದ್ರೆ ಸರಸ್ವತೀಂ ದೇವೀಂ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆಚಾರ್ಯ ಹೇಳ್ತಾರೆ ಹಾಗಲ್ಲ, ದೇವಿ ಅಂದರೆ ಮಹಾಲಕ್ಷ್ಮಿ, ಸರಸ್ವತಿ ಅಂದರೆ ಸರಸ್ವತಿ. ಮಹಾಲಕ್ಷ್ಮಿಯೂ ನಮಸ್ಕಾರ ಮಾಡಬೇಕು, ಸರಸ್ವತಿಗೂ ನಮಸ್ಕಾರ ಮಾಡಬೇಕು. ಮಹಾಲಕ್ಷ್ಮಿ ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದರೆ, ಲಕ್ಷ್ಮೀರ್ ಭಾಗ್ಯಸ್ಯ ದೇವತ, ಲಕ್ಷ್ಮೀದೇವಿ ಭಾಗ್ಯದ ದೇವತೆ. ಭಾಗ್ಯ ಇಲ್ಲದ ಹೋದರೆ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನಾರಾಯಣನ ಪೂಜೆಗೆ ಮೊದಲು ಬೇಕಾದಂಥ ಭಾಗ್ಯ, ಆದ್ದರಿಂದ ಭಾಗ್ಯದ ದೇವತೆ ನಾನು ಮಹಾಲಕ್ಷ್ಮಿ, ಆದ್ದರಿಂದ ಅವ್ರ ಪೂಜೆ ಮಾಡಲೇಬೇಕು ಅಂತ ಆಚಾರ್ಯರು ತಿಳಿಸ್ತಾ, ಇಂಡಿಪೆಂಡೆಂಟಾಗಿ ಮಾಡಬಾರ್ದಷ್ಟೇ, ನಾರಾಯಣ ಜಯಂತಿ ಮಾಡಬೇಕು ಅಂತ ತಿಳಿಸ್ತಾರೆ. ಅನುಸಂಧಾನ ಕ್ರಮ ಸೇರಿದರು. ಇನ್ನು ದೇವ ಅಂದ ತಕ್ಷಣ ಯಾರು? ನಾರಾಯಣ. ದೇವಿ ಅಂದರೆ ಯಾರು? ಮಹಾಲಕ್ಷ್ಮಿ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ. ನಮಗೆ ಮಾಧುರ್ಯ ದೇವಿ ಅಂದ ತಕ್ಷಣ ಬೇರೆಯವ್ರು ನೆನಪಾಗಿಬಿಡ್ತಾರೆ, ಆದರೆ ದೇವಿ ಅಂದರೆ ಶುದ್ಧ ವೈದಿಕ ಪದ, ಅದು ದೇವ ನಾರಾಯಣ ದೇವಿ ಮಹಾಲಕ್ಷ್ಮಿ. ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾರೆ. ಹಣ ಬಂಧಕವಾಗೋದು ದೇವರನ್ನು ಬಿಟ್ಟಾಗ, ಹಣ ಮೋಚಕವಾಗೋದು ದೇವರನ್ನು ಹಿಡಿದಾಗ. ಅದಕ್ಕೆ ದೈವಿ ಮಾಯಾ ಅಂದರೆ ಮಹಾಲಕ್ಷ್ಮಿ. ಬರೀ ದೇವಿ ಅಮಾಯ ಕೆಟ್ಟ ಲಕ್ಷ್ಮಿ ಅಂತ ಹೇಳಿದ್ರೆ ಅಲಕ್ಷ್ಮಿ. ಇವತ್ತು ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಂತಲೂ ಮಾಡ್ತಾರೆ, ಆಮೇಲೆ ಭಾದ್ರಪದ ಬರ್ತಿರ್ಲಿಕ್ಕೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ಆಕೆ ನಿಜವಾಗ್ಲೂ ಕೂಡ ಕಲಿಯ ಹೆಂಡತಿ, ಆಕೆ ಪೂಜೆ ಮಾಡಬೇಕಂತ ಕೇಳಿದರೆ ಜಯಲಕ್ಷ್ಮಿ ಪೂಜೆ ಅಲ್ಲದು, ಜ್ಯೇಷ್ಠ ಲಕ್ಷ್ಮಿ ಪೀಡೆ ಪರಿಹಾರವಾಗಲಿ ಅಂತ ಮಹಾಲಕ್ಷ್ಮಿ ಪೂಜೆ ಮಾಡೋದು. ಶಾರ್ಟ್ ಫಾರಂ ಏನಾಗ್ಬಿಟ್ಟಿದೆ ಅದು ಕೊನೆಗೆ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಂತ ಆಗ್ಬಿಟ್ಟಿದೆ ಕೊನೆಗೆ. ಸಾರಿಗನ್ನ ಸಾರಿಗೆ ಅಂತ ಇರ್ತಲ್ಲ ಹಾಗೆ, ಸಾರಿಗಲ್ಲ ಅನ್ನ ಇವರಿಗೆ ಅನ್ನ, ಸಾಲ್ ಕಲಿಸೋಸ್ಕರ ಅನ್ನ, ಸಾರಿಗನ್ನ ಮಸರಿಗನ್ನ ಅಂತ ಹೇಳಿದರೆ ಅದು ಶಾರ್ಟ್ ಫಾರಂ ಬಂದಿರೋದು ಕೊನೆಗೆ. ಶಾರ್ಟ್ ಅಡಿಗೆ ಗಿದ್ದಲುಬೇಕು, ಅಡಿಗೆ ಗಿದ್ದಲುಬೇಕು ಅಂತ ಕೇಳಿದ್ರೆ ಹಾಗೆ ಅಡಿಗೆ ಗೆದ್ರು ಅಂತ ಕೇಳಿ ಅಡಿಗೆ ಮಾಡ್ಲಕ್ಕೆ ಕೂತಲು ಹೊರತು ಅಕ್ಕಿ ಅಕ್ಕಿನೂ ಬೇಕು ಇದ್ಲೂ ಬೇಕು. ಇದ್ಲು ಪಾತ್ರೆ ಒಳಗೆ ಹಾಕಿ ಬೇಯಿಸಿದ್ರೆ ಗತಿ ಏನಾಗಬೇಕು, ಕೆಳಗಿರಬೇಕು ಅದು ಮೇಲೆ ಇರಬೇಕು. ಆ ಥರ ಜ್ಯೇಷ್ಠಾಲಕ್ಷ್ಮಿ ಪೀಡಾ ಪರಿಹಾರಾರ್ಥ ಮಹಾಲಕ್ಷ್ಮಿ ಪೂಜಾ ಕರಿಷಿ, ಶಾರ್ಟ್ ಫಾರ್ಮ್ ಬಂದು ಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿ ಪೂಜೆನೇ ಆಗೋಗ್ಬಿಟ್ಟಿದೆ, ತಪ್ಪದು ಹಾಗನ್ಬಾರದು. ನಿಜವಾಗ್ಲೂ ಮಹಾಲಕ್ಷ್ಮಿ ಪೂಜೆನೇ ಮಾಡಬೇಕು. ಅದೆಲ್ಲ ತಿಳ್ಕೊಂಡು ಸರಿಯಾಗಿ ಆರಾಧನೆ ಮಾಡಿದರೆ ಅದು ನಮಗೆ ಇವತ್ತಿನ ಒಂದು ಶಾಶ್ವತ ಉದ್ಧಾರದ ಹಾದಿ ತೋರಿಸ್ತಾರೆ. ಆದ್ದರಿಂದ ಅಂತ ಲಕ್ಷ್ಮೀ ತತ್ವದ ಆರಾಧನೆ ಬಹಳ ಮುಖ್ಯವಾಗಿ ನಮಗೆ ಬೇಕು. ನಾರಾಯಣನಿಗೆ ಪ್ರಿಯ ಅಲ್ಲ ಅಂತ ನಮಗೆ ಬೇಕಿಲ್ಲ. ಮೊದಲು ಅನ್ಯಾಯದ ಸಂಪಾದನೆ ಎಲ್ಲ ನಾರಾಯಣನಿಗೆ ಅಪ್ರಿಯ, ನ್ಯಾಯದ ಸಂಪಾದನೆ ಮಾತ್ರ ಪ್ರಿಯ. ಆಚಾರ್ಯ ಸ್ಪಷ್ಟ ಮಾತು ಹೇಳಿದ್ದಾರೆ, ಅದರಂತೆ ಧರ್ಮದ ಹಾದಿ ಬಿಡದೆ ಹೋಗ್ತು. ಮೊದಲ ಮೊದಲು ಕಷ್ಟ ಅನಿಸ್ತದೆ ನಮಗೆ, ಆಮೇಲೆ ಅದೆಷ್ಟು ಸುಖ ಅಂತ ಗೊತ್ತಾಗ. ಅನ್ಯಾಯ ಬಿಡೋದು ಕಷ್ಟ, ಬಿಟ್ಟಮೇಲೆ ಅದರ ಮಹತ್ವ ಗೊತ್ತಾಗೋದ್ರಿಂದ ಆ ರೀತಿ ಮಾಡಿ ನಮಗೆ ತಾತ್ಕಾಲಿಕ ಸಂಪತ್ತು ಬೇಡ, ಶಾಶ್ವತ ಸಂಪತ್ತು ಬೇಕು ಅನ್ನೋ ದೀಕ್ಷೆಯಿಂದ ಕೆಲಸವನ್ನು ಮಾಡಬೇಕು. ರುಕ್ಮಿಣಿಯಾಗಿ ತೋರಿಸ್ತಾರೆ, ಶಿಶುಪಾಲಾದಿಗಳನ್ನು ನಾನು ಕಣ್ಣೆತ್ತಿ ನೋಡೋದಿಲ್ಲ ನಾರಾಯಣ, ನೀನೇ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಕೂಡ ರಾವಣ ಎಷ್ಟು ಪ್ರಯತ್ನ ಪಟ್ಟರು ಕೂಡ ರಾಮನೇ ನನ್ನ ಪತಿ ತೋರಿಸ್ತಾರೆ. ದೇವರನ್ನ ಬಿಡಿಸ್ಲಿಕ್ಕಾಗೋದಿಲ್ಲ, ಲಕ್ಷ್ಮಿಯನ್ನ ದೇವರಿಂದ ದೂರ ಮಾಡಕ್ಕೆ ಆಗೋದಿಲ್ಲ, ದೂರ ಮಾಡಕ್ಕೆ ಹೋಗೋರೆಲ್ಲ ರಾವಣನಂತೆ ಸಾಯ್ತಾರೆ ಅಂತ ತೋರಿಸ್ಬೇಕಾಗಿದೆ. ಒಂದರ್ಥ ಇಡೀ ರಾಮಾಯಣ ಪೂರ್ತಿ ಹೇಳೋದೇನು, ನಾನು ರಾಮ ಬೇಡ ಲಕ್ಷ್ಮಿ ಬೇಕು ಅಂತ ರಾವಣ ಹೋದ, ಅವನೇನಾದ್ರೆ ಗೊತ್ತಾಯ್ತು, ರಾಮ ಬೇಡ ಲಕ್ಷ್ಮಿ ಬೇಕಷ್ಟೇ, ಅವನು ಸೀತೆ ಬೇಕು. ಇದು ರಾಮಾಯಣದ ಎಸೆನ್ಸೇ. ಯಾರು ದೇವರನ್ನು ಬಿಟ್ಟು ಬರೀ ಸಂಪತ್ತು ಬೇಕು ಅಂತ ಇಷ್ಟಪಡ್ತಾರೋ ಅವಾಗ ರಾವಣನಂತೆ ಸಾಯ್ತಾರೆ, ಇದರ. ಆದರೆ ಹನುಮಂತ ಏನು ಮಾಡ್ತಾನೆ, ರಾಮ ಸೀತೆಯರ ಜೊತೆಗೆ ಆರಾಧನೆ ಮಾಡ್ತಾನೆ. ಅದಕ್ಕೆ ಅನುಕೂಲ ಏನಾಯಿತು, ಪಟ್ಟಾಭಿಷೇಕ ಆದ ಮೇಲೆ ರಾಮದೇವರು ಹೇಳ್ತಾರೆ, ಸೀತಾ ನನಗೆ ಹನುಮಂತ ಭಾರಿ ಪ್ರಿಯ, ನಿನಗ್ಯಾರ ಪ್ರಿಯ, ಬಾಯಿ ಬಿಟ್ಟು ಹೇಳಬೇಡ, ಉಳಿದವರು ಬೇಜಾರಾಗುತ್ತೆ, ಈಗ ಹಾರ ಕೊಡ್ತೇನೆ, ಆ ಹಾರ ಹಾಕಿಬಿಡು ಕೊಳ್ಳಲ್ಲಿ ಅಂತ ಹೇಳಿದರು. ರಾಮಸ್ಯ ವಾಣ್ಯ ಮಣಿಮಂಜುವಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಭವಂತ. ತಕ್ಷಣ ಸೀತಾದೇವಿ ಹನುಮಂತನೊಳಗೆ ಕಟ್ಟಿಬಿಡ್ತಾಳೆ. ನೋಡಿ, ರಾವಣನಿಗೆ ಸೀತಾದೇವಿ ಸಿಗಲಿಲ್ಲ, ಪತ್ನಿಯಾಗಬೇಕು ಅಂತ ಅಪೇಕ್ಷೆ ಪಟ್ಟ, ಹನುಮಂತನೇ ಸಿಕ್ಕಲು. ತಾಯಿಯಾಗಬೇಕು ಅಂತ ಹೇಳಿದ್ರು, ತಾಯಿಯಾಗಬೇಕು ಅಂದರೆ ಸಿಗ್ತಾಳೆ, ಪತ್ನಿಯಾಗಬೇಕು ಅಂದರೆ ಬಂದಾಗಿಬಿಡ್ತಾಳೆ. ಪತ್ನಿ ಆಗೋದಂದ್ರೇನು, ನನ್ನ ಕೈಲಿರಬೇಕು, ಅದು ಪತ್ನಿ ಆದಾಗೆ ದೇವರ ಅನುಗ್ರಹ ಮಾಡಿಸ್ಬೇಕು, ಅದು ತಾಯಿಯಾದಾಗೆ. ಆದ್ರೆ ಸಂಪತ್ತನ್ನು ನಾನು ಸ್ವಾಮಿತ್ವವನ್ನು ಹೊಂದಲಿಕ್ಕೆ ತಗೋಬಾರದು, ಅದರಿಂದ ದೇವರಿಗೆ ವಾದಕ್ಕೆ ಹಾಕಬೇಕು ಅಂತ ತಗೊಂಡ್ರೆ ಉದ್ಧಾರವಾಗ್ತಾನೆ ಎಂಬುದು ಲಕ್ಷ್ಮೀ ತತ್ವದ ಮುಖಗಳು. ಈ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಮೇಲೆ ಶಿವನ ಬಗ್ಗೆ, ಶಿವನ ಬಗ್ಗೆನೂ ಅನೇಕ ಗೊಂದಲಗಳು. ಹೇಗೆ ಲಕ್ಷ್ಮೀನ ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಕ್ಕಂಥ ಒಂದು ಶಾಕ್ತ ಮತ ಇದೆಯೋ, ಶಿವನನ್ನೇ ಸರ್ವೋತ್ತಮ ಅಂತ ಆರಾಧನೆ ಮಾಡಿದ ಪಾಶುಪತ ಮತ ಅಂತಲೂ ಇತ್ತು. ಇವತ್ತು ಅತಿ ಹೆಚ್ಚು ಪಂಗಡ ಇರೋದು ಎರಡೇ, ಒಂದು ಶೈವರು ವಿಷ್ಣು, ಉಳಿದವರೆಲ್ಲ ಇದ್ದಾರೆ, ಸ್ವಲ್ಪ ನಂಬರ್ ಕಡಿಮೆ. ಒಟ್ಟು 6 ಜನ ಇದ್ದಾರೆ ಅಂತ ಹೇಳ್ತಾರೆ. ಶಾಕ್ತರಿದ್ದಾರೆ, ಗಾಣಪತರಿದ್ದಾರೆ, ಗಾಣಪತರು ಗಣೇಶ ಸರ್ವೋತ್ತಮ ಅಂತ ಹೇಳಿದ್ರು, ಸೌರರಿದ್ದಾರೆ ಸೂರ್ಯ ಸರ್ವೋತ್ತಮ ಅಂತ ಹೇಳ್ತಾರೆ, ಪಾಶುಪತರು ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಶಾಕ್ತರು ದೇವಿ ಸರ್ವೋತ್ತಮ ಅಂತ ಕರೀತಾರೆ, ಸ್ಕಾಂದರು ಅಂದರೆ ಷಣ್ಮುಖ ಸರ್ವೋತ್ತಮ ಅಂತ ಕರೀತಾರೆ. ಅವರೆಲ್ಲರೂ ಇದ್ದಾರೆ, ಮೆಜಾರಿಟಿ ಇವರು. ವೈಷ್ಣವ ವರ್ಷ ಶೈವರೇ ಜಾಸ್ತಿ ಇರೋದು, ಯಾವಾಗಲೂ ಕೂಡ ಇತಿಹಾಸದಲ್ಲಿ ಇರೋದೇ ಅವರೇ ಜಾಸ್ತಿ. ಅದರಿಂದ ಎರಡು ಗುಂಪು ಶುರುವಾಗಿದೆ. ಶೈವರು ವಿಷ್ಣು ದ್ವೇಷ ಮಾಡ್ತಾರೆ, ಅದು ಔಟ್ ಆ್ಯಂಡ್ ಔಟ್ ಮಾಡ್ತಾರೆ, ಸಂಶಯ ಇಲ್ಲ. ಅದು ವೈಷ್ಣವರೇ ಶುರು ಮಾಡಿ ಶಿವನ ದ್ವೇಷ ನಾವು ಮಾಡೋಣ ಶುರು ಮಾಡಿದ್ರೆ ತಪ್ಪಾಗಲ್ಲ, ಹಾಗೆ ಮಾಡಬಾರ್ದು. ವೈಷ್ಣು ಶೈವರು ವಿಷ್ಣು ದ್ವೇಷ ಮಾಡ್ತಾರೆ ಅಂಥೇಳಿ ವೈಷ್ಣವರು ದ್ವೇಷ ಮಾಡ್ತಾರೆ ಅಂಥೇಳಿ ವೈಷ್ಣವರು ಶಿವದ್ವೇಷ ಎಂದೆಂದೂ ಮಾಡಬಾರ್ದು. ಅದಕ್ಕೆ ಶಾಸ್ತ್ರ ಒಪ್ಪೋದಿಲ್ಲ. ಕಾರಣ ಏನು ಅಂದರೆ, ಶಿವ ಸಾತ್ವಿಕ ದೇವತೆ, ಶಿವ ಪೂಜ್ಯನಾದ ದೇವತೆ, ಮನೋನಿಯಾಮಕನಾದ ದೇವತೆ ಅಂತ ಶಿವನ ಮಹಿಮೆಯನ್ನು ವರ್ಣನೆ ಮಾಡ್ತಾರಾದ್ರಿಂದ ಶಿವನನ್ನು ಬಿಡಾಗಿಲ್ಲ. ಮುಗುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷನಿನ್ನ ಪ್ರೇರಣೆ ಇಲ್ಲದೆ. ಇದೆಲ್ಲ ಮಾತು ಅರ್ಥ ಮಾಡಿಕೊಂಡ್ಮೇಲೆ ಶಿವನಲ್ಲಿ ಸರಿಯಾದ ಭಕ್ತಿ ಮಾಡೋದು ಮುಖ್ಯವಾದ ಕರ್ತವ್ಯ. ಶಿವನ ದ್ವೇಷವನ್ನು ಯಾವ ಕಾಲಕ್ಕೂ ಮಾಡಬಾರ್ದು. ಸರ್ವೋತ್ತಮ ಅಂತ ಪೂಜೆ ಮಾಡಲೇಬಾರದು, ಮನೋನಿಯಮಾಕಂತಗಳು ಪೂಜೆ ಮಾಡದೇ ಇರಲೇಬಾರದು. ಎರಡು ಮುಖ ಪೂಜೆ, ಆ ರೀತಿ ಪೂಜೆ ಮಾಡಲೇಬಾರದು, ಈ ರೀತಿ ಪೂಜೆ ಮಾಡದೇ ಇರಲೇಬಾರದು. ಆದ್ದರಿಂದ ಶಿವನ ಆರಾಧನೆ ನಮಗೆ ಬಹಳ ಮುಖ್ಯವಾದದ್ದು. ಸರಿಯಾದ ರೀತಿ ಪೂಜೆ ಮಾಡೋದು. ಇಬ್ಬರು ಶಿವ ಇಲ್ಲ, ಈ ಮತ್ತೆ ಶಿವ ಒಬ್ಬನೇನೆ, ವೈಷ್ಣವರ ಶಿವ ಬೇರೆ ಈ ಶಿವ ಬೇರೆ ಅಂತೇಳಿ ಭಾಗ ಮಾಡ್ಕೋಬಾರ್ದು. ಒಬ್ಬನೇ ಶಿವನನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಸದ್ಗತಿ ಕೊಡ್ತಾರೆ, ತಪ್ಪಾಗಿ ಆರಾಧನೆ ಮಾಡಿದರೆ ದುರ್ಗತಿ ಕೊಡ್ತಾರೆ. ಸರಿಯಾಗಿ ಆರಾಧನೆ ಮಾಡೋದಕ್ಕೆ ಎಕ್ಸಾಂಪಲ್ ಬೇಕು ಅಂತ ಕೇಳಿದರೆ ಮಾರ್ಕಂಡೆ ಇರೋರೆಲ್ಲ ಸರಿಯಾಗಿ ಆರಾಧನೆ ಮಾಡಿದವರು, ಅದಕ್ಕೆ ಎಷ್ಟು ಲೋಕಮಾನ್ಯರಾಗಿದ್ದಾರೆ. ರಾವಣಾದಿಗಳು ತಪ್ಪಾಗಿ ಆರಾಧನೆ ಮಾಡಿದವರು, ಸರ್ವನಾಶ ಕಂಡುಬಿಟ್ಟಿದ್ದಾರೆ. ಭಸ್ಮಾಸುರ ಅಂತೂ ಔಟ್ ಆ್ಯಂಡ್ ಔಟ್ ಜಗತ್ತಿನ ಇತಿಹಾಸ. ಪೂಜೆ ಮಾಡಿ ಅವತ್ತೇ ಸತ್ತ, ಎಂದು ವರ ತಗೊಂಡು ಅವತ್ತೇ ಸತ್ತು ಹೋಗಿಬಿಡ್ತಾರೆ ಭಸ್ಮಾಸುರ. ಸರ್ವೋತ್ತಮ ಅಂತ ಆರಾಧನೆ ಮಾಡಿದ, ಮತ್ತೆ ಶಿವನಲ್ಲಿ ಭಕ್ತಿಯಿಂದ ಮಾಡಲಿಲ್ಲ ಅವನು, ಪಾರ್ವತಿ ತನ್ನ ಹೆಂಡತಿ ಆಗಬೇಕು ಮಾಡಿದ್ದಾನೆ, ಫಲಿತಾಂಶ ಸತ್ತು ಹೋಗಿಬಿಡ್ತಾನೆ. ಆದ್ದರಿಂದ ತಾರತಮ್ಯವನ್ನು ಬಿಟ್ಟು ಪೂಜೆ ಮಾಡಬಾರ್ದು, ಪೂಜೆ ಮಾಡಲೇನೂ ಇರಬಾರ್ದು. ಮನೋನಿಯಾಮಕದ ಅನುಸಂಧಾನ ಸರಿ ಇರಬೇಕು. ರುದ್ರದೇವರು ಎರಡು ಮುಖ, ಒಂದು ಮನಸ್ತತ್ವಕ್ಕೆ ಅಭಿಮಾನಿ ದೇವತೆಗಳು, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು, ಎರಡು ಮುಖ ಇದೆ. ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು ಗರುಡಶೇಷರೊಂದಿಗೆ, ಅದೇ ರೀತಿ ಮನಸ್ತತ್ವಕ್ಕೆ ಗರುಡಶೇಷರೊಂದಿಗೆ ಅಭಿಮಾನಿ ದೇವತೆಗಳು, ಅದರಲ್ಲೇ ಸ್ಪೆಷಲ್ ಕಂಪಾರ್ಟ್ಮೆಂಟ್ಸ್. ಅಹಂಕಾರ ತತ್ವದಲ್ಲಿ ಹೆಚ್ಚು ಭಾಗಕ್ಕೆ ಅವರು, ಮನಸ್ತತ್ವಕ್ಕೆ ಹೆಚ್ಚು ಭಾಗ ಇವರು. ಆದ್ದರಿಂದ ರುದ್ರದೇವರನ್ನು ವಿಶೇಷವಾಗಿ ಮನೋನಿಯಾಮಕರು ಹೈಲೈಟ್ ಮಾಡ್ತಾರೆ. ಅವರ ಒಟ್ಟು ಪರಿಚಯ ಜಗನ್ನಾಥದಾಸರು ಒಂದೇ ಇದ್ರಲ್ಲಿ ಮಾಡಿಕೊಡ್ತಾರೆ, ಒಂದೇ ಸಮಗ್ರ ಪರಿಚಯ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾದಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನನ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಒಂದೇ ಶ್ಲೋಕದಲ್ಲಿ 10 ಹೆಸರು ಬಂದಿದೆ ರುದ್ರದ ನೋಡಿ, 10 ಹೆಸರುಗಳು ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸುಲಭ. ವಾಮದೇವ ಅಂತ ಬಂತು. ವಾಮದೇವ ಅಂದ್ರೆ ಏನು? ವಾಮ ಅಂದ್ರೆ ಸುಂದರ ಅಂತ. ರುದ್ರದೇವರು ಬಹಳ ಸುಂದರರಂತೆ. ಅದಕ್ಕೋಸ್ಕರ 28 ಲಕ್ಷಣ ಅವರಿಗೆ, ವಾಯುದೇವರಿಗೆ 32 ಲಕ್ಷಣ, ರುದ್ರದೇವರಿಗೆ 28 ಲಕ್ಷಣ. ಅದಕ್ಕೆ ಸುಂದರ ಅಂತ ಅವ್ರ ಹೆಸರು. ಅವರ ಅವತಾರ ಶುಕಾಚಾರ್ಯ. ಶುಕಾಚಾರ್ಯನ ಬಹಳ ಸುಂದರ ವರ್ಣನೆ ಮಾಡ್ತಾರೆ ಭಾಗವತ ಪುರಾಣದೊಳಗೆ. ಆದ್ದರಿಂದ ವಾಮದೇವ ಅಂದರೆ ಸುಂದರನಾಗಿರ್ತಕ್ಕಂಥ ದೇವತೆಯೇ ಅಂತ. ವಾಮದೇವ ಋಷಿ ಬೇರೆ ಇದ್ದಾರೆ, ಋಷಿ ಬೇರೆ ಇವರು ಬೇರೆ. ವಾಮದೇವ ವಿರಿಂಚಿತನಯ, ಬ್ರಹ್ಮದೇವರ ಮಕ್ಕಳು ರುದ್ರದೇವರು. ಬ್ರಹ್ಮದೇವರ ಭ್ರೂಮಧ್ಯದಿಂದ ಹುಟ್ಟಿ ಬರ್ತಾರೆ. ಆಗಲೇ ಬ್ರಹ್ಮದೇವ ಹೆಸರಿಡ್ತಾರೆ, ರುದ್ರ ಅಂತ ಹೆಸರಿಡ್ತಾರೆ. ಆದ್ದರಿಂದ ವಿರಿಂಚಿತನಯ. ಸೊ ನಾರಾಯಣ ಸರ್ವೋತ್ತಮ ತಂದೆ, ಬ್ರಹ್ಮದೇವರು ಅವರ ಮಗ, ರುದ್ರದೇವರು ಅವರ ಮಗ. ಅದಕ್ಕೆ ಕನಕದಾಸ ಹೇಳ್ತಾರೆ, ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ ಅಂತ ಹೇಳ್ತಾರೆ. ಬ್ರಹ್ಮ ಹೆಮ್ಮಗ ದೊಡ್ಡ ಮಗ, ರುದ್ರ ಮೊಮ್ಮಗ ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಆದ್ದರಿಂದ ಇವರು ಮೊಮ್ಮಗ. ಅದು ಕಾಂಟ್ರವರ್ಸಿನೇ ಇಲ್ಲ. ಈಗ ತ್ರಿಮೂರ್ತಿಗಳಲ್ಲಿ ಸಂಬಂಧ ಏನು ಗೊತ್ತೇನು? ವಿಷ್ಣು ಬ್ರಹ್ಮ ಶಿವ ಅಂದಮೇಲೆ ಗಲಾಟೆ ಮಾಡೋ ಕಾರಣನೇ ಬರೋದಿಲ್ಲ. ಎಲ್ಲೂ ಶಿವನ ಮಗ ಬ್ರಹ್ಮ ಅಂತ ಯಾರ್ಯಾರು ಹೇಳೋದಿಲ್ಲ. ಶಿವನ ಮಗ ನಾರಾಯಣ ಅಂತಲೇ ಯಾರು ಹೇಳೋದೇ ಇಲ್ಲ. ಯಾರು ಕಷ್ಟಪಟ್ಟು ಹುಟ್ಟಿಸಿಕೊಂಡು ಹೇಳಬೇಕೆ ಹೊರತು ಸತ್ಯ ಸಂಗತಿ ಇಲ್ಲಿ ಇಲ್ಲೇ ಇಲ್ಲ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವನ ಅವ್ರು ಯಾರು ಅನ್ನೋದ್ರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಶಿವ ಅಂದ್ರೆ ಮಂಗಳ ಅಂತ, ಶಿವ ಅಂದ್ರೆ ಮಂಗಳ. ಆರ್ಯ ವಾಮದೇವ ರೀತಿ ಉಮಾ ಮನೋಹರ, ಪಾರ್ವತಿಪತಿ. ಉಮಾ ಅಂದ್ರೆ ಪಾರ್ವತಿ, ಪಾರ್ವತಿಪತಿ ಆಗಿದ್ದಾನೆ. ಲಕ್ಷ್ಮೀಪತಿ ಅಲ್ಲ, ಪಾರ್ವತಿಪತಿ ಹೌದು. ಪಾರ್ವತಿದೇವಿ ಮತಿ ಪ್ರೇರಿಸುವಳು ಪಾರ್ವತೀದೇವಿ, ಬುದ್ಧಿಭಿಮಾನಿ ದೇವತೆ. ಪಾರ್ವತಿದೇವಿ ಬುದ್ಧಿಭಿಮಾನಿ ದೇವತೆ, ರುದ್ರದೇವರು ಮನೋಭಿಮಾನಿ ದೇವತೆ. ಮನಸ್ಸಿನ ಒಂದು ಕಂಪಾರ್ಟ್ಮೆಂಟ್ ಬುದ್ಧಿ. ಆದ್ದರಿಂದ ಬುದ್ಧಿ ತತ್ವಕ್ಕಿಂತ ಮನಸ್ತತ್ವ ದೊಡ್ಡದು. ಇದು ಮೋರ್ ಪರ್ವೇಶಿವ್. ಆದ್ದರಿಂದ ರುದ್ರದೇವರು ಮನಸ್ತತ್ವಕ್ಕೆ, ಪಾರ್ವತಿದೇವಿ ಬುದ್ಧಿ ತತ್ವಕ್ಕೆ ವಿಮಾನ ದೇವತೆಗಳು. ನಮಗೆ ಎರಡು ಬೇಕು. ಆದ್ದರಿಂದ ಮತಿ ಪ್ರೇರಿಸುವಳು ಪಾರ್ವತಿದೇವಿ, ಮುಗುತಿ ಪದಕ್ಕೆ ಮನವೀವ ಮಹಾರುದ್ರದೇವ ಆರಾಧನೆ ಮಾಡಬೇಕು. ಅವರಿಂದ ಏನು ಉಪಯೋಗ ಅಂದರೆ, ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ವಿದ್ಯಾಕಾಮಸ್ತು ಗಿರೀಶಂ. ಯಾರಿಗೆ ವಿದ್ಯೆ ಬೇಕು ಅಂತ ಅಪೇಕ್ಷೆ ಇದೆ, ರುದ್ರದೇವರ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ವಿದ್ಯೆ ಬೇಕು ಅಂತ ಅಪೇಕ್ಷೆ ಇದೆ, ರುದ್ರದೇವರ ಆರಾಧನೆ ಮಾಡಬೇಕು. ಯಾತಕ್ಕೆ ಗೊತ್ತೇ? ಅವ್ರ ಮನೋನಿಯಾಮಕ. ಆಬ್ಜೆಕ್ಟ್ ಮೈಂಡೆಡ್ ಆಗಿದ್ರೆ ವಿದ್ಯೆ ಬರೋದಿಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ರುದ್ರ ಅನುಗ್ರಹ ಮಾಡಬೇಕು. ರುದ್ರದ ಅನುಗ್ರಹ ಮಾಡಿದ್ರೆ ಮನಸ್ಸು ಸರಿ ಇರೋದ್ರಿಂದ ವಿದ್ಯೆ ಬರುತ್ತೆ. ಆದರೆ ವಿದ್ಯಾಕಾಮಸ್ತು ಗಿರೀಶಂ ಅನ್ನೋದು ಭಾಗವತದ ಸಂದೇಶ. ಸರಿಯಾಗಿ ಅರ್ಥ ಮಾಡ್ಕೋದು. ರುದ್ರದೇವರ ಬಗ್ಗೆ ಅನೇಕ ಕಟ್ಟುಕಥೆಗಳು ಬಹಳಷ್ಟು ಉಂಟು. ಮಿಥ್ಸ್ ಅಂತ ಹೇಳ್ತೇವಲ್ಲ, ಮಿಥ್ ಅಂದ್ರೂ ಒಂದೇ, ಮಿಥ್ಯ ಅಂದ್ರೂ ಒಂದೇ. ಸಂಸ್ಕೃತದ ಮಿಥ್ಯಾನ ಇಂಗ್ಲೀಷ್ ಮಿಥ್ ಅಂತ ಕರೆದು ತಪ್ಪು ಕಲ್ಪಡಿ. ಸರಮಾನೆಗಳು, ಅವರೇ ಸರ್ವೋತ್ತಮರು ಅಂತ ಹೇಳೋದುಂಟು. ಅವರ ಬಗ್ಗೆ ಕೃಷ್ಣನೇ ಅವ್ರನ್ನ ಪೂಜೆ ಮಾಡಿಬಿಟ್ಟ ಸಾಕ್ಷಾತ್ ಆಗಿ ಹೇಳೋ, ರಾಮದೇವರು ರಾಮೇಶ್ವರ ಪೂಜೆ ಮಾಡಿದ್ರು ಅಂತ ಹೇಳೋದುಂಟು. ಎಲ್ಲ ತಪ್ಪು ಕಲ್ಪನೆಗಳು. ಪೂಜೆ ಮಾಡಿದಂತೆ ಮಾಡಿದ ಅಷ್ಟೇ ಹೊರತು ಪೂಜೆ ಮಾಡಿದ್ದಲ್ಲ. ಅದು ತಪ್ಪಾಗಿ ತಿಳ್ಕೊಂಡು ಇದು ಮಾಡ್ಕೊಳ್ಳೋಕೆ ಹೋಗೋದು. ಇವತ್ತೆಲ್ಲ ಏನು ಮಾಡ್ತಾರೋ ಗೊತ್ತೇನು? ಇವು ಕಂಪ್ಯೂಟರ್ ಬಂದಿರೋದ್ರಿಂದ ಯಾರ್ಯಾರ ಮುಂದೆ ಯಾರ್ಯಾರನ್ನ ಕೂಡಿಸ್ಕೊಳ್ಳೋದು ಬೇಕಾಗುತ್ತೆ. ಸ್ವಾಮಿಗಳು ನಮ್ಮನ್ನು ಯಾರು ಪೂಜೆ ಮಾಡಿ ಚಿತ್ರ ತೆಗೆದು ತೆಗಿಬೋದು. ನಾವು ಎರಡು ಫಿಕ್ಸ್ ಮಾಡಿಬಿಟ್ರೆ ಮುಗಿದು ಅದರಲ್ಲಿಗೆ ಅದೆಲ್ಲ ಪಬ್ಲಿಷ್ ಮಾಡ್ಕೊಂಡು ನೋಡಿದರೆ ಏನಾಗಿದೆ ಅಂತೇಳಿ. ಈ ರೀತಿ ಶಾಸ್ತ್ರಗಳನ್ನ ಮಾಡಿದ್ದಾರೆ, ನೆನ್ಪಿಟ್ಕೊಂಡಿರ್ಬೋದು. ಶಾಸ್ತ್ರಗಳ ರೀತಿ ಮಾಡಿ ಮಾಡಿ ಮೋಸ ಮಾಡಿಬಿಟ್ಟಿದ್ದಾರೆ. ಅದು ಮೋಸ ಹೋಗಬಾರ್ದು. ಅದು ಕಂಪ್ಯೂಟರ್ನ ವಂಡರ್ಫುಲ್. ಯಾರ್ಯಾರು ಎಲ್ಲೇ ಕೊಡಿಸ್ಬೋದು, ಕೆಳಗೆ ಕೊಡಿಸ್ಬೋದು, ಬೇರೆ ಕೊಡಿಸ್ಬೋದು, ತಾನೇ ತೋರಿಸ್ತೇ ಮಾಡ್ಬೋದು. ಆ ರೀತಿ ಶಾಸ್ತ್ರಗಳೇ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅದು ಹೇಗೆ ತಮ್ಮ ಬುದ್ಧಿಶಕ್ತಿಯಿಂದ ಕಲ್ಪನೆ ಮಾಡೋಕ್ಕೆ ಬರುತ್ತೋ ಆ ಕಲ್ಪನೆಯಿಂದ ಎಂದೂ ಕೂಡ ಮನುಷ್ಯ ಉದ್ಧಾರವಾಗೋದಿಲ್ಲ. ಆ ತಪ್ಪುಗಳನ್ನು ತೆಗೆದಾಕಿಕೊಳ್ಬೇಕು. ಅದಕ್ಕೆ ಸರಿಯಾದ ಆಧಾರ ಏನು ಬೇಕಾಗ? ಸಾತ್ವಿಕ ಪುರಾಣಗಳಲ್ಲಿ ಬಂದಿರೋದೆಲ್ಲ ಸರಿಯಾದ ಕಲ್ಪನೆ. ವೇದಗಳದ್ದು ಸರಿಯಾದ ಕಲ್ಪನೆ, ಮಹಾಭಾರತದ್ದು ಸರಿಯಾದ ಕಲ್ಪನೆ. ಯಾಕಂದ್ರೆ ಮೂಲಶಾಸ್ತ್ರಗಳದೆಲ್ಲ ಕೂಡ ಇನ್ನು ಬೇರೆ ಮೂಲದಿಂದ ಬರೋದೆಲ್ಲ ತ್ಯಾಜ್ಯ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಪಾಶುಪತ್ರರು ವೇದ ಒಪ್ಪೋದಿಲ್ಲ. ಯಾತಕ್ಕೇ? ವೇದ ಅವರಿಗೆ ಫೇವರಬಲ್ ಇಲ್ಲ, ಅದಕ್ಕೆ ಒಪ್ಪೋದಿಲ್ಲ ಅಂತ ಅರ್ಥ. ಈ ಸಾಕ್ಷಿ ಯಾತಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತೇವೆ? ನಮ್ಮ ಸರಿಯಾಗಿ ವಿರುದ್ಧ ಹೇಳ್ತಾರೆ. ಆದ್ದರಿಂದ ಅದು ಅದೇ ಸವಾಳು ಬರೀತಾರೆ. ವಿಷ್ಣು ಸರ್ವೋತ್ತಮ, ವೇದಗಳು ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ ಎಂಬುದು ಗುರುತೇನು ಅಂದರೆ, ಶೇವರು ಒಪ್ಪದೇ ಇರೋದೇ ಗುರುತು ಅಂತ ಹೇಳಿದ್ದೆ. ಶೇವರು ಒಪ್ಪಿಟ್ಬಿಟ್ಟರೆ ಅಟ್ಲೀಸ್ಟ್ ಚಾನ್ಸ್ ಇರೋದು. ವಿಷ್ಣು ಇದು ಬಂದಿರಬಹುದು, ಅದ್ರ ಬಂದೇ ಇಲ್ಲ ಅಂತ ಹೇಳೋದಕ್ಕೆ ಔಟ್ ಆಂಡ್ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವ ವೇದದಿಂದ ಸಿದ್ಧವಾಗುತ್ತೆ ಅನ್ನೋದು ಬಹಳ ಸ್ಪಷ್ಟ, ಅದೆಲ್ಲ ತಿಳಿದಿರಬೇಕು. ಅದೇ ರೀತಿ ರುದ್ರದೇವ ಮನಸ್ತತ್ವಕ್ಕೆ ನಿಯಾಮಕರಾದ್ದರಿಂದ ಬಹಳ ಹುಷಾರ, ಸರಿಯಾಗಿ ಪೂಜೆ ಮಾಡಿದರೆ ಒಳ್ಳೆ ಸಾಧನೆ ಮಾಡೋಕ್ಕೆ ಬರುತ್ತೆ. ಇವತ್ತು ಮನಸ್ಸಿನ ಅಪ್ಸೆಟ್ ಆದ ತಕ್ಷಣ ರುದ್ರದೇವ ಧ್ಯಾನ ಮಾಡಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮನೋನಿಯಾಮಕರಾದ್ದರಿಂದ ಅವರು ಆರಾಧನೆ ಮಾಡಿದರೆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಇವತ್ತು ತುಂಬಾ ಜನ ಪ್ರಾಬ್ಲಮ್ ಅದೇನೆ, ಮನಸ್ಸು ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ ಅನ್ಕೋತಾನೆ ಇರ್ತಾರೆ. ರುದ್ರದೇವರ ಆರಾಧನೆ ಬಿಟ್ಟಿದ್ದರ ಫಲ ಅದು. ಸರಿಯಾಗಿ ಆರಾಧನೆ ಮಾಡಿ ಓಂ ನಮಃ ಶಿವಾಯ ಮಂತ್ರ ಹೇಳಿ ಅಂತ ಆಚಾರ ಹೇಳ್ತಾರೆ. ನಮಗದು ಯಾರೋ ಹೇಳೋದು, ಶೇವರು ಮಂತ್ರ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ತಪ್ಪೋದು. ತಂತ್ರಸಾರದಲ್ಲಿ ಆಚಾರ ಹೇಳ್ತಾರೆ, ಓಮನವ ಶಿವಾಯ ಶಿವನ ಮಂತ್ರ ಪಂಚಾಕ್ಷರ ಮಂತ್ರ ಅಂತ ಕರೆದಿದ್ದ. ಸರಿಯಾಗಿ ಹೇಳಿ ಮನಸ್ಸು ಹತೋಟಿ ಬರುತ್ತೆ. ಆದರೆ ಅವರನ್ನು ವಿಷ್ಣು ಭಕ್ತ ಅಂತ ಆರಾಧನೆ ಮಾಡಬೇಕು, ವೈಷ್ಣವ ಅಂತ ಆರಾಧನೆ ಮಾಡಬೇಕೆ ಹೊರತು ಸರ್ವೋತ್ತಮ ದೇವತೆ ಅಂತ ಆರಾಧನೆ ಮಾಡಿದರೆ ಆ ಫಲ ಕೊಡೋದಿಲ್ಲ. ಮಾಡಿದವರೆಲ್ಲ ಹಾಳಾಗಿದ್ದಾರೆ. ಭಸ್ಮಾಸುರನಂಥವ್ರು ಹಾಗೆ ಮಾಡಿದ್ದೆ ಉದ್ಧಾರ ಆಗಿಲ್ಲ, ಆದ್ದರಿಂದ ಹಾಗೆ ಮಾಡಬಾರದು. ರುದ್ರದೇವರು ಎರಡು ರೂಪಗಳಿದ್ದೇವೆ, ಒಂದು ಉದ್ಧಾರ ಮಾಡೋ ರೂಪಗಳು, ಕೆಲವರು ನೋಡಿದರೆ ಮಿಸ್ಗೈಡ್ ಮಾಡೋ ರೂಪಗಳು. ಮೂಲ ರೂಪದಲ್ಲಿ ಪಾಶುಪಥವನ್ನು ಹೇಳ್ತಾ ಭಸ್ಮಾದ ಮೊದಲನೇದಾಗಿ ಭಸ್ಮ ಹಚ್ಚಿಕೊಳ್ಳೋದು, ರುದ್ರಾಕ್ಷಿ ಹಾಕಿಕೊಳ್ಳೋದು ಮೊದಲಾದ ವೈಷ್ಣವ ಸಂಪ್ರದಾಯಗಳೆಲ್ಲ ಅದನ್ನೆಲ್ಲ ಮಾಡಿ ತೋರಿಸ್ತಾರೆ, ಅಸುರಮೋಹನಕ್ಕೋಸ್ಕರ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನೆಲ್ಲ ಭಾಗವತ ಹೇಳ್ತಾರೆ. ಶುಕರೂಪದಿಂದ ಅತ್ಯಂತ ಸಾತ್ವಿಕವಾದ ಪರಮ ಸಾತ್ವಿಕ ಪುರಾಣ ಭಾಗವತ ಪುರಾಣ. ಸೊ ಶುಕರೂಪನು ರುದ್ರದೇವರೇ, ದುರ್ವಾಸರು ರುದ್ರದೇವರೇ. ಅದೇ ರೀತಿಯಲ್ಲಿ ಜೈಗೀಶವ್ಯ ಅಥವಾ ಮುನಿಯಲ್ಲಿ ಸನ್ನಿಧಾನ ಇಟ್ಟಿದ್ದಾರೆ. ಅಶ್ವತ್ಥಾಮರು ಅವರೇನೆ, ದುರ್ವಾಸರವರೇನೆ, ಶುಕರು ಅವರೇನೆ, ಅದು ಎಲ್ಲ ಕಡೆ ಸಾಧನೆ ಭಿನ್ನ ಭಿನ್ನವಾಗಿ ಕಾಣ್ತದೆ. ಅಶ್ವತ್ಥಾಮರಾಗಿ ಪಾಂಡವರ ದ್ವೇಷವನ್ನು ಮಾಡ್ತಾರೆ, ಶುಕಾಚಾರ್ಯರಾಗಿ ಪರಿಷ್ಠರ ಉದ್ಧಾರವನ್ನು ಮಾಡ್ತಾರೆ. ಶುಕಾಚಾರ್ಯ ಒಂದು ಪರಿಷ್ಠಿತ ರಾಜನ ಉದ್ಧಾರ ಮಾಡೋ ರೂಪ ಅದು. ಅದೇ ಅಶ್ವತ್ಥಾಮ ರೂಪದಿಂದ ಕೊಲ್ಲಕ್ಕೆ ಹೋದ ರೂಪನೂ ಅವರೇ. ಪರಮೇಶ್ವರ ವಸ್ತ್ರ ಬಿಟ್ಟು ಕೊಲ್ಲಕ್ಕೆ ಹೋದವರು ಅವರೇ, ಭಾಗವತರ ಉದ್ಧಾರ ಮಾಡಕ್ಕೆ ಹೋದವರು ಅವರೇ. ಅದಕ್ಕೆ ಸರಿಯಾದ ಅನುಗ್ರಹ ಮಾಡಿದರೆ ಒಳ್ಳೆ ಮನಸ್ಸು ಉದ್ಧಾರ ಮಾಡುತ್ತದೆ, ಕೆಟ್ಟ ಮನಸ್ಸು ಹಾಳು ಮಾಡುತ್ತೆ. ಮನೋನಿಯಾಮಕರಾಗಿ ಸರಿಯಾಗಿ ಆರಾಧನೆ ಮಾಡಿಬಿಟ್ರೆ ಉದ್ಧಾರ ಮಾಡಿಬಿಡ್ತಾರೆ, ತಪ್ಪಾಗಿ ಆರಾಧನೆ ಮಾಡಿದರೆ ಹಾಳು ಮಾಡಬೇಕು. ಒಂದೇ ವೆಹಿಕಲ್ಲೆ ಸರಿಯಾಗಿ ಡ್ರೈವ್ ಮಾಡ್ತಾನೆ ಗುರಿ ಮುಟ್ತಾನೆ, ತಪ್ಪಾಗಿ ಮಾಡ್ತಾನೆ ಆಕ್ಸಿಡೆಂಟ್ ಆಗುತ್ತಲ್ಲ. ಸರಿಯಾಗಿ ಹೋಗಕ್ಕೆ ಒಂದು ವೆಹಿಕಲ್ಲು ಆಕ್ಸಿಡೆಂಟ್, ಎರಡು ವೆಹಿಕಲ್ ಬೇರೆ ಇರೋದಿಲ್ಲ. ಸೇಮ್ ವೆಹಿಕಲ್ಲೇ ಸರಿಯಾಗಿ ಉಪಯೋಗಿಸಿದರೆ ಗುರಿ ಮುಟ್ತಾನೆ, ತಪ್ಪಾಗಿ ಹೋಗಿದ್ರೆ ಆಕ್ಸಿಡೆಂಟ್ ಮಾಡ್ಕೋತಾನೆ. ರುದ್ರದೇವನು ಸರಿಯಾಗಿ ಆರಾಧನೆ ಮಾಡಿದ್ರೆ ಉದ್ಧಾರ ಆಗ್ತಾನೆ, ತಪ್ಪಾಗಿ ಮಾಡಿದರೆ ಹಾಳಾಗಿ ಹೋಗ್ತಾನೆ. ವಿಷ್ಣುವನ್ನು ತಪ್ಪಾಗಿ ಆರಾಧನೆ ಮಾಡೋಕೆ ಬರೋದಿಲ್ಲ, ವಿಷ್ಣು ಗೈಡ್ ಮಾಡ್ತಾನೆ ಅಲ್ಲೇ, ಅದು ವಿಶೇಷ. ರುದ್ರದೇವರೆಲ್ಲ ಹೇಗೆ ಅವ್ರು ಮಾಡಿದವರು ಇಷ್ಟು ಫಲ ಕೊಡಬೇಕು ಲೆಕ್ಕಾಚಾರ ಪ್ರಕಾರ ಕೊಡ್ತಾರೆ. ದೇವರು ಉದ್ಧಾರ ಮಾಡ್ತಾನೆ, ಆದ್ದರಿಂದ ವಿಷ್ಣು ಭಕ್ತರು ಎಂದೂ ಕೆಟ್ಟ ದಾರಿಗೆ ಹೋಗೋದೇ ಇಲ್ಲ. ಅಂತ ಶಿವನನ್ನು ಆರಾಧನೆ ಮಾಡಿದ್ದಕ್ಕೆ ಮಾರ್ಕಂಡೇಯ ಮೃತ್ಯುವನ್ನು ಗೆದ್ದು ಚಿರಂಜೀವಿ ಅನಿಸ್ಕೊಂಡ್ಬಿಟ್ಟಿದ್ದಾನೆ, ನೆನಪಿರಬೇಕು. ಮೃತ್ಯುವನ್ನು ಗೆದ್ದು ಚಿರಂಜೀವಿ ಆಗಿದ್ದಾನೆ. ದುರ್ವಾಸರನ್ನು ಸರಿಯಾಗಿ ಆರಾಧನೆ ಮಾಡಿದ್ದಕ್ಕೆ ಕುಂತಿದೇವಿಗೆ ಮಂತ್ರೋಪದೇಶವಾಗಿ ಪಾಂಡವರಂಥ ಮಕ್ಕಳು ಹುಡ್ತಾರೆ, ಭೀಮಸೇನಾದಿ ಮಕ್ಕಳನ್ನು ಪಡೆಯತಕ್ಕಂಥ ಭಾಗ್ಯವನ್ನು ಕುಂತಿದೇವಿ ಪಡಿತಾರೆ. ದುರ್ವಾಸರ ಆರಾಧನೆಯ ಫಲ ಅಂಬರೀಷ ರಾಜ ಆಮೇಲೆ ಅರ್ಥ ಮಾಡ್ಕೋತಾನೆ. ಮೊದಲು ಏಕಾಶಿ ಉಪವಾಸದ ಮಹತ್ವದಿಂದಾಗಿ ದುರ್ವಾಸ ಮುನಿಗಳು ಅವರು ಮೊದಲು ಶಿಕ್ಷೆ ಮಾಡಲಿಕ್ಕೆ ಹೋದರು, ಆಮೇಲೆ ಉದ್ಧಾರ ಮಾಡಿಬಿಡ್ತಾರೆ. ಈಗ ರುದ್ರದೇವರನ್ನ ಅಶ್ವತ್ಥಾಮರು ಮೊದಲು ಅಷ್ಟೆಲ್ಲ ಮಾಡಬಾರ್ದನ್ನು ಮಾಡ್ತಾರೆ, ಮುಂದೆ ಸಪ್ತಋಷಿಗಳು ಹೊರತಾಗ್ತಾರೆ. ಆಮೇಲೆ ಮುಂದಿನ ಕಲ್ಪದಲ್ಲಿ ವೇದವ್ಯಾಸರಾಗಿ ವೇದಗಳು ವಿಭಾಗ ಮಾಡ್ತಾರಂತೆ, ವೇದವ್ಯಾಸರಾಗಿ ಕೊಟ್ಟ ದಾರಿಯೊಳಗೆ ಆ ಮುಂದಿನ ಕಲ್ಪದಲ್ಲಿ ಸಪ್ತಋಷಿಗಳು ಒಬ್ಬರಾಗಿ ಬಿಟ್ಟು ಸಪ್ತಋಷಿಗಳ ಪದವಿಯನ್ನು ಪಡೀತಾರೆ. ಅದೆಲ್ಲ ಸಾತ್ವಿಕವಾದ ಕಾರ್ಯಗಳು. ಇವೆಲ್ಲ ಪಾಂಡವರ ಮಕ್ಕಳನ್ನು ಉಪಾಂಡವರ ಮಕ್ಕಳನ್ನು ಕೊಲ್ತಾರಲ್ಲ, ವಿಷ್ಣು ಕೂಡ ತಾಮಸ ಕಾರ್ಯಗಳು. ರುದ್ರದೇವರ ಪೋರ್ಟ್ಫೋಲಿಯೋ ಸಂಹಾರ ಮಾಡೋದು. ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ ಅಂತ ಪ್ರಸಿದ್ಧರು. ಶಿವ ಬ್ರಹ್ಮ ಸೃಷ್ಟಿ ಮಾಡಿದ್ದನ್ನು ನಾಶ ಮಾಡ್ತಕ್ಕಂಥ ಕೆಲಸ ರುದ್ರದೇವರು. ಆ ಲಯಕಾರಕರು ಅಂತಲೇ ಹೆಸರು ಅವರಿಗೆ, ಅಂದರೆ ನಾಶ ಮಾಡೋರು ನಾಶ ಮಾಡೋರು ಅಂತಲೇ ಹೆಸರು. ಮತ್ತು ನಮ್ಮನ್ನು ನಾವು ಉಪಾಸನೆ ಮಾಡಿ ನಾಶ ಮಾಡಿಬಿಟ್ರೆ ಕಷ್ಟ ಅಂತ ಭಯ ಮಾಡ್ಕೋಬಾರದು. ನಮ್ಮ ಅಜ್ಞಾನ ನಾಶ ಮಾಡ್ತಾರೆ, ಮಿಥ್ಯಾಜ್ಞಾನ ನಾಶ ಮಾಡ್ತಾರೆ. ಕಾಮಹರ ಕೈಲಾಸ ಮಂದಿರ, ಕಾಮ ಅಂದರೆ ಹಾಳು ಮಾಡೋ ಕಾಮ, ಅದನ್ನು ನಾಶ ಮಾಡಿಬಿಡ್ತಾರೆ. ಅದು ಕೆಟ್ಟ ಕಾಮನೆ ಬಂದಾಗ ರುದ್ರದೇವರು ಧ್ಯಾನ ಮಾಡಿಬಿಟ್ರೆ ಅದು ಹೊರಟೋಗ್ಬಿಡುತ್ತೆ, ಮನಸ್ಸು ನಿರ್ಮಲವಾಗಿಬಿಡುತ್ತೆ. ಆ ಶಕ್ತಿ ಮನಸ್ಸು ಡಿಸ್ಟರ್ಬ್ ಆದರೆ ರುದ್ರದೇವರು ಪೂಜೆ ಮಾಡಿ. ಈ ಹುಚ್ಚಾಸ್ಪತ್ರೆ ಬದಲು ರುದ್ರದೇವರು ಗುಡಿ ಜಾಸ್ತಿ ಕಟ್ಟಿಸ್ಬೇಕು. ಹುಚ್ಚಾಸ್ಪತ್ರೆ ಜಾಸ್ತಿ ಕಟ್ಟಿಸಿದರೆ ಅದರಿಂದ ಏನು ಫಿಸಿಕಲ್ ಔಷಧಿ ಕೊಡ್ತಾರೆ ಅಷ್ಟೇ, ಆ ಸೊಲ್ಯೂಷನ್ ಅಲ್ಲ ಅದು. ಮೈಂಡೊಳಗೆ ಡೈರೆಕ್ಟ್ ಎಂಟರ್ ಆಗಬೇಕಾದ್ರೆ ರುದ್ರದೇವರು ಪೂಜೆ ಮಾಡಬೇಕು. ರುದ್ರಾಭಿಷೇಕ ಮಾಡಿಸಿ, ರುದ್ರಾಭಿಷೇಕ ನಿಜವಾಗಲೂ ರುದ್ರ ಹೇಳೋದು ವಿಷ್ಣುವನ್ನೇ ಸರ್ವೋತ್ತಮ ಅಂತೇಳಿ. ರುದ್ರಾಂತರ್ಗತ ಬರೀ ರುದ್ರದೇವರು ಪೂಜೆ ಮಾಡಬಾರದು, ರುದ್ರಾಂತರ್ಗತ ನರಸಿಂಹದೇವರು ಪೂಜೆ ಮಾಡಬೇಕು, ರುದ್ರಾಂತರ್ಗತ ಸಂಕರ್ಷಣ ಪೂಜೆ ಮಾಡಬೇಕು. ಅವಾಗ ಏನಾಗುತ್ತಾಗ ಮನ ಶುದ್ಧವಾಗಿ ಬಿಡುತ್ತೆ, ದೋಷಗಳು ಪರಿಹಾರವಾಗುತ್ತೆ, ಸಾಧನೆಗೆ ವಿಘ್ನ ಹೋಗುತ್ತೆ, ವೈರಾಗ್ಯ ಬರುತ್ತೆ. ಬಹಳ ಮುಖ್ಯವಾಗಿ ವೈರಾಗ್ಯ ಮೂರ್ತಿ ಅಂತ ಹೇಳಿ ರುದ್ರದೇವರಿಗೆ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರ ಮಾಡ್ತಾರೆ. ಹರೇ ಭವಹರೇ ತೇಂಘ್ರೌ ಭಕ್ತಿ ಹಿ ಮುಕ್ತಿ ಪ್ರದಾಸ್ತು ಮೇ. ಹರಿಯೇ ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ಮುಕ್ತಿ ಸಿಗಬೇಕು. ಹರ ಋತು ಇವೇನು ಕೊಡಬೇಕು ಅಂದರೆ ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ, ವೈರಾಗ್ಯ ಭಾಗ್ಯವನ್ನು ಕೊಡಿ ಅಂತ ಹೇಳ್ತಾರೆ. ರುದ್ರದೇವರನ್ನು ಎಲ್ಲೆಲ್ಲಿ ಪೂಜೆ ಮಾಡಬೇಕು ಜನ ಗೊತ್ತಿರೋದಿಲ್ಲ. ಮನೆಯಲ್ಲಿ ಪೂಜೆ ಮಾಡಬೇಕು, ಲಿಂಗ ಇಟ್ಕೊಂಡು ಪೂಜೆ ಮಾಡಬೇಡಿ, ಚಿಂತನೆ ಮಾಡಿ ಹೇಳ್ತಾರೆ ಆಚಾರ್ಯ. ಪೀಠ ಪೂಜೆಯ ಕಾಲಕ್ಕೆ ರುದ್ರಾಯ ನಮಃ ಅಂತ ಹೇಳಿ, ಅವೈರಾಗ್ಯಾಧಿಪತೆಯೇ ಕಾಮಾಯ ನಮಃ, ವೈರಾಗ್ಯಾಧಿಪತೆಯೇ ರುದ್ರಾಯ ನಮಃ, ಅನೈಶ್ವರ್ಯಾಧಿಪತೆಯೇ ರುದ್ರಾಯ ನಮಃ, ಎರಡು ಸರ್ಕಲ್ಲಿ ಹೇಳಬೇಕು. ಆವರಣ ಪೂಜೆ ಕಾಲಕ್ಕೆ ಹೇಳಬೇಕು. ಇವೆಲ್ಲ ಗೊತ್ತಿದೆ. ನಿತ್ಯದಲ್ಲೂ ರುದ್ರದೇವರ ಪೂಜೆ ಮಾಡೋ ಅವಕಾಶ ಮನೆಯಲ್ಲಿದೆ. ದೇವ್ರ ಪೂಜೆ ಮಾಡಿದರೆ ಎಲ್ಲ ದೇವ್ರ ಪೂಜೆ ಮಾಡಿದಾಗ ಆಗುತ್ತೆ. ಎಲ್ಲೆಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅದನ್ನು ಅನುಸಂಧಾನ ಮಾಡಿ ಮಾಡೋದ್ರಿಂದ ಎಲ್ಲ ದೇವತೆಯ ಪೂಜೆ. ತತ್ವನ್ಯಾಸದಲ್ಲಿ ರುದ್ರದೇವರ ಪೂಜೆ ಮಾಡಬೇಕು ನಾವು. ಅಹಂಕಾರ ತತ್ವಕ್ಕೆ ಹಿಮಾಲಯ ದೇವತೆಗಳು ಗರುಡಶೇಷ ರುದ್ರರಾದ್ದರಿಂದ ಅವನು ಪೂಜೆ ಮಾಡಲೇಬೇಕು. ರುದ್ರದೇವರನ್ನು ಬಿಟ್ಟು ವೈಷ್ಣವರು ಒಂದಿಸನೂ ಕಳೆಯಲಿಕ್ಕಾಗೋದಿಲ್ಲ, ಅಷ್ಟು ಒಳ್ಳೆಯ ಸ್ಥಾನ ಅವರಿಗಿದೆ. ಆದರೆ ಅನುಸಂಧಾನ ತಪ್ಪಿದರೆ ಮಾತ್ರ ಸರಿ ಇರೋದು. ರುದ್ರದೇವರ ಸ್ಥಾನ ತುಂಬ ದೊಡ್ಡದಾಗಿರೋದು. ಮತ್ತೆ ಎಲ್ಲ ದೈತ್ಯರು ಹೆಚ್ಚಾಗಿ ಆಧಾರ ಮಾಡಿ ರುದ್ರದೇವರನ್ನೇ ಸರ್ವೋತ್ತಮತ್ವೇನ. ರಾವಣ ತಗೊಳ್ಳಿ, ಕುಂಭ, ದುರ್ಯೋಧನ ಕೂಡ ರುದ್ರದೇವರು ಭಕ್ತವ. ಅಶ್ವತ್ಥಾಮನ ಹಿಡ್ಕೊಂಡಿದ್ದ ಕಾರಣ ಅದೇನೆ, ದುರ್ವಾಸರ ಭಕ್ತವನು, ಅಶ್ವತ್ಥಾಮರ ಭಕ್ತ. ಆದರೆ ವೇದವ್ಯಾಸರ ಕಂಡ್ರಾಗೋದಿಲ್ಲ, ಕೃಷ್ಣನ ಕಂಡ್ರಾಗೋದಿಲ್ಲ. ಈಗ ಕಲಿಗೂ ಈ ರುದ್ರದೇವರ ಪೂಜೆಗೂ ಸಂಬಂಧ ಇದೆ. ಅದು ರುದ್ರದೇವರ ಆರಾಧನೆ ಮಾಡಬೇಕಾದ್ರೂ ಕೂಡ ವೈದಿಕ ಸೂಕ್ತಗಳಿಂದನೂ ಆರಾಧನೆ ಮಾಡಬೇಕು. ಯಜುರ್ವೇದದ ರುದ್ರ ಅಂಬುದು ಬಹಳ ಪ್ರಸಿದ್ಧ, ನಮಕ ಚಮಕ ರುದ್ರಾಧ್ಯಾಯ ಬಹಳ ಪ್ರಸಿದ್ಧ. ಆದರೆ ಮೊದಲೇ ಹೇಳಿದಂತೆ ಅನುಸಂಧಾನ ಇಟ್ಟು ಸರಿಯಾಗಿ ಮಾಡಬೇಕಾದ. ಅದೇ ರೀತಿ ಪುರಾಣದಲ್ಲಿ ಬೇಕಾದ ಶ್ಲೋಕ ಸಿಗುತ್ತೆ ನಿಮಗೆ, ರುದ್ರದೇವರ ಮೇಲೆ ಬೇಕಾದ ಪುರಾಣ ಶ್ಲೋಕಗಳು. ಮಹಾಭಾರತದಲ್ಲಿ ಶತರುದ್ರಿಯ ಅಂತ ಬರುತ್ತೆ, ಅದನ್ನು ಹೇಳಬಹುದು. ಅದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ. ಇನ್ನು ನಮ್ಮ ವೈಷ್ಣವ ಸಾಹಿತ್ಯದಲ್ಲಂತೂ ತಂತ್ರಸಾರದಲ್ಲಿ ಆಚಾರ್ಯರು ಈ ಸ್ತೋತ್ರ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಆ ಸ್ತೋತ್ರ ಹೇಳಬೇಕು. ಅದರ ಜೊತೆಗೆ ಹರಿದಾಸರ ಹಾಡು ಬೇಕಾದಷ್ಟು ಹಾಡುಗಳಿವೆ. ತಾರಾಡಿ ಪಂಡಿತಾಚಾರ್ಯ ಶಿವಸ್ತುತಿ ಅಂತ ಒಂದಿದೆ, ಒಳ್ಳೆ ಶಿವಸ್ತುತಿ. ವ್ಯಾಸರಾಜರಿವರ ಶಿವಸ್ತುತಿ ಒಂದಿದೆ, ಅದನ್ನು ಹೇಳಬಹುದು. ಅದರ ಜೊತೆಗೆ ಇನ್ನೂ ಅನೇಕರು ಶಿವಸ್ತೋತ್ರ ಮಾಡಿದವರಿದ್ದಾರೆ ತಮ್ಮ ಗ್ರಂಥ. ವಿಷ್ಣು ತೀರ್ಥರು ಮಾಡಿದ ಕೃತಿಗಳು ಉಂಟು. ಜೊತೆಗೆ ಹರಿದಾಸರು ಬೇಕಾಷ್ಟು ಕೊಂಡಾಡಿರೋದು ಹರಿದಾಮ ಸ್ಥಳದಲ್ಲಿ ಬರುತ್ತೆ, ಹರಿದಾಸರ ಕೃತಿಗಳು ಬೇರೆ ಕಡೆ ಬರುತ್ತೆ. ಅದರಲ್ಲೆಲ್ಲ ಕ್ರೋಢೀಕರಣ ಮಾಡಿ ಹೇಳಿಕೊಂಡ್ರೆ ರುದ್ರದೇವರ ಅನುಗ್ರಹ ಸರಿಯಾಗಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅದು ಉಪಯೋಗ ಮಾಡಬೇಕು. ಅಲ್ಲಿ ಹೇಗೆ ಲಕ್ಷ್ಮೀಪತಿ ಅಂತ ನಾರಾಯಣ ಆರಾಧನೆ ಮಾಡಬೇಕೋ, ಗೌರೀಪತಿ ಅಂತ ರುದ್ರದೇವರ ಆರಾಧನೆ ಮಾಡಬೇಕು. ಗೌರೀಪತಿ ಅಂತಲೇ ಆರಾಧನೆ ಮಾಡಬೇಕು. ರುದ್ರದೇವರ ಸ್ಪೆಷಲ್ ವೈಶಿಷ್ಟ್ಯ ಅಂದರೆ ಲಕ್ಷ್ಮೀದೇವಿ ನಾರಾಯಣ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ರುದ್ರದೇವರು ಹಾಗಲ್ಲ, ಪಾರ್ವತಿ ಆಲಿಂಗನ ಮಾಡ್ಕೊಂಡು ಕೂಡಿಸ್ಕೊಂಡಿದ್ದಾರಂತೆ ಯಾವಾಗಲೂ ಕೂಡ. ಅದನ್ನೇ ಚಿತ್ರಕೇತರಾಜ ಅಪಾರ್ಥ ಮಾಡ್ಕೊಂಡ್ಬಿಟ್ಟ, ಅಪಾರ್ಥ ಜೋರ ನಕ್ಕುಬಿಟ್ಟ. ಅದು ಶಾಪ ಬಂತ ಹಾಕಿ ರುದ್ರಾಸುರನ ಹುಡ್ತಾನೆ ಅಂತ ಹೇಳ್ತಾರೆ. ರುದ್ರದೇವರು ಯಾತಕ್ಕೆ ಬುದ್ಧಿ ಆಲಿಂಗನ ಮಾಡ್ಕೊಂಡಿದ್ದಾರೆ ಪಾರ್ವತಿ ದೇವಿನ ಅಂದರೆ, ಆಕೆ ಬುದ್ಧಿ, ಇವರು ಮನಸ್ಸು. ಮನಸ್ಸು ಬುದ್ಧಿ ಹೇಗಿರುತ್ತೆ? ಕ್ಲೋಸ್ಲಿ ಕನೆಕ್ಟೆಡ್. ಅದಕ್ಕೆ ಹಾಗಿದ್ದಾರೆ ಹೊರತು ಅವರು ಕಾಮುಕರಾಗಿ ಹಾಗಿಲ್ಲ ಅಂತ ಸರಿಯಾಗಿ ತಿಳ್ಕೊಂಡು ಆರಾಧನೆ ಮಾಡಬೇಕೆ ಹೊರತು. ರುದ್ರದೇವರು ಅಂತಷ್ಟಂತೆ ಅನೇಕರು ಅಪಹಾಸ್ಯ ಮಾಡೋದುಂಟು. ಚಿತ್ರಕೇತರಾಜನೆ ಮಾಡ್ತಾನೆ, ಅದು ರಾಕ್ಷಸನಾಗಿ ಹುಡ್ತಾನೆ. ಆದ್ದರಿಂದ ತಪ್ಪು ಕಲ್ಪನೆ ಇಟ್ಕೊಳ್ಳೋದಕ್ಕೆ ಮಾತ್ರ ಏನು ಮಾಡಿದ್ರೆ ಹೋಗಬಾರದು. ಇನ್ನು ರುದ್ರದೇವರಿಗೆ ಬಿಲ್ವಪತ್ರ ಬಹಳ ಪ್ರಿಯ ಅಂತ ಹೇಳ್ತಾರೆ. ಬಿಲ್ವಪತ್ರ ತುಳಸಿ ಪೂಜೆ ಹೇಗೆ ವಿಷ್ಣುವಿಗೆ ಪ್ರಿಯವೋ, ಬಿಲ್ವಪತ್ರ ರುದ್ರದೇವರಿಗೆ ಬಹಳ ಪ್ರಿಯವಾದದ್ದು. ಬಿಲ್ವಪತ್ರೆಯಲ್ಲಿ ಅವರು ಭಾರಿ ಸಂತೋಷ ಪಡ್ತಾರಂತೆ. ರುದ್ರದೇವರಿಗೆ ಕಾಲ ಸಾಯಂಕಾಲ ಬಹಳ ಪ್ರಿಯ, ಪ್ರದೋಷ ಕಾಲ ಪ್ರಿಯ. ಬೆಳಗಿನ ಕಾಲ ಪ್ರಿಯ ಅಲ್ಲ, ಸಾಯಂಕಾಲ ಪ್ರಿಯ. ರುದ್ರದೇವರು ಸಾಯಂಕಾಲದ ಹೊತ್ತಿನೊಳಗೆ ವೃಷಭಾರೂಢರಾಗಿ ಸಂಚಾರ ಮಾಡ್ತಾರೆ. ಎತ್ತಿನ ಮೇಲೆ ಕೂತು ರಂದಿ ವಾಹನವಾಗಿ ಹೋಗ್ತಾರೆ. ಅವಳು ವಾಚ್ ಮಾಡ್ತಾರೆ, ಯಾರು ಸಂಧಾನೆ ಮಾಡ್ತಾರೋ, ಕ್ಲಬ್ಗೆ ಹೋಗಿದ್ದಾರೆ ನೋಡ್ತಾ ಹೋಗ್ತಾರೆ. ಆ ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅವ್ರಿಗೆ ಹಾಳು ಮಾಡ್ತಾರೆ, ಒಳ್ಳೆ ಕೆಲಸ ಉದ್ಧಾರ ಮಾಡ್ತಾರೆ. ಅದು ಸಂಧ್ಯಾವಂದನೆ ರುದ್ರದೇವರಿಗೂ ಬಹಳ ಪ್ರಿಯವಾದ ನೆನಪಿಕೊಂಡಿರಬೇಕು. ವಿಷ್ಣುವಿಗೆ ಪ್ರಿಯ ಅಷ್ಟೇ, ರುದ್ರದೇವರಿಗೂ ಬಹಳ ಪ್ರಿಯವಾದದ್ದು ಸಂಧ್ಯಾವಂದನೆ. ಆದ್ದರಿಂದ ಅಗ್ನಿಹೋತ್ರ ಸಂಧ್ಯಾವಂದನೆ ಮಾಡ್ತಾ ಇದ್ರೆ ರುದ್ರ ಅನುಗ್ರಹವನ್ನು ಮಾಡ್ತಾರೆ. ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು, ಅದನ್ನು ಉಪವಾಸವಾಗಿ ಆಚರಣೆ ಮಾಡಬಾರದು. ನಿಷೇಧ ಹಬ್ಬವಾಗಿ ಆಚರಣೆ ಮಾಡಬೇಕು, ಹಬ್ಬವಾಗಿ ಆಚರಣೆ ಮಾಡಬೇಕೇ ಹೊರತು ಇದರಿಂದ ಆರಾಧನೆ ಆಚರಣೆ ಮಾಡಬಾರದು. ಆವತ್ತು ಸಾಯಂಕಾಲದ ದಿವಸ ದರ್ಶನ ಬಹಳ ಶ್ರೇಷ್ಠ. ಶಿವನ ದರ್ಶನ ಮಾಡಬೇಕಾದ್ರೆ ಸಾಯಂಕಾಲ ಬಹಳ ಶ್ರೇಷ್ಠ. ಪ್ರದೋಷ ಕಾಲ, ಪ್ರದೋಷ ಕಾಲ ಅಂದ್ರೇನು, ಸೂರ್ಯ ಮುಳುಗಿರ್ತಾನೆ, ಇನ್ನೂ ಕತ್ಲಾಗಿರೋದಿಲ್ಲ, ಅದನ್ನು ಪ್ರದೋಷ ಅಂತ ಕರೀತಾರೆ. ಪ್ರತ್ಯೂಷ ಅಂತ ಬೆಳಗ್ಗೆ ಕರೀತಾರೆ, ಬೆಳಗಾಗಿರುತ್ತೆ ಸೂರ್ಯ ಹುಟ್ಟಿರೋದಿಲ್ಲ, ಅದು ಪ್ರತ್ಯೂಷ. ಉಷಃಕಾಲ, ಇದು ಸೂರ್ಯ ಮುಳುಗಿರ್ತಾನೆ ಕತ್ಲಾಗಿರೋದಿಲ್ಲ, ಅದು ಪ್ರದೋಷ ಕಾಲ. ಆ ಕಾಲದಲ್ಲಿ ಶಿವನ ಆರಾಧನೆಗೆ ಬಹಳ ಪ್ರಶಸ್ತವಾದ ಕಾಲ. ಆ ಸಮಯದಲ್ಲಿ ಅವರನ್ನು, ಅವರ ಅಂತರ್ಗತ ನರಸಿಂಹದೇವರನ್ನು ಸಂಕಷ್ಟನಾಮಕ ಪರಮಾತ್ಮನ ಆರಾಧನೆ ಮಾಡಿದರೆ ಪ್ರಿಯರಾಗ್ತಾರೆ. ಅದ್ರ ಮಧ್ಯೆ ಭಾರತೀಯರು ಮುಖ್ಯ ಪ್ರಾಣ ಹೇಳಲೇಬೇಕು. ಲಕ್ಷ್ಮೀದೇವಿ ಪೂಜೆ ಮಾಡಬೇಕಾದ್ರೆ ಮಾತ್ರ ಲಕ್ಷ್ಮೀ ಅಂತರ್ಗತ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಬಾರ್ದು. ಮತ್ತೆ ಅದು ಭಾಳ ತಪ್ಪಾಗಿ ಬಿಡುತ್ತೆ, ಗೊತ್ತಾಯ್ತಾ? ಇನ್ಯಾರನ್ನು ಹೇಳಬೇಕಾದ್ರೂ ಕೂಡ ಭಾರತೀಯರು ಮುಖ್ಯ ಪ್ರಾಣ ಬಿಡಾಗಿಲ್ಲ. ಅದು ಬಹಳ ಮುಖ್ಯ ಅನುಸಂಧಾನ ಕ್ರಮ. ರುದ್ರದೇವರನ್ನು ಬಿಡಾಗಿಲ್ಲ, ಆದ್ದರಿಂದ ಅವರೊಳಗೆ ಭಾರತೀಯರು ಮುಖ್ಯ ಪ್ರಾಣ ಉಮಾರಮಣ, ಅವರು ಭಾರತೀಯ ರಮಣ, ಆತ ಲಕ್ಷ್ಮೀ ರಮಣ. ಉಮಾರಮಣ ಅಂತರ್ಗತ, ಭಾರತೀಯ ರಮಣ ಅಂತರ್ಗತ, ಲಕ್ಷ್ಮೀ ರಮಣಾಯ ನಮಃ. ಆ ಚಿಂತನೆ ಬಂದಾಗ ರುದ್ರದೇವರು ಬಹಳ ಸಂತೋಷ ಪಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ಆ ಕ್ರಮದಲ್ಲಿ ಆರಾಧನೆ ಮಾಡಿ ರುದ್ರದೇವರು ಪಾಶುಪತಾದಿ ಶಾಸ್ತ್ರಗಳು ಬರೆದವರಾದ್ದರಿಂದ ಅವರು ಆರಾಧನೆ ಮಾಡಿದರೆ ಅದನ್ನು ಮಿಸ್ಗೈಡ್ ಆಗದಂತೆ ನೋಡ್ಕೋತಾರೆ. ಭಾಗವತ ಪ್ರಸಾರ ಮಾಡಿದವರಾದ್ದರಿಂದ ಅದು ನಮ್ಮ ಕಿವಿ ಗುಣ ಮಾಡ್ತಾರೆ. ಶಿಖಾಚಾರ್ಯರು ಬಂದು ಅನುಗ್ರಹ ಮಾಡಿದ್ದು ಪರಿಶಿತ ರಾಜ ವೈಕುಂಠಕ್ಕೆ ಹೋದ ಅಂತ ಪೂರ್ವವಾದ ಸಿದ್ಧಿ ಕೊಡ್ತಾರಾದ್ದರಿಂದ ಉಪಾಸನೆಯ ಕ್ರಮ ತಪ್ಪಬಾರದು. ಉಪಾಸನೆಯ ಕ್ರಮ ಎಲ್ಲೋದು ಸರಿ ಇರಬೇಕು. ಪ್ರಶ್ನೆ ಸರಿಯಾಗಿ ಉತ್ತರ ಬರೋದಾ ಪಾಸ್ ಆಗ್ತಾರೆ, ತಪ್ಪಾಗಿ ಬರೋದಾ ಫೇಲ್ ಆಗ್ತಾರೆ. ಕರೆಂಟ್ ಸರಿ ಉಪಯೋಗಿಸ್ತಾರೆ ಬೆಳಕು ಬರೋದು, ತಪ್ಪಾಗಿ ಉಪಯೋಗಿಸ್ತಾರೆ ಶಾಕ್ ಹೊಡಿಸ್ಕೋತಾರೆ. ಅದು ಹೇಗೋ ಅದೇ ರೀತಿಯಲ್ಲಿ ದೇವತೆಗಳ ಆರಾಧನೆಯನ್ನು ತಾರತಮ್ಯ ಕ್ರಮದಲ್ಲೇ ಮಾಡಬೇಕು. ತಾರತಮ್ಯ ಬಿಟ್ಟು ಮಾಡ ಹಾಗಿಲ್ಲ. ಸರ್ವೋತ್ತಮತ್ವೇನ ವಿಷ್ಣುವನ್ನು, ಆತನ ಪರಿವಾರತ್ವೇನ ರಮಾ ಬ್ರಹ್ಮಾದಿಗಳನ್ನು. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತು ಆಚಾರ್ಯರ ಮಾತು. ಅದಕ್ಕೆ ಸರ್ವೋತ್ತಮೋ ವಿಷ್ಣು ಅಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿಯು ಅನ್ಯೇಚ ದೇವಾಹ ಸತತಂ ಪ್ರಸನ್ನಾಹ ಹರೌ ಸುಭಕ್ತಿಂ ಮಮ ಸಂದೀಶಂತು. ವಿಷ್ಣು ತೀರ್ಥರು ಬರೆದ ಶ್ಲೋಕ ಸರಿಯಾಗಿ ಅದನ್ನು ಹೇಳಬೇಕು. ಒಂದೇ ವಿಷ್ಣು ನಮಾಮೆ ಪ್ರಸಿದ್ಧವಾದಂಥ ತಾರತಮ್ಯ ಸ್ತೋತ್ರ. ತಾರತಮ್ಯ ಕ್ರಮದಲ್ಲಿ ಮಾಡಬೇಕು, ಮಾಡಲೇಬೇಕು, ತಾರತಮ್ಯ ಕ್ರಮದಲ್ಲೇ ಮಾಡಬೇಕು. ಯಾವ ತತ್ವಕ್ಕೆ ಅಭಿಮಾನಿ ದೇವತೆ ಅಂತ ತಿಳ್ಕೊಂಡೇ ಮಾಡಬೇಕು. ಅನುಸಂಧಾನ ಕ್ರಮ ಸರಿ ಇದ್ದು ಮಾಡಬೇಕು. ಫಲ ಏನು ಕೊಡ್ತಾರೆ ಎಚ್ಚರಿಕೆ ಇರಬೇಕು. ಫಲ ನಾವು ಕೇಳಬಾರ್ದು, ಫಲ ಕೊಡ್ತಾರೆ ಕೇಳಬಾರ್ದು. ಜ್ಞಾನ ಭಕ್ತಿ ವೈರಾಗ್ಯ ಮೂರು ಫಲ ಎಲ್ಲರಲ್ಲೂ ಕೇಳಬೇಕು. ಲಕ್ಷ್ಮೀದೇವಿಯನ್ನೂ ಕೇಳಬೇಕು, ಇವರನ್ನೂ ಕೇಳಬೇಕು. ಆಗ ನಮಗೆ ಒಳ್ಳೆ ವಿಧವಾದ ಸಿದ್ಧಿ ಬಂದು ಉದ್ಧಾರವಾಗ್ತೇವೆ. ಅಂತಂದ್ರೆ ಯಾವ ಕಾಲಕ್ಕೂ ಮಾಡಬೇಕು. ಶ್ರಾವಣ ಮಾಸ ವಿಶೇಷ, ರುದ್ರದೇವರ ಹೆಸರು ಶ್ರಾವಣ ಮಾಸ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಮಂಗಳ ಗೌರಿ ಪೂಜೆ ಮಾಡೋದ್ರಿಂದ ಮಂಗಳ ಗೌರಿಪತಿ ರುದ್ರದೇವರಾದ್ದರಿಂದ ಅವರ ಮಹಿಮೆ ಗೊತ್ತಿರಬೇಕು. ಅದೇ ರೀತಿ ಲಕ್ಷ್ಮೀ ಪೂಜೆ ಆದರೆ ಲಕ್ಷ್ಮೀಪತಿ ಗೊತ್ತಿರಬೇಕು. ಈ ಗೌರಿಪತಿ ತಿಳ್ಕೊಂಡು ಮಂಗಳ ಗೌರಿ ಪೂಜೆ ಮಾಡಬೇಕು, ಈ ಲಕ್ಷ್ಮೀಪತಿ ತಿಳ್ಕೊಂಡು ಪರಲಕ್ಷ್ಮೀ ಪೂಜೆ ಮಾಡಬೇಕಷ್ಟೇ. ಆದರೆ ಹೆಸರು ಮಾತ್ರ ಇಬ್ಬರು ಹೆಸರು ಬಂದ್ಬಿಟ್ಟಿದೆ. ಲಕ್ಷ್ಮೀ ನಾರಾಯಣ ಹೆಸರು ಬರೋದೇ ಲಕ್ಷ್ಮೀ ಪೂಜೆ, ಮಂಗಳ ಗೌರಿ ಪೂಜೆ ಎರಡು ಹಾಗೆ ಆಗಿಬಿಟ್ಟಿದೆ. ತಪ್ಪದು, ಗೌರೀಶ ಅಲ್ಲಿ ಬೇಕು, ಲಕ್ಷ್ಮೀಪತಿ ಇಲ್ಲಿ ಬೇಕು. ಇವತ್ತು ಲೋಕದೊಳಗೆ ಹೆಸರು ಶಾರ್ಟ್ ಫಾರಂ ಆಗಿ ಹಾಗೆ ಮಿಸ್ ಆಗಿಬಿಟ್ಟಿರುತ್ತೆ. ಆ ತಪ್ಪನ್ನು ತಿದ್ಕೊಂಡು ಅದರ ತಪ್ಪಾಗುತ್ತೆ. ಎಷ್ಟೋ ಜನ 90 ಜನ ಇನ್ನೂ ಪೂಜೆ ಬಿಟ್ಟಿಲ್ಲ, ಆದರೆ ತಪ್ಪಾಗಿ ಪೂಜೆ ಮಾಡೋರು ತುಂಬ ಜಾಸ್ತಿ ಇದ್ದಾರೆ. ಆದ್ದರಿಂದ ಫಲ ಸಿಗೋದಿಲ್ಲ. ಫಲ ಸಿಗೋದು ಏನು ಮಾಡ್ತಾರೆ, ಪೂಜೆ ವ್ಯರ್ಥ ಅಂತ ತಿಳ್ಕೊಂಡ್ಬಿಡ್ತಾರೆ. ಪೂಜೆ ವ್ಯರ್ಥ ಅಲ್ಲ, ಆ ಫಲ ಸರಿಯಾಗಿ ಪೂಜೆ ಮಾಡದೇ ಇರೋದ್ರಿಂದ ಹಾಗಾಗಿಬಿಟ್ಟಿದೆ ಅಷ್ಟೇ. ಸರಿಯಾದ ಪೂಜೆ ಮಾಡೋ ಅಭ್ಯಾಸ ತೋರಿಸು, ಸರಿಯಾದ ಮಂತ್ರ, ಸರಿಯಾದ ಕಾಲ, ಸರಿಯಾದ ವ್ಯವಸ್ಥೆ, ಸರಿಯಾದ ಭಕ್ತಿ, ಅವೆಲ್ಲ ಸರಿ ಇದ್ದು ಬಿಟ್ಟರೆ ಮಾತ್ರ ವಂಡರ್ಫುಲ್ ಫಲ ಕೊಡುತ್ತೆ. ಬೇರೆ ಯುಗದಲ್ಲಿ ಅದು ಇರ್ತಿತ್ತು, ಆದ್ದರಿಂದ ಅವನು ಬೇಗ ಫಲ ಪಡಿತಾ ಇದ್ದರು. ಕಲಿಯುಗದಲ್ಲಿ ಕಡಿಮೆ ಆಗಿರೋದ್ರಿಂದ ಫಲ ತುಂಬ ಬರೋದೇ ಇಲ್ಲ, ತಪ್ಪಲ ಬರುತ್ತೆ ಅಷ್ಟೋ ಸಲ ಬರೋದಿಲ್ಲ, ತಪ್ಪಲ ಬರುತ್ತೆ. ಆ ಮೂಲಕವಾಗಿ ಭಕ್ತಿಗಿಂತ ಹೆಚ್ಚಾಗಿ ದ್ವೇಷಾದಿಗಳು ಬಂದು ಉಳಿದವರು ಕೂಡ ಅದು ಬಿಡಾಗುತ್ತೆ, ಹಾಗೆ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಲಕ್ಷ್ಮೀ ಮತ್ತು ಶಿವರ ಬಗ್ಗೆ ಚಿಂತನೆಗೋಸ್ಕರವಾಗಿ ಕಾರ್ಯಕ್ರಮ ನಡೆದಿದೆ. ಈಗ ಪ್ರಶ್ನೋತ್ತರಗಳನ್ನು ನೀವು ಉಪಯೋಗ ಮಾಡ್ಕೋಬಹುದು. ಲಕ್ಷ್ಮೀ ಸ್ತೋತ್ರ ಮಾಲಿಕ ಅಂತ ನಮ್ಮ ಪ್ರತಿಷ್ಠಾನದಿಂದ ಸ್ತೋತ್ರ ಮಾಲಿಕ 8 ಭಾಗ ಪ್ರಿಂಟ್ ಆಗಿದೆ. ಈಗ ಇನ್ನು 4